ఈ ప్రపంచ
మమ వసతి విహత్తాం సన్నిధి మానసే చ సోమేశ్వరాయ హితభూతి వికస్వరాయ ప్రేమ ప్రవర్ధ గిరిజా ప్రతిభాస్వరాయ తుంగోంగతత్పవన పాదిత వంశపల్లి మాంగళ్య హేతు చరితాయ నమః శివాయ. ఉమే సద్యాసురావోహం వీడే చేతోభిమానినః యూయం సర్వే ప్రకృత మనోమే మధ్వభవ. శ్రీమద్భ కల్పవృక్షస్సు జయార్య కామసుత్కృత చింతమణిస్సు రాచార్య మునిశ్రయముదాహం వాదిరాజగూరూన్ వందే రఘోత్తమగూరూన్ తథా రాఘవేంద్రాన్ తథా సర్వాన్ సద్గూరూన్ ప్రణతోస్మి. శ్రీగురుభ్యో నమః. హరిః ఓం. ధర్మక్షేత్రే కురుక్షేత్రే సమవేతాయుత్సవ మామకా పాండవాశ్చైవ కిమకురువత సంజయ. దేవం నారాయణం నత్వా సర్వదోష వివర్జితం పరిపూర్ణం గురుమ్యాన్ హితార్థం వక్ష్యామి ఏషదః. సమస్త గుణ సంపూర్ణం సర్వదోష వివర్జితం నారాయణం నమస్కృత్య గీతా తాత్పర్య ఉచ్యతే. గుణగణ నిరయం పతింబ్రమాయాః జగదగదానంచ వాసవీ సోనుం మునికులశిరకంచ పూర్ణబోధం గురుమతి పరమం గురుంచ మే వందే. లక్ష్మీనారాయణం నత్వా పూర్ణబోధాదికాన్ గురూన్ కుర్మశ్రీకృష్ణగీతాయాః భాష్యాద్యుక్తార్థసంగ్రహం. సర్వపవిత్రవాద భగవద్గీతే ವಿಶ್ವದ ಮಹೋನ್ನತವಾದಂಥ ತಾತ್ವಿಕವಾದ ಕೃತಿ, ಮನುಷ್ಯನ ಉದ್ಧಾರದ ಮಾರ್ಗವನ್ನು ಅತ್ಯಂತ ಖಚಿತವಾಗಿ ಸ್ಪಷ್ಟವಾಗಿ ನೇರವಾಗಿ ತುಂಬ ಸರಳವಾಗಿ ತಿಳಿಸ್ಕೊಟ್ಟಂತಹ ಗ್ರಂಥ ಭಗವದ್ಗೀತೆ. ಅದನ್ನು ತಿಳಿದ ಯಾವನಿಗೂ ಸಹ ತನ್ನ ಜೀವನದ ಗುರಿಯ ಬಗ್ಗೆ ಆಗಲಿ, ಆಧ್ಯಾತ್ಮಿಕ ತತ್ವದ ಹಿರಿಮೆಯ ಬಗ್ಗೆ ಆಗಲಿ ಯಾವುದೇ ಸಂಶಯ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶ್ರೇಷ್ಠವಾದ ಕೃತಿ ಭಗವದ್ಗೀತೆ. ಸುಮ್ಮನೆ ಜನಗಳು ಅಲ್ಲಲ್ಲಿ ಅದನ್ನು ನೋಡಿದ್ರೂ ಸಾಕು ಆಶ್ಚರ್ಯ ಹೊಂದಿದೆ. ಅದರ ಉಪದೇಶಗಳೆಲ್ಲ ಎಷ್ಟು ತಾರಕ, ಎಷ್ಟು ಸಂಗತ. ಎಷ್ಟೋ ಪದಾರ್ಥಗಳು ಮನೆಯಲ್ಲಿ ಪದಾರ್ಥಗಳು ಇರ್ರೆಲೆವೆಂಟ್ ಆಗಿಬಿಡುತ್ತೆ. ಸ್ವಲ್ಪ ಸಿಕ್ಕಲ್ಲ ಇರ್ರೆಲೆವೆಂಟ್ ಅಂತ. ಗೀತೆ ಎಂದು ಇರ್ರೆಲೆವೆಂಟ್ ಆಗೋದೇ ಇಲ್ಲ. ಭಗವಂತನ ಮಾತು, ಭಗವಂತನ ಮಾತು ಅಂತ ಹೇಳಿದರೆ ಅದಕ್ಕಿರ್ತಕ್ಕಂಥ ಮೌಲ್ಯ ಸಾರ್ವಕಾಲಿಕ ಮೌಲ್ಯ, ಸಾರ್ವತ್ರಿಕ ಮೌಲ್ಯ, ಸಾರ್ವಜನಿಕ ಮೌಲ್ಯ. ಸರ್ವರಿಗೂ ಕೂಡ ಹಿತವಾಗತಕ್ಕಂಥ ಸಂದೇಶವನ್ನು ಭಗವಂತ ಕೊಟ್ಟಿರೋದೇ ಒಂದು ಭಗವದ್ಗೀತೆ ಅಂತಕ್ಕಂಥ ಖ್ಯಾತಿಯನ್ನು ಪಡೆದು ಅದನ್ನು ತಿಳಿದ ಯಾರಿಗೂ ಕೂಡ ಜಾತಿ ಮತ ಎಲ್ಲವನ್ನೂ ಮೀರಿ ಭಗವದ್ಗೀತೆ ಪ್ರಿಯವಾದ ಅಂಥ ಭಗವದ್ಗೀತೆಯ 18 ಅಧ್ಯಾಯಗಳ ಮಹತ್ವವನ್ನು ಭಗವಂತ ವ್ಯಾಸರೂಪದಿಂದ ಏನಲ್ಲಿ ಲೇಖನವನ್ನು ಮಾಡಿದ ಮಹಾಭಾರತದಲ್ಲಿ, ಅದೇ ವೇದವ್ಯಾಸ ದೇವರೇ ಪದ್ಮಪುರಾಣದ ಉತ್ತರಖಂಡದಲ್ಲಿ ಪ್ರತಿ ಅಧ್ಯಾಯದ ಮಹತ್ವವನ್ನು ಕೂಡ ಅಪೂರ್ವವಾದ ಉಪಾಖ್ಯಾನಗಳ ಮೂಲಕವಾಗಿ ತಿಳಿಸ್ತಾ ಇದ್ದಾರೆ. ಅದನ್ನು ಇಷ್ಟು ದಿವಸಗಳ ಕಾಲ ನೋಡ್ತಾ ಬಂದಿದೆ. ಮೊನ್ನೆ ಮತ್ತು ಇವತ್ತು 3 ದಿವಸಗಳಲ್ಲಿ ಕೊನೆಯ 6 ಅಧ್ಯಾಯಗಳ ಮಹತ್ವವನ್ನು ಪದ್ಮಪುರಾಣ ಹೇಗೆ ನಿರೂಪಿಸಿದೆ ಎಂಬುದನ್ನು ನೋಡಿದ್ದೆ. ಯಾವ ರೀತಿಯಾಗಿ ಗೀತೆಯ ಒಂದೊಂದು ಶ್ಲೋಕ ಅಲ್ಲ, ಅರ್ಧರ್ಧ ಶ್ಲೋಕ ತಿಳಿದಿದ್ದಕ್ಕೆ ಸದ್ಗತಿ, ಆ ದೀರ್ಘಜಾಗಕ್ಕೆ ಹೋದರೇ ಸದ್ಗತಿ, ಅದನ್ನು ತಿಳಿದ ದಿನಗಳ ಪಾದೋದಕದ ಸ್ಪರ್ಶವಾದಾಗಲೇ ಸದ್ಗತಿ. ಹೀಗೆ ಒಂದೊಂದರಂದು ಕೂಡ ಅದರ ಹಿರಿಮೆಯನ್ನು ಹೇಳಿದ್ದಾರೆ. ನಿನ್ನೆಯ ದಿವಸ ಆ ಖಡ್ಗಬಾಹುವಿನ ಪ್ರಸಂಗದೊಳಗೆ ಹೇಗೆ ಯಾರಿಗೂ ವಶವಾಗದೇ ಇದ್ದಂಥ ಆನೆ, ಮದ್ದ ಆನೆ ನಿರಾಜಾಲವಾಗಿ ಆ ಬ್ರಾಹ್ಮಣನಿಗೆ ವಶವಾಗಿ, ಅದಕ್ಕೆ ಕಾರಣ 16 ಅಧ್ಯಾಯದ ಭಗವದ್ಗೀತೆ ನಿತ್ಯ ಪಾರಾಯಣದ ವ್ರತವನವನ್ನು ಕೊಟ್ಟಿದ್ದ, ಅದರ ಸಿದ್ಧಿಯ ಫಲವಾಗಿ ಭಯಾನಕವಾಗುವವರಾಗಿದ್ದ ಆನೆ ಅವನನ್ನು ಏನೂ ಮಾಡದೇ ಶಾಂತವಾಗಿ ಹೋಗಿತ್ತು. ಇದೇ ಸಜ್ಜನರ ಲಕ್ಷಣ. ಭಗವದ್ಗೀತೆಯಿಂದ ತಾನು ಭಯವನ್ನು ಕಳೆದುಕೊಡುತ್ತಾನೆ, ಜನರಿಗೆ ಭಯವನ್ನು ತಪ್ಪಿಸ್ತಾನೆ. ಅದು ಎರಡು ಮುಖ, ಅದಕ್ಕೆ ತನಗೆ ಭಯ ಇಲ್ಲ, ತನ್ನ ಹತ್ರ ಬಂದವರಿಗೂ ಭಯ ಬರಕೂಡುದು. ಆ ರೀತಿ ನೋಡಿಕೊಡ್ತಕ್ಕಂಥ ಶಕ್ತಿ ಭಗವದ್ಗೀತೆ 16 ಅಧ್ಯಾಯದ ಪಾರಾಯಣಾದಿಗಳಿಂದ ಬರುತ್ತೆ ಅನ್ನೋದನ್ನ ನಿರೂಪಣೆ ಮಾಡಿದ್ದಾರೆ. ಮನೆಯವರ ಮೇಲೆ ಹತ್ರ ಹೋದ ತಕ್ಷಣ ಆನೆ ಪೂರ್ತಿಯಾಗಿ ಶರಣಾಗತವಾಯಿತು. ಅದಕ್ಕೆ ದುಷ್ಟರನ್ನ ನಾನು ನಿಗ್ರಹ ಮಾಡ್ತೇನೆ ಅಂತ ಭಗವಂತ ಹೇಳ್ತಾನೆ. ಇನ್ನೇ ನೋಡಿದ್ದೇವೆ, ದುಷ್ಟರನ್ನ ತಾನಹಂ ದುಷತ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾನ್ ವ್ಯಜಶ್ರ ಮಧುಭಾನ್ ಆಸುರೀಶ್ವೇವ ಯೋನಿ. ದುಷ್ಟರ ದಮನವನ್ನು ನಾನು ಮಾಡ್ತೇನೆ ಅಂತ ಹೇಳಿದ. ಆ ಶ್ಲೋಕ ತಿಳಿದ ಅಧ್ಯಾಯ ತಿಳಿದ ವ್ಯಕ್ತಿಯ ಕೈಯಲ್ಲೇ ಆ ಮದವೇರಿದ ಆನೆಯನ್ನ ನಿಗ್ರಹ ಮಾಡಿದ್ದ. ಆ ಮೂಲಕ ತೋರಿಸಿದ ತನಗೆ ನಿಗ್ರಹಕ್ಕೆ ಅಸಾಧ್ಯವಾದ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ, ಯಾರನ್ನೂ ನಿಗ್ರಹ ಮಾಡಬಲ್ಲೆ, ವಿರಾಜಾನ ಮಾಡಬಲ್ಲೆ ಎಂದು ತೋರಿಸಿದ. ಆದ್ದರಿಂದನೇ ದುರ್ಯೋಧನಾದಿಗಳು ಎಷ್ಟೇ ಸ್ಥಾನ ಆಡಿದ್ರು, ಕಂಸ, ದುರ್ಯೋಧನ, ಜರಾಸಂಧ ಏನೇನು ಮಾಡಿದ್ರು ಕೂಡ ಕೃಷ್ಣನ ಮುಂದೆ ಏನು ಮಾಡಲಿಕ್ಕಾಗಲಿಲ್ಲ. ಅವರಿಗೆ ಅರ್ಥ ಆಗುತ್ತೆ, ನಾವು ಭಗವಂತನ ಮುಂದೆ ದುರ್ಯೋಧನಾದಿಗಳೆಲ್ಲ ತೃಣಪ್ರಾಯರಾದ್ರು, ಮತ್ತು ಭಗವಂತನ ಮಹಿಮೆ ತಿಳಿದ ಇವರ ಮುಂದೆ ಆನೆ ಶಾಂತವಾಗಿದೆ. ಅದನ್ನ ಆ ರಾಜ ನೋಡಿದ, ಆಶ್ಚರ್ಯಪಟ್ಟ, ಸುಮ್ಮನಾಗ್ಲಿಲ್ಲ, ಅವನ ಕೈಲಿ ಹೇಳಿ ಶೋಕ ತಾನು ಉದ್ಧಾರವಾದ. ಇದನ್ನ ಉಪಯೋಗ ಮಾಡ್ಕೋದು. ನಾವು ಜನ ಏನ್ ಮಾಡ್ತೇವೆ ಅಂದ್ರೆ, ಅವ್ರು ಹಾಗಿದ್ದಾರೆ ಸರಿ, ನಮ್ಮ ನಂಬಿಕೆ ಅವರಿಗೆ ತಿಳ್ಕೊಂಡ್ಬಿಡ್ತೇವೆ. ಹಾಗಲ್ಲ, ಆ ಸಾಧನೆ ಉಪಾಯ ಒಂದು ಗೊತ್ತಾಗಿರೋದ್ರಿಂದ ನಾನು ಅದನ್ನ ಸಾಧನೆ ಮಾಡಬೇಕು ಅಂತ ಹಠ ಹಿಡಿದ. ಅವ್ರ ಕೈ ಹಿಡ್ಕೊಂಡ 16ನೇ ಅಧ್ಯಾಯವನ್ನ ರಾಜ ಸಿದ್ಧಿ ಪಡ್ಕೊಂಡ, ಆನೆಯನ್ನ ತಾನೇ ಕೆಟ್ಟು ಅನುಭವಿಸ್ಕೊಂಡ್ಕೊಂಡ, ಮುಂದೆ ಸದ್ಗತಿಗೆ ಹೊರಟು. ಇದು ನಾವು ಪ್ರಚೋದನೆ ಕಲಿಯೋದು ಅಂದ್ರೆ, ಯಾವ ಜನರು ಎಂದು ಒಳ್ಳೆಯ ದೃಶ್ಯಗಳನ್ನ, ಒಳ್ಳೆಯ ವಿಷಯಗಳನ್ನ ನಾವು ಕಂಡಾಗ ಕೇಳಿದಾಗ ಹೇಗೆ ಅದನ್ನು ನಮ್ಮದಾಗಿಸಿಕೊಂಡು ಯಶಸ್ಸನ್ನು ಗಳಿಸಬೇಕು ಅನ್ನೋದಕ್ಕೆ ಒಳ್ಳೆಯ ನಿದರ್ಶನ ಆ ಖಡ್ಗಬಾಹು ರಾಜನ ಕಥೆ. ಮುಂದೆ 17ನೇ ಅಧ್ಯಾಯಕ್ಕೊಂದು ಉಪಾಖ್ಯಾನವನ್ನು ಹೇಳುತ್ತಾರೆ. ಇದೇ ಕಥೆಯ ಮುಂದುವರೆದ ಭಾಗ ಇದ್ದಂತೆ, ಇದೇ ಖಡ್ಗಬಾಹು ರಾಜ, ಅದೇ ಒಂದು ಪ್ರಸಂಗ, ಅಲ್ಲೇ ಸಮಯದಲ್ಲಿ ಆನೆ, ಅದೇ ಆನೆಗೆ ಮಗ ದೊರೆದ ಪ್ರಸಂಗ. ನಿನ್ನೆ ಒಂದು ಮಾತು ಹೇಳಿದ್ರು, ಆ ರಾಜನ ಆ ಮದ್ದಾನೆ ಯಾರ ತಿಳ್ಕೊಳ್ಳಕ್ಕೂ ಬರಲಿಲ್ಲ, ತುಂಬಾ ಜನ ಪ್ರಯತ್ನ ಪಟ್ಟರು, ಯಶಸ್ವಿ ಆಗಲಿಲ್ಲ ಅಂತ ಹೇಳಿ ಅಲ್ಲಿ ಸ್ವಲ್ಪ ಭಾಗವನ್ನು ಇಲ್ಲಿ ಹೇಳ್ತಾರೆ. ಅಲ್ಲಿ ಪ್ರಯತ್ನ ಪಟ್ಟವರಲ್ಲಿ ರಾಜಕುಮಾರರಿಗೆ ಬೇಕಾದ ವ್ಯಕ್ತಿ ಒಬ್ಬ ಇದ್ದ, ದುಶ್ಯಾಸನ ಅಂತ ಅವನ ಹೆಸರು. ಮಹಾಭಾರತವು ದುಶ್ಯಾಸನ ಬೇರೆ, ಈ ದುಶ್ಯಾಸನ ಬೇರೆ. ಇವನು ಒಳ್ಳೆಯವನೇ, ಸ್ಪರ್ಧೆ ಏರ್ಪಟ್ಟಿತ್ತು ಆ ಸಮಯದಲ್ಲಿ. ಈ ಆನೆಯನ್ನು ಯಾರು ನಿಗ್ರಹ ಮಾಡ್ತಾರೆ ಅವರು ಮಹಾವೀರರು ಅಂತ ಮಾತಾಡಿಕೊಂಡು ಎಲ್ಲರೂ ನಿಗ್ರಹ ಪ್ರಯತ್ನ ಪಟ್ಟರು. ದುಶ್ಯಾಸನ ಅನ್ನೋನು ಮುಂದೆ ಹೊರಟ, ನಿಗ್ರಹ ಮಾಡೇ ಬಿಡ್ತೇನೆ ಅಂತ ಹೊರಟ. ಆದ್ರೆ ಆನೆ ನೋಡಿತು, ಭಾರಿ ಕೋಪ ಆಗುತ್ತೆ, ಮೊದಲೇನೆ ನೋಡಿತು, ಅವನನ್ನು ಜೋರಾಗಿ ಹೊತ್ತಿತ್ತು, ತಪ್ಪಂತ ಕೆಳಗೆ ಬಿದ್ದ, ಸಣ್ಣದಲ್ಲಿ ಹೆಚ್ಚಿ ಎಚ್ಚಿತು, ಸತ್ತವರು ಅಟ್ಟೆಯನ್ನ ಹೋಗದನ್ನು ತುಳಿತಂತೆ, ದೇಹವನ್ನು ಚೆನ್ನಾಗಿ ತುಳಿದು ಮೂಡಲ್ಲಿ ಪುಡಿ ಮಾಡಿ ಹಾಕಿಬಿಡ್ತಾನೆ. ಆನೆಯ ಬಲ ಅಂದ್ರೆ ಆನೆಯ ಬಲನೇ, ಅದು ಸಿಂಹವನ್ನು ಸೋಲಿಸ್ತಕ್ಕಂಥ ಶಕ್ತಿ ಅದಕ್ಕಿದೆ. ಸಿಂಹವೇನಾದರೂ ಮೊದಲೇ ಅಟ್ಯಾಕ್ ಮಾಡಿತು ಪರವಾಗಿಲ್ಲ, ಅದೇನಾದ್ರೆ ಆನೆಯ ಕೈ ಸಿಕ್ತವರ ಕಥೆ ಮುಗಿಸು ಅಂತಲೇ ಅರ್ಥ. ಅದು ತುಳಿತಕ್ಕೆ ಉಳಿದ ಸಾಧ್ಯವೇ ಇಲ್ಲ, ಅವರನ್ನ ಪೀಸ್ ಪೀಸ್ ಮಾಡಿ ಹಾಕೋದು, ನೀವು ಚುಗುಜಾಗಿ ಸತ್ತ ಹೋಗ್ಬಿಟ್ಟ. ಆ ಪ್ರಸಂಗ ಇಲ್ಲಿ ಹೇಳಿದ, ಅದನ್ನ ನಿನ್ನೆ ಯಾರಿಗೆ ಆಗಿರಲಿಲ್ಲ ಅಂತ ಹೇಳಿದ್ರು, ಅದರಲ್ಲಿ ಒಬ್ಬರೇ ಸ್ಥಿತಿ ಹೀಗಾಯ್ತು ಅಂತ ಹೇಳಿ ಅವನು ಮುಂದೇನಾಯ್ತು ಅಂತ ಕಥೆ ಹೇಳ್ತಾ ಇದ್ದ. ಆ ದುಶ್ಯಾಸನ ಈ ರೀತಿಯಲ್ಲಿ ಆನೆಯಿಂದ ಹತನಾದವನು, ಅದನ್ನೇ ಅದೇ ಪ್ರಸಂಗದಲ್ಲೇ ಚಿಂತಿಸ್ತ ಸತ್ತವರ. ಅದರ ಪರಿಣಾಮ ಅವರೇ ಒಂದು ಆನೆಯಾಗೇ ಹುಟ್ಟಿದ ಅಂತ ಹೇಳಿದ್ದ. ಇದು ಎಂಟ ಅಧ್ಯಾಯದಲ್ಲಿ ಹೇಳಿದ್ದ. ಎಂ ಎಂ ವಾಪಿ ಸ್ವರಂಭಾವಂ ಯಜಚ್ಚಂತೆಯೇ ಕನೇವರಂ ಕಂಪನೇ ವೈಕೆ ಕೌಂಟೇಯ ಸದಾ ತದ್ಭಾವ ಭಾವಿತ. ಮನುಷ್ಯ ಅಂತ್ಯಕಾಲಕ್ಕೆ ಏನನ್ನು ಚಿಂತಿಸಿ ದೇಹ ಬಿಡ್ತಾನೋ ಅಂಥ ವಸ್ತುವಾಗಿ ಹುಟ್ಟುತ್ತಾನೆ. ಪ್ರಾಣಿಯಾದರೆ ಪ್ರಾಣಿ, ಏನಾದರೂ ಅದು ಅಂಥ ಒಂದು ರೂಪನೇ ಅವರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನಿದರ್ಶನ ಆಯ್ತು, ಜಡಸರ್ಪ ರಾಜ ಜಿಂಕಿಯನ್ನು ವಿಸ್ತರಿಸಿದತ್ತ ಜಿಂಕಿಯಾಗಿ ಹುಟ್ಟಿದ. ಇವನೀಗ ಆನೆಯನ್ನು ನೋಡ್ತಾ ಸತ್ತ ಆನೆಯಾಗಿ ಹುಟ್ಟಿದ. ಇದು ಅರ್ಥ ಮಾಡ್ಕೊಂಡು ನಮಗೆ ಎಚ್ಚರಿಕೆ ಇದು, ಒಂದು ಎಲ್ಲರೂ ಸಾಯೋದೇ ಆದ್ದರಿಂದ ಮುಂದೇನಾಗುತ್ತಾರೆ ಅನ್ನೋದು ಅಂತ್ಯಕಾಲದ ಸ್ಮರಣೆಯ ಮೇಲೆ ಅವಲಂಬಿಸಿರುತ್ತೆ. ಇಲ್ಲ, ಅಂತ್ಯಕಾಲದ ಸ್ಮರಣೆ ಶ್ರೇಷ್ಠವಾದರೆ ಶ್ರೇಷ್ಠ ಜನ್ಮವನ್ನು ಪಡೀತಾನೆ, ಅದು ನಿಕೃಷ್ಟವಾದರೆ ಅರ್ಧ ಜನ್ಮವನ್ನೇ ಪಡೀತಾನೆ. ಆನೆಯ ಸ್ಮರಣೆಯನ್ನು ಮಾಡಿದ ಆನೆಯಾಗಿ ಹುಟ್ಟಿದ. ಅದು ಹುಟ್ಟಿದ್ದು ಸಿಂಹಳ ದೇಶದಲ್ಲಿ ಹುಟ್ಟಿದ. ಆ ಸಿಂಹಳ ದೇಶದ ರಾಜನಿಗೂ ಈ ಇಲ್ಲಿಯ ರಾಜನಿಗೂ ಕೂಡ ಮತ್ತೆ ಖಡ್ಗಭಾವಕ್ಕೆ ಮುಂದುವರಿಯುತ್ತೆ. ಖಡ್ಗಭಾವರಾಜನಿಗೂ ತುಂಬಾ ಆತ್ಮೀಯತೆ ಇರ್ತಾನೆ. ಖಡ್ಗಭಾವರಾಜನಿಗೆ ಯಾವುದೋ ಒಂದು ಪ್ರಸಂಗದೊಳಗೆ ಆ ಸಿಂಹಳ ದೇಶದ ರಾಜ ಈ ಆನೆಯನ್ನ ಕಾಣಿಕೆಯನ್ನಾಗಿ ಕೊಟ್ಟ. ಇವನ ದೇಶಕ್ಕೆ ಬಂದು ಇವನು ಭಾರಿ ಸಂಭ್ರಮ ಪಟ್ಟ. ಅನೇಕ ದಿನಗಳ ಆನೆಯ ಒಳ್ಳೆ ಲಕ್ಷಣವಾದ ಆನೆಯ ಹೇಗೆ ಹಿಂದಿನ ಆ ಶೃಪಾಲಧರ ಸಿಂಹನ ಬಳಿ ಇದ್ದ ಕರಹ ಮೇರುಂಡ ಅನ್ನ ಮಂತ್ರಿ ಕುದುರೆಯಾಗಿ ಹುಟ್ಟಿದಾಗ ಒಳ್ಳೆ ಲಕ್ಷಣ ಭರಿತವಾಗಿ ಕುದುರೆಯಾಗಿ ಹುಟ್ಟಿದನೋ, ಇವನು ಹಾಗೇನೆ. ಪ್ರತಿಯೊಂದು ಪ್ರಾಣಿಗೂ ಲಕ್ಷಣ ಅಂತಿರುತ್ತೆ, ಮನುಷ್ಯನಿಂದ ಪ್ರಾರಂಭಿಸಿಕೊಂಡು ಎಲ್ಲದಕ್ಕೂ ಒಂದು ಲಕ್ಷಣ ಅಂತಿರುತ್ತೆ. ಕೆಲವು ಪದಾರ್ಥ ನೋಡಿದಾಗ ಆ ಹಸು ಎಷ್ಟೋ ಹಸು ನೋಡ್ತಾನೆ, ಕೆಲ ಹಸು ನೋಡಿದಾಗ ವಿಶೇಷವಾದಂತಹ ಆಕರ್ಷಣೆ ಇರುತ್ತೆ ನೋಡಿ, ಲಕ್ಷಣ ಬಾಯಿ ಇದ್ದಾಗ ಆಕರ್ಷಣೆ ಜಾಸ್ತಿ ಆಗುತ್ತೆ. ಅದೇ ರೀತಿ ಎಲ್ಲ ಮನುಷ್ಯರು ಒಂದು ಮುಖ ಎರಡು ಕೈ ಎರಡು ಕಾಲು ಇದ್ರೂ ಕೂಡ ಎಲ್ಲರ ಒಂದು ಮುಖದ ಕಾಂತಿ ಒಂದೇ ರೀತಿ ಇರೋದಿಲ್ಲ, ಲಕ್ಷಣ ಬರ್ತಾ ಹೋದಂತೆ ವರ್ಚಸ್ಸು ಜಾಸ್ತಿ ಆಗುತ್ತೆ. ಈ ನಾಳೆ ಲಕ್ಷಣ ಪರಿಚಯವಾಗಿತ್ತು, ಭಾರಿ ಅಭಿಮಾನದಿಂದ ಸಾಕಿದಾಗ ಸ್ವಲ್ಪ ದಿವಸವಾಯಿತು. ಒಂದು ದಿವಸ ಅವನ ಆಸ್ಥಾನದಲ್ಲಿ ಒಂದು ಕವಿಗೋಷ್ಠಿಯನ್ನು ಏರ್ಪಾಟು ಮಾಡುತ್ತೆ. ಇವೆಲ್ಲ ಎಲ್ಲಾ ಕಾಲಕ್ಕೂ ನಡೀತಕ್ಕಂಥದ್ದೆ, ಸಂಗೀತ ಕಚೇರಿಗಳು, ಕವಿಗೋಷ್ಠಿಗಳು ಎಲ್ಲಾ ಕಾಲಕ್ಕೂ ಜಗತ್ತಿರೋವರೆಗೂ ನಡೀತಾನೆ ಇರುತ್ತೆ. ಅದೆಲ್ಲ ಕೂಡ ಅದರ ಆಕಾರ ಬೇರೆ ಆಗ್ತಾ ಹೋಗುತ್ತೆ. ಅದರಲ್ಲಿ ಒಬ್ಬ ಕವಿ ಏನ್ ಮಾಡಿದ, ಒಂದು ಸಮಸ್ಯೆ ಪೂರ್ತಿ ಹೊಂದಿತ್ತು, ಸಮಸ್ಯೆ ಕೊಟ್ಟದ್ರ ಪೂರ್ಣ ಮಾಡತಕ್ಕಂಥ ಒಂದು ಪದ್ಧತಿ. ಅದ್ರಲ್ಲಿ ಯಾರು ಯಶಸ್ವಿ ಆಗ್ತಾರೋ ಅವ್ರಿಗೆ ಬಹಳ ಬಹುಮಾನ ಕೊಡ್ತಕ್ಕಂಥ ಒಂದು ಪದ್ಧತಿ ಎಂತ ಅಕ್ಷರಿ ಮೊದಲಾದ ಮಾಡ್ತಾರಲ್ಲ ಆ ರೀತಿ ಸಮಸ್ಯೆ ಪೂರ್ತಿ ಅಂತ ಒಂದು ಭದ್ರಾಸ್ತಮದ ಕಾಲಕ್ಕಂಥ ಸಮಸ್ಯೆ ಪೂರ್ತಿ ಹೊಂದಿತ್ತು. ಕಾತ್ಯಾಯಿನಿ ಕಂದುಕವತ್ ವಿಭಾತಿ ಅಂತ ಸಮಸ್ಯೆ, ಕಾತ್ಯಾಯಿನಿ ಕಂದುಕವತ್ ವಿಭಾತಿ ಅರ್ಥ ಏನದಕ್ಕೆ, ಕಾತ್ಯಾಯಿನಿ ಪಾರ್ವತಿದೇವಿ ಚೆಂಡಿನಂತೆ ಹೊಡಿತಾ ಇದ್ದಾರೆ, ಇದೊಂದು ಸಮಸ್ಯೆ ಇರೋದು, ಪಾರ್ವತಿಗೆ ಚೆಂಡಿಗೆ ಏನು ಸಂಬಂಧ ಇದೆ ಅದನ್ನು ಹೊಂದಿಸ್ಬೇಕು. ಅದಕ್ಕೆ ಏನಂತ ಕರೀತಾರೆ, ಸಮಸ್ಯಾ ಪೂರ್ತಿ ಅಂತ ಕರೀತಾರೆ. ಕನ್ನಡದಲ್ಲೂ ಕೆಲವು ಕತೆ ಹೇಳೋದು, ಯಾರೋ ಸಮಸ್ಯೆ ಕೊಟ್ಟರು, ಏನದು, ಇಲಿಯಂ ಮುರಿಬಿಡುದು ತಿನ್ನುತ್ತಿರ್ಪಾರಂತೆ, ಇಲಿಯಂ ಮುರಿಬಿಡುದು ತಿನ್ನುತ್ತಿರ್ಪಾರ ಕತೆ ಮುಗಿತು. ಯಾರಿಗೆ ಕೊಟ್ಟಿದ್ದದು, ಅಹಿಂಸಾವಾದಿಗಳ ಮುಂದೆ ಅಂತ ಎಂತ ಹಿಂಸೆ ಇಲಿಯ ಮುರಿತಾ ಹೇಗೆ ಮತ್ತೆ ಅದು ಕೂಡಿಸ್ರೆ ಹ್ಯಾ ಕೂಡಿಸ್ಬೇಕು ಅದನ್ನ, ಯಾರೊಬ್ಬ ಕವಿತ್ರಿ ಕೂಡ್ತಿದ್ದ ಚಕ್ಕಿಲಿಯಂ ಮುರಿಬಿಡುದು ತಿನ್ನುತ್ತಿರ್ಪಾರಂತೆ. ಅವಾಗ ಸರಿಗೋ ಚಟ್ಟೆ ಬರೆಯೋ ಸರಿಗೋಷ್ಟೇ, ಇದು ಬರೆಯೋ ಸರಿಗೆ ಆಗ್ತಿತ್ತು, ಇದು ಸರಿಗೋ ಅದು ಸಮಸ್ಯೆ ಆಗ್ಬಿಡುತ್ತೆ ಅಂತ ಕರೀತಾರೆ. ಕಟ್ಟವರು ಹೇಗೆ ಇದ್ದಾರೆ ಅಂತ ಕೇಳಿದ್ರೆ, ಕ್ವಚಿತ್ ಪೃಥಿವ್ಯಾನ್ ಪರಿತಶ್ಚರಂತಿ, ಒಮ್ಮೆ ದುಷ್ಟರ ನಿಗ್ರಹಕ್ಕೋಸ್ಕರ ಕುದುರೆಗೆ ಬರ್ತಾರೆ, ಮತ್ತೊಂದು ಸಲ ಕೈಲಾಸದಲ್ಲಿ ವಿಹಾರ ಬದಲು ಮಾಡ್ತಾರೆ, ಮತ್ತೊಮ್ಮೆ ಬರ್ತಾರೆ, ಮತ್ತೆ ಹೋಗ್ತಾರೆ, ಚೆಂಡು ಹೋಗೋದು ಬೇರೆ ಒಂದು ಕಡೆ ಬರುತ್ತಲ್ಲ, ಹಾಗೆ ಪಾರ್ವತಿ ಇದ್ದಾಳೆ. ದುರ್ಗಾದ ರೂಪದಿಂದ ಪಾರ್ವತಿ ಹಾಗೆ ಮಾಡೋದನ್ನು ಕೇಳಿದವರಿಗೆ ವಜ್ರಾಜ ಸಾಹ ಸಮಸ್ಯೆ ಪೂರ್ತಿ ಮಾಡಿದ ಪ್ರಸಂಗ ತೀರ್ಥ ಪ್ರಬಂಧನೆ ಬರುತ್ತದೆ. ಆದ್ರಿಂದ ಅಂತ ಕಾತ್ಯಾಯಿನಿ ಕಂದುಕದಂತೆ ಇದ್ದಾಳೆ ಅಂತ ಹೇಗೆ ಪೂರ್ತಿ ಮಾಡಿದ್ರು, ಅದೇ ರೀತಿಯಲ್ಲಿ ಇಲ್ಲೊಂದು ಯಾವ ಸಮಸ್ಯೆ ಇಟ್ಟು ಪೂರ್ತಿ ಮಾಡಿದವು ಪ್ರಸಂಗ. ರಾಜನೇ ಭಾರಿ ಖುಷಿಯಾಯಿತು. ಇದಕ್ಕಾದ ರಾಜ ಮಹಾರಾಜರುಗಳೆಲ್ಲ ಗೌರವ ಸನ್ಮಾನ ಅಂತ ಹೇಳಿದರೆ ಸಣ್ಣ ಪಟ್ಟು ಗೊತ್ತೇ ಇಲ್ಲ ಅವರಿಗೆಲ್ಲ ಕೂಡ. ಈ ಇತ್ತೀಚಿನ ದಿವಸಗಳಲ್ಲೇ ಕೇಳ್ತೇವೆ ನಾವು, ವಜ್ರಾಜ ವಾಯುರ ಕಾಲಕ್ಕೆಲ್ಲ ಊರೂರ ಟೈಗರ್ಗಳು ಬರ್ತಾರೆ, ಈ 20-30 ಸೈಟ್ ಅದೇನಲ್ಲ ಬರ್ತದೆ, ಊರೂರುಗಳೇ ಎಷ್ಟು ಊರುಗಳು ಅಂದ್ರೆ ವಜ್ರಾಜ ಸಾಧುಗಳ ಇತಿಹಾಸದಲ್ಲಂತೂ ಆ ಪಿಠಾಸ ಹೇಳ್ತಾ ಇರ್ತಾರೆ. ಅವ್ರ ಕಾಲಕ್ಕೆ ಎಷ್ಟು ಕಾಲಕ್ಕೆ ಬಂತು ಇನ್ನೂ ಲೆಕ್ಕನೇ ಸಿಕ್ಕಿಲ್ಲ. ಯಾವಾಗ ಹೋದ್ರೆ ಅದೇ ನಿಮ್ಮ ಕಾಲ ವಜ್ರಾಜ ಸಾಧು ಬಂದಿದ್ದು ಅಂತ ಹೇಳ್ತಾರೆ. ಕರೆಕ್ಟ್ ಅವರನ್ನು ಅವರು ಇವ್ರು ಕೇಳದೇ ಶ್ರೇಷ್ಠವಾದಂತಹ ವಿಶ್ವಸನ್ಮಾನವನ್ನ ರಾಜ ಮಹಾರಾಜರು ಮಾಡ್ತಾ ಇದ್ದ ಕಾಲ ಇದು. ಜಮೀನದಾರು ಮೊದಲಾದವರೆಲ್ಲ ಕೂಡ ಎಷ್ಟೋ ಜನ ಒಂದು 106 ವರ್ಷದ ಜನ ವಿದ್ವಾಂಸ ಅಂತ ಕೇಳಿದರೆ ಅವರೆಲ್ಲ ಆಗಿನ ಕಾಲಕ್ಕೆ ಕೋಟಿಗಳು ಆಗಿದ್ದವರು ವಿದ್ವತ್ತಿಗೆ ಅಷ್ಟು ಗೌರವ ಇದ್ದ ಕಾಲ. ಈ ರಾಜ ಏನ್ ಮಾಡಿದ್ರೆ ಅದಿದುಕೊಂಡಿಲ್ಲ, ಈ ಆನೆಯೇ ಕಾಣ ಕೊಟ್ಟಿದ್ದ, ಆನೆಯ ಕಾಣಿಕೆ ಆಗಿ ಕೊಟ್ಟ ಆ ಬ್ರಾಹ್ಮಣ ತಗೊಂಡ್ಬಿಟ್ಟ ಯೋಚನೆ ಮಾಡಿದ ಇದನ್ನ ಹ್ಯಾಗೆ ಸಾಕೋದು ಅಂತ ಯೋಚನೆ ಮಾಡ್ತಾರೆ. ಈ ಆನೆ ಹ್ಯಾಗೆ ಸಾಕೋದು, ಆನೆ ಒಂದು ಮಾತಿದೆ, ಆನೆ 10,000 10,000 ಅಂತ ಕೇಳ್ತಾವಲ್ಲ, ಅದ್ರ ಬೆಳೆಯಾಗ ಮೇಂಟೇನು ಮೇಂಟೆನೆನ್ಸ್ ಹಾಗೆ ಆನೆ ಸಾಕಿದ ಹಾಗೆ ಅಂತಾರೆ ಒಂದು ಇಡಿಯಂ. ಇನ್ನು ಜೊತೆ ಬಿರಿಯಾನೆ ಸಾಕಿದ್ರೆ ಇನ್ನೊಂದು ಸೇರಿಸ್ತಾರೆ ಸೊಸತ್ತೆ. ಆನೆ ಸಾಕೋದು ಯಾರು ಆನೆ ಫ್ರೀ ಪೇಮೆಂಟ್ ಮಾಡಿ ತೋರಕ್ಕಾಗಲ್ಲ, ದಿವಸಕ್ಕೆ 1,000 ಬೇಕಾದ್ರೆ ಅಷ್ಟು ಭಾರಿ ಶ್ರೀಮಂತರಿಗೆ ಮಾತ್ರ ಸಾಧ್ಯ. ಪಾಪ ಕೈ ಏನ್ ಮಾಡ್ತಾನೆ ಯೋಚನೆ ಮಾಡ್ದ, ಇದು ಇಟ್ಕೊಳ್ಳೋದಕ್ಕಾಗೋದಿಲ್ಲ, ಕೈ ಬಿಡೋದಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡಿ ಮಾಳವ ದೇಶದ ಒಬ್ಬ ರಾಜ ನರವರ್ಮ ಅಂತ ಹೇಳಿದ್ರು ಅಲ್ಲಿಗೆ ಹೋದ. ತೋರಿಸ್ತ ಆನೇನ ರಾಜ ನನ್ನ ಕಾಣಿಕೆಯಾಗಿ ಬಂದಿದೆ, ಅದಕ್ಕೆ ಸಾಕೋದಕ್ಕಾಗೋದಿಲ್ಲ, ಬರೀ ಆಹಾರ ಕೊಡೋದೇ ಕಷ್ಟ, ಇದಕ್ಕೆ ರೋಗ ವಿಗ್ರಹದ ಇನ್ನೂ ಕಷ್ಟ, ಔಷಧಿ ಕೊಡೋದಕ್ಕಾಗೋದಿಲ್ಲ, ದಯವಿಟ್ಟು ಇದಕ್ಕೆ ಬೆಲೆ ಕೊಟ್ಟು ತಗೋ ಅಂತ ಹೇಳಿದ. ಆ ರಾಜ ಯೋಚನೆ ಮಾಡಿದ, ಲಕ್ಷಣವಾದ ರಾಣಿ ಅಂತೇಳಿ ನಾನು ಕೊಂಡ್ಕೊಂಡೇ ಬಿಟ್ಟ, ಸಾಕಷ್ಟು ದುಡ್ಡು ಕೊಟ್ಟ ಅದನ್ನು ಕೊಂಡ್ಕೊಂಡ, ಕವಿಗೆ ಸಮಾಧಾನ ಆಯಿತು, ಮುಗಿತು. ರಾಜನಿಗೆ ಬಹಳ ಆಶ್ಚರ್ಯವಾಗಿ ಎಷ್ಟು ಲಕ್ಷಣವಾದ ಆನೆ ಇದು ಒಂದು ಹುಡುಕಿ ಹುಡುಕಿ ತಗೋಬೇಕು, ದೇವ್ರ ದಯ ತಾನೇ ಬಂತು ಅಂತ ಹೇಳಿಕೊಂಡು ಸರಿಯಾದ ರೀತಿ ನೋಡ್ಕೊಳ್ಳೋಕೆ ಶುರು ಮಾಡ. ಆದ್ರೆ ಸಮಸ್ಯೆ ಉದ್ಭವ ಆಯ್ತ. ಏನು ಸಮಸ್ಯೆ ಅಂದ್ರೆ, ಆನೆ ಏನು ಮಾಡಿದ್ರೆ ಆಹಾರ ತಗೊಳ್ಬಿಟ್ಟು ಪೂರ್ತಿಯ ಆಹಾರ ತಗೊಳ್ತಿರ್ಲಿಲ್ಲ, ನೀರು ಕುಡಿತಿರಲಿಲ್ಲ, ಏನೂ ಇಲ್ಲ. ಯಾವಾಗಲೂ ಕೂಡ ಕಣ್ಣ ನೀರು ಸುರಿಸ್ತಾ ಇರೋದ ಧಾರಾಕಾರವಾಗಿ ಕಣ್ಣೀರು ಹೋಗ್ತಾ ಇತ್ತು. ರಾಜನಿಗ ಏನಾಗಿದೆ ಆನೆ ಏನು ಯೋಚನೆ ಮಾಡ್ದ, ಸಂಬಂಧಪಟ್ಟ ಮಾವುತ ರಿಪೋರ್ಟ್ ಮಾಡ್ದ ರಾಜ. ಆನೆ ಆಹಾರನೇ ತಗೊಳ್ತಾ ಇಲ್ಲ, ಯಾವುದೋ ಆನೆ ಅದಕ್ಕೆ ಬೆಳೀತಾರೆ. ಈ ಜಾತಿ ಕುದುರೆಗಳು ಜಾತಿ ಆನೆಗಳು ಅಂತ ಕೆಲವು ಪದಾರ್ಥ ಇದೆ, ಅವುಗಳಲ್ಲಿ ಸರಿ ಇರಲೇಬೇಕು, ಇಲ್ಲ ಅಂದ್ರೆ ಏನೋ ವಿಶೇಷ ಕಾರಣ ಇರಬೇಕು ಅಂತ ಕೆಲವರು ಇರ್ತಾರೆ. ರೆಗ್ಯುಲರ್ ಹೋದ್ರೆ ಯಾಕೆಂತ ಕೇಳುತ್ತಾರೆ, ಕೆಲವರು ಬಂದ್ರೆ ಕೇಳ್ತಾರೆ ಯಾಕೆ ಬಂದ್ರೆ ಎಲ್ಲೂ ಬಂದಿದ್ದೆಲ್ಲ ಆಡಿಕೆ ಕೇಳ್ತಾರೆ ಅಂದ್ರೆ ಅವ್ರಿಗೊಂದು ಟೆಂಡೆ ಟ್ರೆಂಡ್ ಆಡಿಕೆ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇನ್ ತಾನೇ ಹೀಗೆಲ್ಲ ಮಾಡೋದಲ್ಲ ಯಾಕೆ ಅಂತ ಯೋಚನೆ ಮಾಡಿ ರಾಜ ಸ್ವತಃ ತಾನೇ ಬಂದ. ರಾಜ ಮಹಾರಾಜರುಗಳು ಜನಗಳ ಬಗ್ಗೆ ಅಷ್ಟೇ ಅಲ್ಲ, ಪ್ರಾಣಿಗಳ ಬಗ್ಗೆ ಕೂಡ ಎಷ್ಟು ಕರುಣೆ ತೋರಿಸ್ತಿದ್ರು ಅನ್ನೋದಕ್ಕೆ ರಾಜನ ಕಥೆ ಸಾಕ್ಷಿ. ತಾನೇ ಬಂದ, ಆನೆಗೆ ಆಹಾರ ಕೊಡ್ಲಿಕ್ಕೆ ಹೋದ. ಆಗ ಆನೆ ಮಾತಾಡಿದಂತೆ, ಇದು ಮುಖ್ಯ, ಆಗ ಆನೆ ಮಾತಾಡ್ತಾ ಇದೆ, ರಾಜ ಈ ಔಷಧಿ ಉಪಚಾರದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ. ಏನು ಪ್ರಯೋಜನ ಇಲ್ಲ, ರಾಜನಿಗೆ ಆಶ್ಚರ್ಯ ಆಗೋಯ್ತು. ಆನೆ ಮಾತಾಡೋದು ಅಂದ್ರೆ ಏನು, ಏನೋ ಕಾರಣ ಇರಬೇಕು ಅಂತ ಕೇಳಿಕೊಂಡಾಗ ಮಾತಾಡಿದಂತೆ ಆನೆ ಹೇಳ್ತಾ ಇದೆ, ನನ್ನ ಕಥೆ ಕೇಳು, ನಾನು ಹಿಂದಿನ ಜನ್ಮದಲ್ಲಿ ದುಶ್ಯಾಸನ ಅಂತ ಒಬ್ಬ ವ್ಯಕ್ತಿಯಾಗಿದ್ದೆ, ಈ ಆನೆಯ ತುಳಿಯಲು ಸತ್ತೋದನ್ನ ತುಳಿಯಲ್ಪಟ್ಟುಬಿಟ್ಟು ನಾನು ಎಷ್ಟು ಮೂರ್ಖತನ ಮಾಡಿಕೊಂಡೆ, ಕೈಲಾಗತಕ್ಕೆ ಪ್ರಯತ್ನ ಪಟ್ಟು ಬಿದ್ದೋದೆ ನಾನು, ಅದಕ್ಕೆ ಮರುಗ್ತಾ ಇದ್ದೇನೆ. ಇನ್ಮೇಲೆ ಇಂಥ ನಾವು ಜನ್ಮ ಕಳ್ಕೊಂಡ್ಬಿಡಬೇಕಿರಬಾರ್ದು, ನಾವು ಅದು ಉದ್ಧಾರದ ಹಾಗೆ ಹೋಗ್ತಾ ಇದ್ದೇನೆ, ಅದಕ್ಕೆ ನನಗೆ ಯಾವುದು ಬೇಕಾಗಿಲ್ಲ ಅಂತ ಹೇಳಿದ. ಇದು ಅರ್ಥ ಮಾಡಿಕೊಂಡು ಗೊತ್ತು ಗುರಿ ಇದ್ದವನಿಗೆ ಅದು ಸಾಧಿಸುವ ಸ್ಥಳ ಇದ್ದಾಗ ಅವನಿಗೆ ಅನ್ನ ಆರಾಧನೆಗಳು ಬೇಕಾಗುತ್ತೆ. ವಿದ್ಯಾರ್ಥಿ ಬಹಳ ಸೀರಿಯಸ್ ಆಗಿ ಗೊತ್ತಿರ್ತಾರೆ, ಪರೀಕ್ಷೆ ಇದ್ರೆ ಅವನು ಕೈಲಿ ಕೊಟ್ಟು ತಿನ್ನದ ಕುಡಿಲಕ್ಕಾಗೋದಿಲ್ಲ, ಎಲ್ಲ ಗಮನ ಆ ಕಡೆ ಇರುತ್ತ. ಆಯಿತಿದ್ದವನು ಮಾತ್ರ ಸಾಧನೆ ಮಾಡಬಲ್ಲ, ಈ ಎಚ್ಚರ ಇರುತ್ತೆ. ಯಾರೇ ಕಥೆ ನಮಗೆಲ್ಲ ಎಚ್ಚರ ಕೊಡ್ತಕ್ಕಂಥ ಕಥೆ ಇದೆ, ಅದಕ್ಕೆ ಹಿಂದಿನ ಜನ್ಮದ ಜ್ಞಾನ ಇತ್ತು, ಅದಕ್ಕೆಲ್ಲ ಮಾತಾಡ್ತೇನೆ. ನನಗೆ ಈ ಹಿಂದಿನ ದಿವಸದ ಜ್ಞಾನನೇ ಇರಲಿಲ್ಲ, ಅದರಿಂದ ಅರ್ಥ ಆಗೋದಿಲ್ಲ. ಹಿಂದಿನ ಜನ್ಮದ ಜ್ಞಾನ ಇದ್ದವರಿಗೆ ಎಷ್ಟು ಎಚ್ಚರ ಇರಬೇಕು. ಪರೀಕ್ಷೆ ನಾಳೆ ಅಂತ ಗೊತ್ತಿದ್ರೆ ಹೇಗೆ ನಡ್ಕೋತೇವೆ, ಎಲ್ಲಿಂದ ಬಂದೆ, ಮುಂದೆತ್ತ ಪಯಣ, ಇಲ್ಲಿ ನಿನಗೆ ಎಷ್ಟು ದಿನ ಆದಷ್ಟೇ ಮರುಡೆ, ನಾವೆಲ್ಲಿಂದ ಬಂದಿದ್ದೇವೆ, ಎಲ್ಲಿಗೆ ಹೋಗಬೇಕು ಅನ್ನೋ ಪರಿಜ್ಞಾನ ಇದ್ದವರಿಗೆ ಈ ಸಮಯದ ಮಹತ್ವ ಅರ್ಥ ಆಗಿದೆ. ಅಂತ ಒಂದು ಪ್ರಾಣಿ ದೇಹದಲ್ಲಿದ್ದು ಅವನಿಗೆ ಎಚ್ಚರಿಕೆ ಇತ್ತು. ಮನುಷ್ಯ ದೇಹ ಭಗವಂತ ಕೊಟ್ಟಿರೋದೇ ಅದಕ್ಕೆ, ಯಾವ ಕಾರಣಕ್ಕೂ ನಾವು ಎಚ್ಚರ ತಪ್ಪಬಾರದು ಅಂತಲೇ ಬುದ್ಧಿ ಕೊಟ್ಟಿರೋದು ಪರಮಾತ್ಮ. ಅದನ್ನು ಉಪಯೋಗಿಸುವವರು ತಪ್ಪ. ನಿಜವಾಗ್ಲೂ ಕೂಡ ಒಳ್ಳೆ ಅಂತ ಸೂಪರ್ ಒಳ್ಳೆ ಇಂಪಾರ್ಟೆಂಟ್ ವೆಹಿಕಲ್ ರೆಡಿ ಮಾಡಿ ಕೊಟ್ಟಿದ್ದಾರೆ, ಕಟ್ಕೊಂಡು ಕರ್ಕೊಂಡು ಓಡಾಡ್ತೀನಿ, ಗುರಿ ಸಾಧಿಸಕ್ ಆಗೋದಿಲ್ಲ ಅಂತ ಹೇಳಿದ್ರೆ ವೆಹಿಕಲ್ ಉಪಯೋಗ ಬರ್ತಾ ಇಲ್ಲ ಅವನಿಗಿಂತ. ದೊಡ್ಡ ಒಂದು ಸಿದ್ಧಿ ಮಾಡ್ಲಿಕ್ಕೆ ಅವಕಾಶ ಇದ್ದ ಕಾಲದೊಳಗೆ ಉಪಯೋಗ ಮಾಡ್ಕೊಳ್ಳದೆ ಹೋದ್ರೆ ಅವನು ಮೂರ್ಖ ಅಂತ ಕರೀತಾರೆ. ಅದನ್ನೇ ಜಾತ್ರೆ ಹೇಳುದು, ಎಚ್ಚೆತ್ತು ಇರು ಗಂಡೆ ಮನವೇ, ನಮ್ಮ ಅಚ್ಚುತನ ಅಂಗ್ರಿಯ ಗಿಡ ಗಂಡೆ ಮನವೇ. ನಮ್ಮ ಜೀವನದಲ್ಲಿ ಎಚ್ಚರ ಇರುತ್ತೆ. ಎಚ್ಚರ ಅಂದ್ರೆ ನಾನು ಯಾರು, ಎಲ್ಲಿಂದ ಬಂದೆ, ತಾನ್ಯಾರೋ, ತನ್ನ ದೇಹದ ಯಾರು, ಅದೆಲ್ಲ ಯೋಚನೆ ಮಾಡ್ತಾರೆ. ಅದರಲ್ಲಿ ಸಾಧನೆ ಇದೆ ಹೊರತು ನಾಲ್ಕು ದಿವಸ ಯಾರೋ ಜನರಂತೆ ಬಂದು ಎಲ್ಲೋ ಇತ್ತು ಹೋಗೋದು ಕಾಲ ಜನ್ಮ ಇದೆ. ವಿದ್ಯಾರ್ಥಿ ಆದ ಏನೇನೋ ಮಾಡ್ತಿದ್ರೆ ಕ್ಲಾಸ್ ಹೋಗ್ರೇನೆ ಇದ ಅಂತಾರೆ. ಏನಿವನು ತನ್ನ ಸ್ಟೂಡೆಂಟ್ ಕಾಲ್ ಮಾಡ್ಕೊತಿದ್ದಾನೆ ಅಂತ ಹೇಳಿದ. ನಮ್ಗೆ ಅದು ಅರ್ಥ ಆಗುತ್ತೆ. ಸ್ಟೂಡೆಂಟ್ ಕ್ಲಾಸಿಗೆ ಚಕ್ಕರ್ ಹೇಳೋದು ಎಲ್ಲ ಸಿನಿಮಾ ನಾಟಕಗಳಿಗೆ ಹೋದ್ರೆ ನಮ್ಗೆ ಅರ್ಥ ಆಗುತ್ತೆ. ಅಥವಾ ಮೂರ್ಖ ಅಂತ ಮತ್ತೆ ನಾವು ಮಾಡಿದ್ರೆ ಅದೇ ಬರ್ತಾರೆ ಅಂತ ದೇವರು ನಡೆಸ್ತಾರೆ ಅಂತ ಹೇಳಿದ. ನಾವು ಮಾಡ್ತಾರ ಕೆಲಸ ಅದಕ್ಕಿಂತ ಏನು ವ್ಯತ್ಯಾಸ ಇಲ್ಲ. ಬೈ ಬೈವರೆಗೂ ಊಟದ ಕೆಲಸ, ಉಂಡನೇ ಶಯನ, ಸರಿ ಊಟ ತಿಂದು ನನಗೋದು ಹೇಳುವ ಅಷ್ಟೇ. ಇಷ್ಟಕ್ಕೆ ಜೀವನ ದೇವರು ಕೊಡೋದಿಲ್ಲ, ಗುರಿ ಸಾಧಿಸಬೇಕು. ಆ ಗುರಿ ಜೊತೆಗೆ ರಾಘವೇಂದ್ರ ಸ್ವಾಮಿಗಳಂತವರು ಇಷ್ಟು ವಿಖ್ಯಾತರಾಗಿರೋದು, ಪುರಂದರದಾಸರು, ರಾಘವೇಂದ್ರ ಸ್ವಾಮಿಗಳಂತವರು, ವಾದಿರಾಜರು, ಎಷ್ಟು ಜನ ಜ್ಞಾನಿಗಳಿದ್ದಾರೆ ಅವರೆಲ್ಲ ಕೂಡ ಎಚ್ಚೆತ್ತ ಮನುಷ್ಯ ಹೇಗಿರ್ತಾರೆ ಅನ್ನೋದಕ್ಕೆ ನಿದರ್ಶನ. ಅವರೆಲ್ಲ ಕೂಡ ಹೇಳ್ಕೊಂಡ, ನನಗೆ ಇದರಿಂದ ಉದ್ಧಾರ ಆಗೋದಿಲ್ಲ, ತಾವು ತಿಂತಾ ಬರ್ಲಿಕ್ಕಾಗೋದಿಲ್ಲ, ಒಂದೇ ಒಂದು ಉಪಾಯ ಇದೆ, ಅದನ್ನು ಮಾಡಿದರೆ ನಾನು ಸರಿ ಹೋಗ್ತೇನೆ ಅಂತ ಹೇಳಿದ. ರಾಜನಿಗೆ ಆಶ್ಚರ್ಯ ಯಾವುದು ಅಂತ ಕೇಳಿ ಹಾಗೆ ಹೇಳ್ತಂತೆ, ಯಾವ ಬ್ರಾಹ್ಮಣ ಪ್ರತಿನಿತ್ಯ ಭಗವದ್ಗೀತೆಯ 17ನೇ ಅಧ್ಯಾಯವನ್ನ ತಪ್ಪೆ ಪಾರಾಯಣ ಮಾಡ್ತಾನೋ ಅವನು ಕರೆಸು. ಅವನು ನೀರನ್ನ ಅಧ್ಯಾಯದ ಶಪದಿಂದ ಅಭಿಮಂತ್ರಣ ಮಾಡಿ ನನ್ನ ಪೋಷಣೆ ಮಾಡಲಿ, ಅವಾಗ ನನ್ನ ಸದ್ಗತಿಯಾಗುತ್ತೆ, ಸರಿ ಹೋಗ್ತಿಲ್ಲ, ಸರಿ ಹೋಗೋದಿಲ್ಲ ಅಂತ ಹೇಳಿದ. ಅಂದ್ರೆ ಯಾವುದೇ ರೋಗಕ್ಕೆ ಪ್ರಾಪರ್ ರೆಮಿಡಿ ಕೊಡಬೇಕು, ಇಲ್ಲವಾದ್ರೂ ವಾಸಿ ಆಗೋದಿಲ್ಲ. ಔಷಧಿ ಬಾಡಿ ಕಾಕ್ತಾ ಇರಬಹುದು, ಅದು ರೆಮಿಡಿ ಎಲ್ಲ ವಾಸಿ ಆಗೋದಿಲ್ಲ. ಅದನ್ನು ಸ್ವೀಕರಿಸಿ ಕಷ್ಟವಾಗಿ ಹೇಳಿ ಹಾಗೆ ಸ್ವಾತಂತ್ರ್ಯ ರೆಮಡಿ ಆಗ್ಬೇಕಾದ್ರೆ. ಇವತ್ತು ಭಗವದ್ಗೀತೆ ಇದ್ರೆ ರೆಮಡಿ ಫಾರ್ ಆಲ್ ನನಗೆ ಅಂತಾರೆ ಅವತ್ತು ಪರಿಹಾರ ಬೇಕಾಗಿದೆ ಅಂತ ಬ್ರಾಹ್ಮಣ ಕರೆಸು ಅಂತ ಹೇಳಿದ. ಇವತ್ತಾಗಿದ್ರೆ ಪಂಡಿತ ಆಗಿರೋದು ಆಗಿನ ಕಾಲ ಬೇಕಾದ್ರೆ ಸಿಕ್ಕಿದ್ರು ಅಂತ ಕಾಲ ಇತ್ತು. ಹೋದ ಒಬ್ಬ ಆಚಾರ ಸಿಕ್ಕರು ಕರ್ಕೊಂಡು ಬಂದ. ಇವತ್ತಾಗಿದ್ರೆ ಭಗವದ್ಗೀತೆ ಅಂತ ಕೆಲವರು ಸಿಗ್ತಾರೆ, ಅದೇ ಪ್ರಾಣಿನೋ ಮನುಷ್ಯನೋ ಅಂತ ಕೆಲವು ಜನ ಸಿಗ್ತಾರೆ. ಆದ್ರಿಂದ ಅವ್ರಿಗೆ ಎಷ್ಟೋ ಜನಕ್ಕೆ ಅದು ವಿವೇಕ ಇರೋದಿಲ್ಲ. ಬೇರೆ ದೇಶದವರೇ ವಾಸಿ ಪಾಪ, ನಮ್ಮ ದೇಶದಲ್ಲಿ ಇಂಪಾರ್ಟೆಂಟ್ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಮಹಾಭಾರತ, ರಾಮಾಯಣ, ಪುರಾಣಗಳು, ಭಗವದ್ಗೀತೆ ನಮ್ಮ ಭಾರತ ಖಂಡದ ದೊಡ್ಡ ಆಸ್ತಿ ಅಂತ ಅವರಿಗೆ ಗೊತ್ತು. ನಮಗೆ ಅದು ಇದೆ ಅಂತಲೇ ಗೊತ್ತಿಲ್ಲ. ಆ ರೀತಿ ಇರ್ತಾರೆ ಎಷ್ಟೋದರು. ಹಾಗೆ ಎಲ್ಲರೂ ಓದೋ ಚಾನ್ಸೆ ಇಲ್ಲ. ಈ ಕಾನ್ವೆಂಟ್ ಸ್ಟಡಿಯಿಂದ ಪ್ರಾರಂಭ ಮಾಡಿದರೆ ಎಲ್ಲರಿಗೆ ಪ್ರತಿ ವರ್ಷ ಆ ರೀತಿ ಇರ್ತಾರೆ. ತಂದೆ ತಾಯಿ ಮೊದಲೇ ಇರೋದಿಲ್ಲ. ಆ ಕಾಲ ಕಾಲದಲ್ಲೆಲ್ಲ ನಾಟಿಕೆಯನ್ನು ಹೇಳೋ ಜನ ಸಿಗ್ತಾರೆ. ಇವ್ರಿಗೆ ಏನು ಗೊತ್ತಾಗ ಭಗವದ್ಗೀತೆ ಆಗಿನ ಕಾಲ ಆಗಿತ್ತು. ಒಬ್ಬರನ್ನು ಹುಡುಕಿದ ಬಂದರು ಅವರು ಅಷ್ಟೇ. ಯಾರು ತಿಳಿದಿರ್ತಾರೆ ಡಾಕ್ಟರ್ ಹೇಗೆ ಮನೆಗೆ ಒಂದು ಟ್ರೀಟ್ಮೆಂಟ್ ಕೊಡ್ತಾರಲ್ಲ ಆ ರೀತಿಯ ಡಾಕ್ಟರ್ ಕರ್ತವ್ಯ. ಒಬ್ಬ ರೋಗಿಯನ್ನು ಪ್ರಾಣ ಉಳಿಸೋದು ಹಣಕಾಸು ಗಡಿಯಿಂದ ದೊಡ್ಡದಂತ ಅವರಿಗೆ ಗೊತ್ತಿರುತ್ತದೆ. ಅದೇ ಜ್ಞಾನಿಗಳಲ್ಲಿ ಗೊತ್ತಿರುತ್ತೆ ಅಂತ ಹೇಳಿದ್ದಾರೆ. ಕರದಲ್ಲಿಗೆ ಬರುವಾಗ ಹೇಳ್ತಾರಲ್ಲ, ಅದಕ್ಕೆ ಅವರು ಬಂದರು, ಇದನ್ನು ನೋಡಿದ್ರು, ಅರ್ಥ ಮಾಡಿಕೊಂಡ್ರು, ಜಪ ಮಾಡಿ ಪ್ರೋಕ್ಷಣೆ ಮಾಡಿ. ಇದಕ್ಕೆ ಭಗವದ್ಗೀತೆಗೆ ಬಿಡಿ, ನೀವೀಗ ರಾಯರ ಸ್ತೋತ್ರಕ್ಕೆ ಹೇಳ್ತಾರೆ. ಎಪ್ಪಿದೆ ಜಲನೈತೇನ ಸ್ತೋತ್ರೇಣೈ ಅಭಿಮಂತ್ರಿತ ಸಸ್ಯ ದುಃಖಿಗತ ದೋಷಾಹ ನಶ್ಯಂತಿ ಆಶ. ಅವರ ಎಲ್ಲರೂ ಸಕ್ಕನಾಚೆ ಆಗುತ್ತಾರೆ. ರಾಘವೇಂದ್ರ ಸ್ತೋತ್ರವನ್ನು ಅಭಿಮಂತ್ರಣ ಮಾಡಿದರೆ ಭೂತಸ್ಥೈತ ಪಿಶಾಚಾಗಿ ಕ್ರೀಡಾ ಸಸ್ಯ ರಜಾಯತೆ. ಇಲ್ಲಿ ರಾಯರು ಇಲ್ಲಿ ಭಗವದ್ಗೀತೆ ಲೆಕ್ಕ ಹಾಕಿ. ರಾಯರ ಸ್ತೋತ್ರಕ್ಕೆ ಶಕ್ತಿ ಇದ್ರೆ ಇಡೀ ಭಗವದ್ಗೀತೆಗೆ ಶಕ್ತಿ ಇರಬೇಕು. ಅದೊಂದು ಕೃಷ್ಣನ ಮಾತುಗಳು, ಭಗವಂತನ ಮಾತುಗಳು ಅಂತ ಸಿದ್ಧಿ ಪ್ರೋಕ್ಷಣೆ ಮಾಡಿದ. ಆ ತಕ್ಷಣಕ್ಕೆ ಆನೆ ದೇಹನೇ ಬಿಟ್ಟುಬಿಡುತ್ತೆ. ನೋಡ್ತಾನೆ ದಿವ್ಯ ಗಂಧರ್ವ ಪುರುಷ ದಿವ್ಯ ತೇಜಸ್ಸಿನಿಂದ ಕೂತ್ಕೊಂಡು ವಿಮಾನದಲ್ಲಿ ಸತ್ಗತಿ ಹೋಗ್ತಾ ಇದ್ದ. ಇದು ಭಗವದ್ಗೀತೆಯಿಂದ ಆಗ್ತಕ್ಕಂಥ ಪರಿಣಾಮ ಅಂತ ಹೇಳಿದ. ಭಗವದ್ಗೀತೆಯನ್ನು ಯಾರು ಸರಿಯಾಗಿ ತಿಳಿತಾರೆ, ಯಾವ ರೀತಿ ಅದನ್ನ ನೀರು ಸಿದ್ಧಿ ತಂದುಕೊಡ್ತಾರೆ, ಅವ್ರಿಗೆ ಸಿಗ್ತಕ್ಕಂಥ ಸಿದ್ಧಿ ನೋಡಬೇಕು. ಆ ಕ್ಷಣಕ್ಕೆ ಅದು ಹೊರಡ್ತು. ರಾಜರಿಗೆ ಹೇಳ್ತು, ರಾಜ ನಿನ್ನಿಂದ ನಾನು ಬದುಕಿದೆ, ತುಂಬಾ ತುಂಬಾ ಕೃತಜ್ಞತೆಗಳು ನಿನಗೆ. ನಾನಾಗಿ ಹೋಗಿ ಕರೆಯಲು ಸಾಧ್ಯ ಇರಲಿಲ್ಲ, ಆದ್ರೆ ನೀನು ಅನುಗ್ರಹ ಮಾಡಬೇಕು ರಾಜನ ಕೊಂಡಾಡಿ ಅದು ಹೊರಟೋಗ್ಬಿಡುತ್ತೆ. ರಾಜ ನೋಡಿದ, ಬಹಳ ಆಶ್ಚರ್ಯ. ದುಡ್ದಾಯಿಗಳಾಗಿದ್ರೆ ಎಷ್ಟು ಹೆಸರು ಎಷ್ಟು ದುಡ್ಡು ಕೊಟ್ಟವಳೆ ಜಾಗೆಲ್ಲ ಹೋಯ್ತು ದುಡ್ಡು ಹೋಯ್ತು ಅಂತ ಬಿಟ್ಟು ದುಃಖ ಬಿಡ್ತಿಲ್ಲ. ಯೋಚನೆ ಮಾಡಿದ ಅವನು, ಅಂದ್ಕೊಂಡ ನನ್ನ ಹೊಸ ತಾಯಿ ಗೊತ್ತಾ ಇದೆ ಅನ್ಕೊಂಡ. ಯಾರೇ ಯಾವುದರಿಂದ ಉದ್ಧಾರವಾಯ್ತಲ್ಲ ಅದರಿಂದ ನಾನೇ ಉದ್ಧಾರ ಆಗಬೇಕು ಅಂತ ಹೇಳಿ ಅದೇ ಆಚಾರನ ಕರೆದ. ಸ್ವಾಮಿ ನಾವು ಹೇಳಿಕೊಡಿ ಅಂತಕ್ಕೆ ಅವನಿಗೆ ಆನೆ ಕೊಟ್ಟ ಬೆಲೆಗಿಂತ ದೊಡ್ಡ ಶ್ರೇಷ್ಠವಾದಂಥ ಸಿದ್ಧಿಯನ್ನು ಪಡೆದ. ಅವರು ಅಷ್ಟೇನೆ, ಅನುಗ್ರಹ ಏಹ ಚರಂತಿ ನೋಣಂ ಭೂತಾನಿ ಭವ್ಯಾನಿ ಜಲಾರ್ಥಾನಸ್ಯ. ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಜ್ಞಾನಿಗಳ ಬದುಕೇ ಇನ್ನೊಬ್ಬರಿಗೆ ಮೀಸಲು ಅಂತ ಹೇಳಿದ. ತಮ್ಮ ಶಾಸ್ತ್ರಕ್ಕೋಸ್ಕರ ಅವರು ಬದುಕೋದಿಲ್ಲ. ಜನಸ್ಯ ಕೃಷ್ಣ ವಿಮುಖಸ್ಯ ದೈವ ಅಧರ್ಮ ತೀರಸ್ಯ ಸುದುಃಖಿತಸ್ಯ ಅನುಗ್ರಹ ಏಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಭಗವಂತನ ಭಕ್ತರಾದ ಜಾಡಿಗಳೆಲ್ಲ ಲೋಕೋಪಕಾರಕ್ಕೇನೆ ಸಂಚಾರವನ್ನು ಮಾಡ್ತಾರೆ. ಅವತ್ತು ಮೊಬೈಲ್ ಇದ್ದಂಥ ಜೊತೆಗೆ ಬರುತ್ತಲ್ಲ, ಜಾಡಿಗಳು ಓಡಾಡ್ತಾರೆ ಎಲ್ಲ ಕಡೆ ಓಡಾಡಿ ಉದ್ಧಾರ ಮಾಡ್ತಾರಂತೆ. ಅದು ಉದ್ಧಾರ ಮಾಡಿದ್ರು ಆ ರಾಜನ ಸತ್ಯತೆ ಕೊಟ್ಟಿರುತ್ತೆ. ಅಂದ್ರೆ ಭಗವದ್ಗೀತೆಯ ಆ ಪರಿಣಾಮ ಎಷ್ಟು ಭಯಂಕರ ಆಪತ್ತಿನಿಂದ ಪರಿಹಾರ ಮಾಡಿದ ನೋಡಿದೆ. ಆದ್ರಿಂದಲೇ 17ನೇ ಅಧ್ಯಾಯವನ್ನು ಸರಿಯಾಗಿ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಸುಧಾರವಾಗಬೇಕು ಅನ್ನೋದರ ಸಾರ. ಇನ್ನು ಮುಂದಿನ ಪ್ರಶ್ನೆ, 17ನೇ ಅಧ್ಯಾಯದಲ್ಲಿ ಬೇರೆ ವಿಷಯ ಬಂದಿದೆ ಅಂತ ಪ್ರಶ್ನೆ. ಇಂಥ ಉದ್ಧಾರಕ್ಕೆ ಸಂಬಂಧಪಟ್ಟಂತೆ 17ನೇ ಅಧ್ಯಾಯದ ದೊಡ್ಡ ಸಂದೇಶ ಏನು ಅದನ್ನು ಹೇಳ್ತಾರೆ. 17ನೇ ಅಧ್ಯಾಯಕ್ಕೆ ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ ಹೇಳ್ತಾರೆ. 16ನೇ ಅಧ್ಯಾಯದ ಕೊನೆ ನಿನ್ನೆ ನೋಡಿದ್ದೇವೆ, ಯಶಾಸ್ತ್ರ ವಿಧಿ ಮುತ್ಸೃತ್ಯ ವರ್ತತೆ ಕಾಮಕಾರತಃ ನಸ ಚಿತ್ತಿ ಅವಾಪ್ನೋತಿ ನ ಸುಖಂ ನ ಪರಾಂ ಗತಿ. ಯಾವನು ಶಾಸ್ತ್ರದ ವಿಧಿವಿಧಾನಗಳನ್ನ ಉಲ್ಲಂಘನೆ ಮಾಡಿ ಬರುತ್ತಾನೋ, ಸ್ವೇಚ್ಛೆಯಿಂದ ಬರುತ್ತಾನೋ, ಸ್ವೇಚ್ಛಾಚಾರಿ ಆಗ್ತಾನೋ, ಅವನಿಗೆ ಇಲ್ಲೂ ಸುಖ ಇಲ್ಲ, ಪರಲೋಕದಲ್ಲೂ ಸುಖ ಇಲ್ಲ, ಅವನ ಸಭ್ಯತೆಯೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದ. ಇದು ನಿಜ. ಸರ್ಕಾರಿ ಕಾನೂನನ್ನು ಉಲ್ಲಂಘನೆ ಮಾಡಿದರೆ, ಸರ್ಕಾರಕ್ಕೆ ಶಿಕ್ಷೆ ಕೊಡೋ ಶಕ್ತಿ ಹೇಗಿದೆಯೋ, ಭಗವಂತನ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಶಿಕ್ಷಿಸ್ತಕ್ಕಂಥ ಹಕ್ಕು ಭಗವಂತನ ಹಕ್ಕು. ಸಾಮರ್ಥ್ಯ ಎಲ್ಲ ದೇವರಿಗಿದೆ. ಇದು ಅರ್ಥ ಮಾಡ್ಕೋಬೇಕು ನಾವು. ನಾವೆಲ್ಲ ಏನ್ಕೊಂಡಿದ್ದೆ ಗೊತ್ತೇನು, ಈ ಶಾಸ್ತ್ರ ಓದೋದು ಮೊದಲಾದವುಗಳೆಲ್ಲ ದೇವರನ್ನ ಆರಾಧನೆ ಮಾಡೋದನ್ನ ಐಚ್ಛಿಕ ಆಕ್ಷಲ್ ಅಂತ ಕಳಿಸ್ಬಿಟ್ಟಿದ್ದೆ. ಇದು ಹೇಗೆ ಅಂದ್ರೆ, ಈ ಟ್ಯಾಕ್ಸ್ ಕೊಡೋದು ಆಕ್ಷಲ್ ಅಂತ ತಿಳ್ಕೊಂಡ್ರೆ ಯಾವ ಹಾಕಿ ಟ್ಯಾಕ್ಸ್ ಕೊಡೋದು ಆಪ್ಷನ್ ಅಲ್ಲ, ಕಂಪಲ್ಸರಿ ಕೊಡೋರು ಹಾಕೊಂಡು ಹೋಗ್ತಾನೆ ಅಂತ ಇರ್ಬೇಕು. ಟ್ಯಾಕ್ಸ್ ಹೇಗೆ ಕೊಡೋದು ಕಂಪಲ್ಸರಿ ಇರೋ ಬೀತಿರ್ಬೋದು ಅಂದರೆ ಮಾಡದೇ ಇರೋದು ಹೇಗೆ ಅತ್ಯಂತ ಮುಖ್ಯ ಕರ್ತವ್ಯ. ದೇವರನ್ನ ತಿಳಿಯೋದು, ಆರಾಧನೆ ಮಾಡೋದು, ಸಂಧ್ಯಾವಂದನೆ ಪೂಜೆ ಮೊದಲಾದವುಗಳೆಲ್ಲ ಐಚ್ಛಿಕ ಅಲ್ಲ, ಅದನ್ನ ಕಡ್ಡಾಯ ಅರ್ಥ ಮಾಡ್ಕೋದು. ಕಡ್ಡಾಯ ವಿದ್ಯಾರ್ಥಿ ಹೇಗೆ ಸ್ಕೂಲಿಗೆ ಹೋಗೋದು ಕಡ್ಡಾಯ, ಪರೀಕ್ಷೆ ಕೊಡೋದು ಕಡ್ಡಾಯ, ಓದೋದು ಕಡ್ಡಾಯನೋ ಹಾಗಿದ್ರೆ ಮಾತ್ರ ಪಾಠ ಆಗ್ತಾನೋ, ಹಾಗೆ ನಮ್ಮ ಜೀವನದಲ್ಲಿ ನಾವೇನ್ ತಿಳ್ಕೊಂಡಿದ್ದೇವೆ, ಕೆಲವರು ದೇವರ ಆರಾಧನೆ ಮಾಡ್ತಾರೆ, ನಾವು ಎಲ್ಲೆಲ್ಲೋ ಹೋಗ್ತೇವೆ, ನಮ್ಮ ನಮಗೆ ನಮ್ಮ ಅವರಿಗೆ ತಿಳ್ಕೊಂಡಿರ್ತಾರೆ. ತಪ್ಪದು, ಎಲ್ಲರಿಗೂ ಒಂದೇ. ವಿದ್ಯಾರ್ಥಿಗಳಿಗೆಲ್ಲ ಹೇಗೆ ಆ ಸಂಬಂಧಪಟ್ಟ ಕೋರ್ಸ್ಗೆ ಕಾಮನ್ ಟೆಸ್ಟ್, ಕಾಮನ್ ಸಿಲೆಬಸ್, ಕಾಮನ್ ಕ್ವೆಶ್ಚನ್ ಪೇಪರ್ ಎಲ್ಲ ಹೇಗಿರಬೇಕು, ಹಾಗೆ ಭಗವಂತ ನನಗೆ ನಿಯಮಗಳನ್ನು ರೂಪಿಸಿದ್ದಾರೆ. ಅದನ್ನು ನಾವು ಹೇಗೆ ಪರೀಕ್ಷೆ ಕೇಳಿದ್ರೆ ಮನೆ ಬಂದು ತಿಳ್ಕೋದಿಲ್ಲ, ನಾವೇ ತಿಳ್ಕೊತೇವೆ ಹೋಗ್ತೇವೆ, ಸಂಬಂಧಪಟ್ಟವ್ರಿಗೆ ಕೇಳ್ತೇವೆ, ಇಂಡಿವಿಜುವಲ್ ಯಾರು ಕರೆ ಹೇಳೋದಿಲ್ಲ. ಅದೇ ರೀತಿ ಅನೌನ್ಸ್ ಮಾಡಿರ್ತಾರೆ ನೋಡ್ಬೇಕಷ್ಟೇ ನಾವು. ಇವತ್ತು ಗೀತೆಯಲ್ಲಿ ಭಗವಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ನೀವು ಬದುಕಬೇಕು ಅಂತ ಹೇಳ್ಬಿಟ್ಟು. ಆ ರೀತಿ ಹಿಡಿದು ಅರ್ಥ ಮಾಡ್ಕೊಳ್ಳದೆ ಹೋದರೆ ನಾವು ದೊಡ್ಡ ಲ್ಯಾಪ್ಸ್ ನಮ್ಮ ಫಾಲ್ಟ್. ಅದರ ದುಷ್ಪರಿಣಾಮ ಅಂದ್ರೆ ಇಲ್ಲೂ ಸುಖ ಇಲ್ಲ, ಪರಲೋಕದಲ್ಲೂ ಸುಖ ಇಲ್ಲ. ಇದು 17ನೇ ಅಧ್ಯಾಯದ ಕೊನೆಯ ಭಾಗ. ಅದು ದುರದೃಷ್ಟ ಮಾಡ್ತಾರೆ, ಅದು 17ನೇ ಅಧ್ಯಾಯ ಪ್ರಾರಂಭ ಆಗುತ್ತೆ. ಕೃಷ್ಣ ಏ ಶಾಸ್ತ್ರ ವಿಧಿ ಮುಸೃತ್ಯ ಎದಂತೆ ಶ್ರದ್ಧಾನ್ವಿತ ತೇಷಾಂ ನಿಷ್ಠಾಂತ ಸಾ ಕೃಷ್ಣ ಸತ್ತಬಾಹೋ ರಜಸ್ತಮ. ಇದು ಅರ್ಜುನ ಪ್ರಶ್ನೆ. ಕೃಷ್ಣ ಗೊತ್ತು ನನಗೆ ಅರ್ಥ ಆಯ್ತು, ಶಾಸ್ತ್ರದ ವಿಧಿವಿಧಾನಗಳನ್ನು ಮೀರಿ ನಡೀಬಾರದು ಅರ್ಥ ಆಯ್ತು. ಆದರೆ ಕೆಲವರು ಇದ್ದಾರೆ ಶಾಸ್ತ್ರದ ವಿಧಿವಿಧಾನ ಗೊತ್ತೇ ಇಲ್ಲ ಅವರಿಗೆ, ಅವ್ರ ಗತಿ ಏನು ಅಂತ ಪ್ರಶ್ನೆ. ಇದು ಒಳ್ಳೆ ಪ್ರಶ್ನೆ. ಇದು ತಿಳಿದಿದ್ದಾನೆ ಉಲ್ಲಂಘನೆ ಮಾಡುತ್ತಾರೆ, ಅವನು ಅನರ್ಥ ಗುರಿ ಆಗ್ತಾನೆ, ಸರಿ ಹೋಯ್ತು. ಕೆಲವು ಗೊತ್ತೇ ಇಲ್ಲ, ಎಷ್ಟೋ ಜನ ಹಾಕಿದ್ದಾರೆ ಪಾಪ. ಇವತ್ತಿನ ದಿವಸ ತುಂಬಾ ಜನ ದೇವರು ಬಿಡಬೇಕು ಅಂತ ಬಿಟ್ಟಿಲ್ಲ, ಸದ್ದಾತೆ ಮಾಡಬಾರದು ಅಂತ ಬಿಟ್ಟಿಲ್ಲ, ಅವರಿಗೆ ಅದು ಗೊತ್ತೇ ಇಲ್ಲ ಅಂತ ಜನ ಇದ್ದಾರೆ. ಅವ್ರಿಗೆ ನಡಬೇಕೀಗ ಅಂದ್ರೆ ವಿರೋಧಿಗಳಾಗಿ ಪ್ರತಿಗಾಮಗಳಾಗಿ ಬದುಕೋ ಗುಂಪು ಬೇರೆ, ಅಜ್ಞಾನಿಗಳಾಗಿ ಬದುಕೋ ಗುಂಪು ಬೇರೆ. ಮತ್ತು ತಿಳಿಯ ಇದ್ದವರ ಗತಿ ಏನು ಅಂತ ಪ್ರಶ್ನೆ. ಆಗ ಅದಕ್ಕೆ ಉತ್ತರ ಕೊಡ್ತಾನೆ ಭಗವಂತ. ಅದೇ 17ನೇ ಅಧ್ಯಾಯ. ಅರ್ಜುನ, ಮನುಷ್ಯನಿಗೆ ಓದಿ ತಿಳುವಳಿಕೆ ಬರಲಿ ಬರದೇ ಇರಲಿ, ಮೊದಲನೇ ಓದಿ ತಿಳುವಳಿಕೆ ಬರದೇ ಇರಲಿ, ಆದ್ರೆ ಅವರು ಸಹಜವಾಗಿಯೇ ಒಂದು ರೀತಿ ಒಂದು ಕೆಲಸ ಮಾಡ್ತಾ ಹೋಗ್ತಾರೆ. ಇದು ಗಮನಿಸ್ಬೇಕು. ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಶೈವ ತಾಮಸಿ ಚೇತಿ ತಾಂ ಶೃಣು. ಇದು ಭಗವಂತನ ಉತ್ತರ. ಪ್ರತಿಯೊಬ್ಬರು ಕೂಡ ತನ್ನದೇ ಆದ ಒಂದು ಶ್ರದ್ಧೆಯನ್ನು ಹೊಂದಿರ್ತಾನೆ. ಓದಿರಲಿ ಓದಿರಲೇ ಇರಲಿ, ಅವನಿಗೆ ಶ್ರದ್ಧೆ ತಿಂದಿರುತ್ತೆ. ಯಾರು ಹಳ್ಳಿ ಹೆಸರು ತೋಟನೋ ತಿಳ್ಕೊಮಾಡ, ಅವನಿಗೇನು ಓದಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲ, ಆದ್ರೆ ಅವನು ಹೇಗಿರ್ತಾನೆ ಅಂದ್ರೆ ಇನ್ನೊಬ್ಬರ ಮೋಸ ಮಾಡಬಾರದು, ಅದು ಸಹಜವಾಗಿ ಗೊತ್ತಿದೆ. ಎಲ್ಲೂ ಕಲಿತು ಬಂದಿದ್ದಲ್ಲ, ಸಹಜವಾಗಿ ಗೊತ್ತಿದೆ ಮೋಸ ಮಾಡಿಕೊಡುದು. ದಾರಿಯಲ್ಲಿ ಹೋಗ್ತಾ ಚಿನ್ನದ ಸರಸಿಕರು ಕೂಡ ಇದು ನಂದಲ್ಲ, ನಾವು ತಗೊಳ್ಬಾರದು, ಈ ಎಚ್ಚರಿಕೆ ಇದೆ ಅವನು. ಇನ್ನೊಂದು ಬಾಡಿ ಓಡಿಬಿಟ್ಟಿದ್ದಾನೆ, ಅವ್ರು ಚಿನ್ನದ ಸರ ನೋಡ್ತಾನೆ, ಇನ್ನೊಬ್ಬರಿಗೆ ಗೊತ್ತಾಗದೆ ಹೇಗೆ ತಗೊಳ್ಬೇಕು ಮಾತಾಡೋ ಯೋಚನೆ ಮಾಡಿದ. ಇವನು ನಂದಲ್ಲ ಯಾಕೆ ತಗೊಳ್ಬೇಕು ಅಂತ, ಇವನು ನಂದಲ್ಲ ಸಿಕ್ಕಿದ್ರೆ ಯಾಕೆ ಬಿಡಬೇಕಿದ್ರ, ಯಾಕೆ ಬಿಡಬೇಕು, ಇನ್ನೊಬ್ಬರು ನೋಡಬಾರ್ದೆ ಅರ್ಥ ಮಾಡ್ಕೋದು. ಇವನು ಓದಿದವನು ಸುಳ್ಳನ್ನ ತಪ್ಪನ್ನ ವ್ಯವಸ್ಥಿತ ಮಾಡೋ ಪ್ರಯತ್ನ ಪಡ್ತಾನೆ. ಎಲ್ಲರೂ ಅಂತಲ್ಲ, ಒಂದು ಗುಂಪಿನವರು ಇಲ್ಲ, ಓದೇ ಇಲ್ಲ, ಒಂದು ತಿಳುವಳಿಕೆನೇ ಇಲ್ಲ, ಇನ್ನೊಬ್ಬರು ಅಷ್ಟೇ ನಾನು ತಗೊಳ್ಬಾರ್ದು ನಮಗಲ್ಲ. ನೋಡ್ತೇವೆ ಎಷ್ಟೋ ಜನ ಸಾಮಾನ್ಯ ಕೆಲ ಮನೆ ಕೆಲಸದವರು ಇರ್ತಾರೆ, ಅದು 100 ರೂಪಾಯಿ 500 ರೂಪಾಯಿ ನೋಡಿ ಸಿಕ್ಕರೆ ಬಾಡಿ ಬಡವರು ಇರ್ತಾರೆ, ನೋಡಿ ಇದು ಬಿತ್ತು ಅಂತ ತಗೊಳ್ತಾರೋ, ಯಾಕೆ ಅದು ಓದು ಬರ ಏನೋ ಗೊತ್ತಿಲ್ಲ, ದೇವ್ರ ಬಗ್ಗೆನೂ ಗೊತ್ತಿಲ್ಲ. ಒಂದು ಸತ್ಯ ಅವ್ರ ಮನಸ್ಸಿನಲ್ಲಿದೆ, ಅದ್ರ ಜೊತೆಗೆ ಇದೆ, ಅದನ್ನು ಬಿಟ್ಟು ಬಂದ ಸಾಧ್ಯ ಇಲ್ಲ. ಹಾಲಿಗೆ ಬಿಳಿ ಬಣ್ಣ ಯಾರು ಪೇಟ್ ಪಡೆದಿದ್ದಲ್ಲ, ಅದು ನ್ಯಾಚುರಲ್. ಅದಕ್ಕೆ ಪ್ರತಿಯೊಬ್ಬ ಜೀವನಿಗೆ ಕೂಡ ತನ್ನದೇ ಆದ ಸತ್ಯ ನ್ಯಾಚುರಲ್ ಆಗಿರುತ್ತೆ, ಅವ್ರು ಸಹಜವಾಗಿ ಒಳ್ಳೆಯವನಾಗಿರ್ತಾನೆ. ಈಗ ಅರ್ಥ, ಇನ್ನು ಕೆಲವೊಂದು ದೊಡ್ಡ ವ್ಯಕ್ತಿಯಾಗಿರ್ತಾನೆ, ಬೇರೆ ಪ್ಲೇಟ್ ಮಾಡ್ತಾರೆ, ರೆಕಾರ್ಡ್ ಪ್ಲೇಟ್ ಮಾಡ್ತಾರೆ. ನಾವು ಕಾಲೇಜಲ್ಲಿ ಇದ್ದ ಕಾಲಕ್ಕೆ ಒಬ್ಬ ನಮ್ಮ ಕೊಲಿಗೆ ಎಂತ ಕೆಲಸ ಮಾಡಿದ್ದ ಅಂದ್ರೆ, ಬೇರೆ ಟ್ರಾನ್ಸ್ಫರ್ ಆಯ್ತು ಅವನಿಗೆ, ಇಲ್ಲೆಲ್ಲ ತಗೊಂಡು ಸಂಬಳ ತಗೊಂಡು ಹೋಗ್ಬಿಟ್ಟ, ಎಲ್ ಪಿ ಸಿ ಲ್ಯಾಟ್ರಿನೇಟ್ ಮಾಡಿದ, ಸಂಬಳ ಡ್ರಾ ಮಾಡಿಲ್ಲ ಅಂತೇಳಿ ಮತ್ತೆ ಡ್ರಾ ಮಾಡಿದ್ರೆ ಹೋಗ್ಬಿಟ್ಟೆ ಅಲ್ಲಿ ರೆಕಾರ್ಡ್ ಇರ್ಬೇಕು. ಎಲ್ ಪಿ ಸಿ ಎಲ್ ಹಾಕಿರ್ತಾರೆ, ಲಾಸ್ಟ್ ಡೇ ಸರ್ಟಿಫಿಕೇಟ್ ಅಲ್ಲಿ ತಗೊಂಡ ಇಲ್ಲ ಅಂತೇಳಿ, ಅವನ ಸರ್ಕಿ ದುಡ್ಡು ಕೊಟ್ಟು ಮೊತ್ತ ಮಾಡಿದ, ತಗೊಂಡಿಲ್ಲ ಅಂತ ಬಂದು ಸಾಲ ಡ್ರಾ ಮಾಡಿದ. ಅದೇ ಸಸ್ಪೆಂಡ್ ಆದ ಆ ವಿಚಾರ ಬೇರೆ ಅಂದ್ರೆ, ನೋಡಿದ್ರೆ ಇಷ್ಟು ಜ್ಞಾನ ಬೇಡ, ನಾನು ಎಲ್ಲ ಜ್ಞಾನ ಬೇಡ, ಉದ್ದೇಶಪೂರ್ವಕವಾದ ಕೆಲಸಗಳು ಇವೆಲ್ಲ ಕೂಡ. ಅಂದ್ರೆ ಓದಿದ್ದಾರೆ, ಸಂಸ್ಕೃತಿ ಬಂದಿಲ್ಲ ಅವ್ರಿಗೆ, ಸಂಸ್ಕಾರ ಬಂದಿಲ್ಲ ಅವ್ರು, ಓದಿಲ್ಲ ಸಂಸ್ಕಾರ ಬಂದಿಲ್ಲ. ಇದು ಯಾಕೆ ಗೊತ್ತಾ ಅರ್ಜುನ, ಜೀವರಲ್ಲಿ 3 ವಿಧ ಇದ್ದಾರೆ, ಅದನ್ನೇ ಶ್ರೀಮದ್ ಆಚಾರ್ಯರಿಗೆ ಜೀವಗಣ ನಿಜತ್ಯ ಭಾವನುಗತ. ಜೀವನದಲ್ಲಿ ಸ್ವಾಭಾವಿಕವಾಗಿ ಸಾತ್ವಿಕರು, ರಾಜಸರು, ತಾಮಸರು ಅಂತಿದ್ದಾರೆ. ತುಂಬಾ ಜನಕ್ಕೆ ನೇತೃತ್ವ ಪಡೆದರು ಮತ ಮಧ್ಯ ಸಿದ್ಧಾಂತದ ಪರಿಕಲ್ಪನೆ ಅಂತ ಭಾವಿಸ್ಬಿಟ್ಟಿದ್ದ. ಅವ್ರು ಭಗವದ್ಗೀತೆನೇ ಓದಿಲ್ಲ, ಭಗವದ್ಗೀತೆನೇ ಬಂದಿರೋದು, ಅದನ್ನು ಆಚಾರ ತಿಳಿಸ್ಕೊಟ್ಟಿದ್ದಾರೆ. 3 ವಿಧವಾದ ಜೀವರಿದ್ದಾರೆ, ಅವರಲ್ಲಿ ಸಾತ್ವಿಕರು ಅಂತ ಹೇಳಿದ್ರೆ ಅವರು ಯಾವಾಗಲೂ ಒಳ್ಳೆ ರೀತಿಯಲ್ಲೇ ಯೋಚನೆ ಮಾಡ್ತಾರೆ, ಒಳ್ಳೆ ಕೆಲಸಗಳನ್ನೇ ಮಾಡ್ತಾರೆ. ರಾಜಸರು ಯಾವಾಗಲೂ ಕೂಡ ಬಿಟ್ಟರೆ ಕೆಲಸವನ್ನೇ ಮಾಡ್ತಾರೆ. ತಾಮಸರು ತಪ್ಪು ಕೆಲಸಗಳನ್ನೇ ಮಾಡ್ತಾರೆ. ಇದು ಮೂರು ಬಂದು ಉತ್ಪತ್ತಿ. ಇದಕ್ಕೆ ಸ್ವಭಾವ ಅಂತ ಕರ್ತೀವಿ. ಜೀವ ತ್ರೈವಿಧ್ಯ ಅಂದ್ರೆ ಅರ್ಥ ಅದೇ. ನಮ್ಮ ಜೀವನದಲ್ಲೇ ನೋಡ್ತೇವೆ ಮೂರು ವೆರೈಟಿ ಜನ ಸಿಕ್ಕೇ ಸಿಗ್ತಾರೆ. ಅವ್ರು ಓದಿರ್ತಾರೋ ಬಿಡ್ತಾರೋ ಅಲ್ಲಿ ಮೂರು ಗುಂಪೇ ಇದ್ದೇ ಇರೋದು. ಅಂದ್ರೆ ಓದು ಜನಗಳನ್ನ ಬದಲಾಯಿಸೋದಿಲ್ಲ, ನೆನಪಿರಬೇಕು. ಓದು ಜನಗಳನ್ನ ಚೇಂಜ್ ಮಾಡೋದಿಲ್ಲ, ಅವ್ರನ್ನ ಪಾಲಿಶ್ ಮಾಡುತ್ತೆ. ಮತ್ತು ಕಲ್ಲಿಗೆ ಪಾಲಿಶ್ ಮಾಡಿದ್ರೆ ವಜ್ರ ಆಗೋದಿಲ್ಲ, ವಜ್ರ ಪಾಲಿಶ್ ಮಾಡಿ ಟ್ರೈನಿಂಗ್ ಬರುತ್ತೆ. ಅದೇ ತರಹನೆ ದುಷ್ಟನಿಗೆ ದುರ್ಯೋಧನಿಗೆ ಯಾರು ಹೇಳಿದ್ರು ಕೂಡ ಬಹುಶಃ ದುರ್ಯೋಧನ ಹೇಳಿದ ಜಗತ್ತಲ್ಲಿ ಯಾರೂ ಹೇಳಿದಕ್ಕಿಲ್ಲ. ಕೃಷ್ಣ ಹೇಳ್ತಾರೆ, ವೇದವ್ಯಾಸರು ಹೇಳ್ತಾರೆ, ಪರಶುರಾಮದೇವರು ಹೇಳ್ತಾರೆ, ಭೀಷ್ಮರು ಹೇಳ್ತಾರೆ, ದ್ರೋಣರು ಹೇಳ್ತಾರೆ, ಅದೆಲ್ಲ ಯಾಕೆ ಅಶ್ವತ್ಥ ಅವರು ಒಂದು ಕಾಲ ಕರ್ಣನ ಹೇಳಿಬಿಡ್ತಾನೆ, ಅವ್ರು ಹೇಳಿದ ಗಾಂಧಾರಿ ಋತರಾಷ್ಟ್ರ ಎಲ್ಲರೂ ಹೇಳ್ತಾರೆ, ಆದರೆ ಅವರು ರಾಣ ಕೊಡೋದಿಲ್ಲ, ಪಾಂಡವರು ರಾಜ್ಯ ಕೊಡೋದಿಲ್ಲ ಅಂತ ಹಠ ಹಿಡಿದು ಸಾಯ್ತಾರೆ. ಅದು ಎಷ್ಟು ದುಷ್ಟ ಇರಬೇಕು ಲೆಕ್ಕ, ಹಠ ಹಿಡಿದು ಸಾಯ್ತಾರೆ. ಇದು ಅವನ ಸ್ವರೂಪ. ಇನ್ನು ಕೆಲವು ಸಾಮಾನ್ಯ ವ್ಯಕ್ತಿಗಳು ಅವರಿಗೆ ಇನ್ನೊಬ್ಬರ ವಸ್ತು ಮುಟ್ಟೋದಕ್ಕೆ ಮನಸ್ಸು ಬರೋದಿಲ್ಲ, ಉದ್ಧಾರ ಆಗಿರ್ತಾರೆ. ಅಂದ್ರೆ ಓದು ಅನ್ನೋದು ಇರೋ ವಿಕಾಸ ಮಾಡುತ್ತೆ ಹೊರತು ಕ್ರಿಯೇಟ್ ಮಾಡಬೇಕು. ಮತ್ತು ಒಳ್ಳೆ ಗೊಬ್ಬರ ಹಾಕಿ, ಒಳ್ಳೆ ನೀರು ಹಾಕಿ, ಒಳ್ಳೆ ತರದಲ್ಲಿ ಬೆಳೆಸಿದ್ರೆ ಅದೇ ಒಂದು ಭತ್ತ ಒಳ್ಳೆ ಬೆಳೆ ಬರುತ್ತೆ. ಸಾಮಾನ್ಯ ಬೆಳೆಸಿದ್ರೆ ಚಿಕ್ಕದಾಗ ಬರುತ್ತೆ. ಆದ್ರೆ ಭತ್ತ ಹೋಗಿ ಜೋರ ಆಗೋದಿಲ್ಲ, ಜೋರಾಗಿ ಕಪ್ಪು ಬೆಳೆಯೋದಿಲ್ಲ. ಅದೇನಿರುತ್ತೆ ಅದನ್ನೇ ಬೆಳೆಯೋದು. ಅದನ್ನೇ ಸ್ವರೂಪದ ಅಭಿವ್ಯಕ್ತಿ ಅಂತ ಕರೀತಾರೆ. ಈ ಒಂದು ಮೆಟಾಫಿಸಿಕಲ್ ಅನಾಲಿಸಿಸ್ ಅಂತ ಹೆಸರು. ಅಂದ್ರೆ ತಾತ್ವಿಕವಾದ ವಿಶ್ಲೇಷಣೆ. ಇದರಲ್ಲಿ ಜನ ಜಗತ್ತಿನ ಇತಿಹಾಸದಲ್ಲಿ ಯಾರು ಗಮನಿಸಿರಲಿಲ್ಲ. ಅದನ್ನು ಮೊದಲ ಬಾರಿಗೆ ವಿಶ್ಲೇಷಣೆ ಮಾಡಿ ಭಗವಂತನಾದ ಕೃಷ್ಣ ಅದನ್ನು ಜಗತ್ತಿಗೆ ತಮ್ಮ ಭಾಷ್ಯ ತಾತ್ಪರ್ಯಗಳಿಂದ ವಿಸ್ತಾರಗೊಳಿಸಿದ್ದು ಭದ್ರಾಚಾರ್ಯ. ಇನ್ನು ಅರ್ಥ ಮಾಡಿಕೊಂಡ್ರೆ ಜೀವ ತ್ರೈವಿಧ್ಯ ಮನೆಯಲ್ಲೇನೆ ಒಬ್ಬೇ ತಂದೆ ಮಕ್ಕಳನ್ನ ಒಂದೇ ರೀತಿ ಇರಬೇಕು ಅಂತಿಲ್ಲ. ಒಬ್ಬನು ಭಾರಿ ಪ್ರಯತ್ನ, ಒಬ್ಬರು ಭಾರಿ ಬಂದು, ಒಬ್ರು ಭಾರಿ ಒಳ್ಳೆಯವರು, ಒಬ್ಬ ತಂದೆಯ ಮನೆ ಬಿಟ್ಟು ಓಡಿಸೋದಿಲ್ಲೋಪ. ಇವನು ಅನುಕೂಲ ಮಾಡ್ತಾ ವೇರೂರು ಮಾಡ್ತಾನೆ. ಎಷ್ಟೋ ದಿನ ಅಂತ ಪ್ರಸಂಗ ಕಣ್ಣಾರೆ ಕಂಡಿದ್ದೇನೆ. ಒಬ್ರು ಯಾರೋ ಮಕ್ಕಳು ಹತ್ತಿರದಲ್ಲೇ ಪರಿಚಯಿಸರಿಗೆ ಮೂರು ಜನ ಮಕ್ಕಳು, ಇಬ್ಬರು ಭಾರಿ ಬುದ್ಧಿವಂತರು, ಒಬ್ರು ದಡ್ಡ, ಒಬ್ರು ದಡ್ಡ ಅಂದ್ರೆ ಭಯಂಕರ ದಡ್ಡ, ಇವರು ಭಾರಿ ಬುದ್ಧಿವಂತರು. ತಂದೆ ಕಷ್ಟಪಟ್ಟು ಅವ್ರು ಓದ್ತಿದ್ರು, ದೊಡ್ಡ ದೊಡ್ಡ ಬೋರ್ ಓದಿದ್ರು, ಕೊನೆಗೆ ತಂದೆ ತಾಯಿ ಗುಡ್ ಬೈ ಹೇಳಿದ್ರು. ದಡ್ಡ ಇದ್ದಾನಲ್ಲ, ತಂದೆ ತಾಯಿ ಸೇವೆ ಕೊನೆವರೆಗೂ ಮಾಡಿದ ಅವರು. ಅರ್ಥ ಆಯ್ತಾ? ದಡ್ಡ ಅವ್ರು ಹೇಳಿದ್ರು, ಅವ್ರು ಹೇಳ್ತಿರ್ಬೇಕು ಇವ್ರು ಕೆಲಸ ಬರೋದಿಲ್ಲ, ಅದೇ ಕೆಲಸ ಕೊಟ್ಟಿದ್ರು ಕೊನೆಗೆ. ದೇವ್ರ ಏನ್ ಮಾಡಿದ್ರು ಅಂತ ಅವ್ರ ಮಕ್ಕಳು ಭಾರಿ ಬುದ್ಧಿವಂತರು ಅವ್ರ ಮಕ್ಕಳು. ಅದೇ ಇದನ್ನ ಅರ್ಥ, ದೇವ್ರ ಹ್ಯಾಂಗ್ ಬದಲಾವಣೆ ಮಾಡ್ತಾರೆ ನೋಡಿದ್ರೆ. ಅದ್ರ ಓದು ಬದಲಾದವುಗಳೆಲ್ಲ ನಮ್ಮ ವ್ಯಕ್ತಿತ್ವ ವಿಕಾಸಕ್ಕೆ ಕಾರಣ ಹೊರತು ಚೇಂಜ್ ಮಾಡೋದಕ್ಕೆ ಕಾರಣ ಅಲ್ಲ. ಅದೇ 17ನೇ ಅಧ್ಯಾಯದ ಸಾರಾಂಶ. ಭಗವಂತ ದೃಷ್ಟಾಂತ ಕೊಡ್ತಾರೆ, ಯೋ ಎಚ್ಚರ ಸಹ ಸಯವ ಸಹ, ಯಾವನು ಯಾವ ಸತ್ಯ ಹೊಂದಿರ್ತಾನಲ್ಲ ಅವನ ಸ್ವರೂಪ ಅದೇ ಅಂತ ಅರ್ಥ. ಅದು ಹೇಗೆ? ಯಜಂತೆ ತಾತ್ವಿಕ ದೇವಾನ್ ಯಕ್ಷರಕ್ಷಾಂತಿ ರಾಜಸಾಹ ಭೂತಾನ್ ಶ್ವೇತಗಣಾಂಶ್ಚಾನ್ಯೇ ಏಚಾನ್ಯೇ ತಾಮಸಾ ಜನಾಹ. ಮೂರು ಗುಂಪಿ, ಮೂರು ಜನ ಇದ್ದಾರೆ. ಅವ್ರಿಗೇನು ವಿಷಯ ಗೊತ್ತಿಲ್ಲ, ಏನೋ ಪ್ರಾಬ್ಲಮ್ ಬಂದಿದೆ. ಒಬ್ಬಿದ್ದಾನೆ ಇವ್ರು ಸಾತ್ವಿಕ, ಅವನೇನ್ ಮಾಡ್ತಾನೆ ಗೊತ್ತಾ? ದೇವಸ್ಥಾನಕ್ಕೆ ಹೋಗ್ತಾನೆ, ದೇವಸ್ಥಾನಕ್ಕೆ ಹೋಗ್ತಾನೆ, ತೀರ್ಥ ಒಳ್ಳೆ ಕ್ಷೇತ್ರಕ್ಕೆ ಹೋಗ್ತಾನೆ. ಅವ್ರು ಯಾರು ಹೇಳ್ಕೊತಿಲ್ಲ, ಸಹಜವಾಗಿ ಆ ಕಡೆ ಹೋಗ್ತಾನೆ. ಇನ್ನೊಬ್ರು ಇದ್ದಾನೆ, ಅವ್ರೇನ್ ಮಾಡ್ತಾರೆ, ದೇವ ಹುಡ್ಕೊಂಡೇ ಹೋಗ್ತಾನೆ, ಬಿಡೋದಿಲ್ಲ. ಯಾವ್ದಾದ್ರು ದೇವರ ಕಡೆ ಹೋಗ್ತಾನೆ, ಈ ಕಡೆ ಬರೋದಿಲ್ಲ. ಇನ್ನೊಬ್ರು ಬಂದಿದ್ರು ದೇವರು ಒಂದಿದ್ದ ಎರಡೇ ಮಾಡ್ತಿರ್ತಾನ. ಏನರ್ಥ? ಯಾರು ಹೇಳಿಲ್ಲ, ನ್ಯಾಚುರಲಿ ಹೋಗ್ತಾನೋ. ಇದು ಪದ್ಧತಿ. ದಾರಿಯಲ್ಲಿ ಹೋಗೋರೆಲ್ಲ ಕೆಲವರು ಇದ್ದಕ್ಕಿದ್ದಾಗ ಗುಡಿ ಅಟ್ರಾಕ್ಟಿವ್ ಕಾಣ್ತದೆ, ಕೆಲವರಿಗೆ ಯಾವುದೋ ಒಂದು ಕ್ಷುದ್ರ ದೇವತೆಗಳ ಪೂಜೆ ಅಟ್ರಾಕ್ಟಿವ್ ಕಾಣ್ತದೆ. ಯಾರು ಹೇಳ್ಕೊಟ್ಟಿಲ್ಲ ಅವರಿಗೆ, ಸಹಜವಾಗಿ ಹೇಳ್ತಾ ಇದೆ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ತಿಳುವಳಿಕೆ ಇದ್ರೂ ಕೂಡ ಮಣ್ಣೈದು ಗರಿಷ್ಠ ಬೇರೆ ರೀತಿ, ತಿಳುವಳಿಕೆ ಇಲ್ಲದೆ ಹೋದ್ರೂ ಕೂಡ ಅವರ ಸತ್ಯ ತಾತ್ವಿಕವಾಗಿದ್ದರೆ ಅವನು ಹಾಗೆ ಇರ್ತಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೊಡ್ಡ ಸೈಕಲಾಜಿಕಲ್ ಅನಾಲಿಸಿಸ್ ಹೌದು, ಇದು ಸ್ಪಿರಿಚುವಲ್ ಅನಾಲಿಸಿಸ್ ಹೌದು. ವ್ಯಕ್ತಿಗಳನ್ನು ಸ್ಟಡಿ ಮಾಡಬೇಕಾದ್ರೆ ಅವನು ನಮಗೆ ಅವನ ಬುದ್ಧಿ ಕಾಣೋದಿಲ್ಲ, ಈ ಸೈಕಾಲಜಿಗೆ ಸ್ಟಡಿ ಮಾಡಿಬಿಟ್ಟು ಐಕ್ಯೂ ಎಷ್ಟೊಂದು ತೀರ್ಮಾನ ಮಾಡ್ತಾರೆ. ಅದೇ ನಮಗೆ ಅರ್ಥ ಇದೆ, ಅದು ಟೆಸ್ಟ್ ಇದೆ ಕೆಲವೆಲ್ಲ. ಅದೇ ರೀತಿನೇ ವ್ಯಕ್ತಿಯ ನೇಚರ್ ನಮಗೆ ಗೊತ್ತಿಲ್ಲ, ಅವನ ಬದುಕನ್ನು ನೋಡಿದಾಗ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಕೆಲವರ ಬದುಕು ಇಂಥ ಬದುಕು, ಕೆಲವರು ತಾತ್ವಿಕವಾಗಿರೋ ಜನಗಳಿಗೆ ದೇವಸ್ಥಾನ, ಗುರುಗಳು, ಹಿರಿಯರು, ಅವರ ಬಗ್ಗೆ ನ್ಯಾಚುರಲ್ ಲೈಫ್ ಇದೆ. ಕಾಮಸರಿಗೆ ಇದೇ ವಾಪಿ ಇಡೇ ಪಿಶಾಕೆ ವಾಮಾಚಾರ ಮಾಟ ಮಂತ್ರ ಅದೆಲ್ಲ ಅಗತ್ಯ. ಮಾಟ ಮಂತ್ರ ಯಾರು ಮಾಡ್ತಾರೆ ಅಂತ ತಿಳ್ಕೊಬಾರ್ದು. ಇವನೇನ್ ಮಾಡ್ತಾರೋ ಗೊತ್ತ, ಯಾರು ಹೇಳ್ತಾರೆ ಮಾಡ್ತಿದ್ದಾರೆ. ಇವನೇನ್ ಮಾಡ್ತಾನಾಗ ಇನ್ನೊಬ್ಬ ಮಾತುಗಾರ ಹೋಗ್ತಾರೆ, ಪ್ರತಿ ಮಾಟ ಮಾಡ್ತೇನೆ ಅಂತ ಹೋಗ್ತಾರೆ. ಇಬ್ಬರು ಆತರ ಬ್ಯಾಕಿಂಗ್, ಅವರೊಂದು ಜೊತೆಗಿದ್ದಾರೆ. ಹಾಗೆ ತಿರುಗುತ್ತ ಪಂಡಿತ ಆಚಾರ್ಯರು ಆಚಾರ್ಯರ ಶಿಷ್ಯರು, ಅವರು ಮಾಯಾವಾದವನ್ನು ಬಿಟ್ಟು ಆಚಾರ್ಯ ಶಿಷ್ಯರಾದರು. ಆ ಗುಪ್ಪಿನಿಂದ ಸಾರಿ ಸಿಟ್ಟು ಬಂತು, ಇವ್ರನ್ನ ಮಾಟ ಮಾಡ್ತೀವಿ. ಇವ್ರೇನ್ ಮಾಡಿದ್ರು ಯೋಚನೆ ಮಾಡಬೇಕು. ಇವ್ರು ಇರೋ ಮಾಟ ಮಾಡ್ಸಕ್ ಹೋಗ್ಲಿಲ್ಲ. ದಾಸ ನರಸಿಂಹ ಅಸಖ್ಯ ವೀರಿ ಆಗಿ ತಮ್ಮೆ ನರಸಿಂಹರು ಸ್ತೋತ್ರ ಮಾಡಿದ್ರು. ಅದು ஹூ ஸ்பீஸ் பீஸ் ஆகுது மாட்டதுக்கு ಭಗವಂತ ಹಿಡಿದ ಉತ್ತಾರ ಹಿಡಿದಾರೆ ಈ ಸಾತ್ವಿಕ ಮಾರ್ಗ ಹಿಡಿಬೇಕೆ ಹೊರತು ತಾಮಸ ಮಾರ್ಗ ಹಿಡಿಬಾರ್ದು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಏನೇನು ಮಾಡಿದ್ದೇವೆ ಹೊರಗಿಂದೆಲ್ಲ ಕೌಂಟ್ ಆಗೋದಿಲ್ಲ, ಈ ಸತ್ಯ ಕೌಂಟ್ ಆಗುತ್ತೆ ಅಂತ ಹೇಳ್ತಾರೆ. ಈ ಸತ್ಯಾಗಿ ಪರಮಾವಧಿ ಭಗವಂತ ಹೇಳ್ತಾನೆ, ಶ್ರದ್ಧೆ ಅಲ್ಟಿಮೇಟ್, ಶ್ರದ್ಧೆ ಅಲ್ಟಿಮೇಟ್. ಒಳ್ಳೆ ಶ್ರದ್ಧೆ ಇದ್ದ ಅವನನ್ನ ಒಳ್ಳೆ ರೀತಿ ಎಜುಕೇಟ್ ಮಾಡಬಹುದು. ಅವ್ರ ಶ್ರದ್ಧೆನೇ ಕೆಟ್ಟದಿದ್ರೆ ಎಜುಕೇಶನ್ ಎಷ್ಟು ಕೊಟ್ಟರು ಕೂಡ ಅವ್ನ ದಾರಿ ತಪ್ಪೇ ತಪ್ಪಾನೆ. ಅರ್ಜುನ ಅವನು ಮಾಡಿದ ಪ್ರತಿಯೊಂದು ಕಾರ್ಯದಲ್ಲೂ ಜನಗಳಲ್ಲಿ ಮೂರು ವರೆಯಕ್ಕೆ ಇರ್ತಾರೆ. ಎದಂತೆ ಸಾತ್ವಿಕ ದೇವ, ದೇವತೆಗಳನ್ನ ಸಾತ್ವಿಕ ಶ್ರದ್ಧೆಗಳ ಆರಾಧನೆ ಮಾಡ್ತಾರೆ. ಆಮೇಲೆ ಭೂತಾನ್ ಪ್ರೇತಗಣಾಮಿತ್ಯಾನ್ನೇ, ಭೂತಗಳನ್ನ ಪ್ರೇತಗಣಗಳನ್ನ ತಾಮಸರ ಆರಾಧನೆ ಮಾಡ್ತಾರೆ. ಮಧ್ಯರಾತ್ರಿ ಅಮಾವಾಸ್ಯೆ 12 ಗಂಟೆ ಸ್ಪೆಷಾಲಿಗೆ ಹೋಗ್ಬೋದು, ಲೆಕ್ಕ ಇಟ್ಕೊಳ್ಳಿ ಎಂತ ಪಾತ್ರಗಳಿರ್ಬೇಕು. ಅಲ್ಲಿ ಹೋಗಿ ಯಾವುದೋ ಇದು ಅವತ್ತೇ ಬರಿ ಮಾಡಿರೋ ಬಾಡಿ ಅದನ್ನು ತೆಗಿಬೇಕು, ಅದನ್ನ ಕೂತು ಜಪ ಮಾಡ್ಬೇಕು ಅಂತೀವ್ರು. ಏನ್ ಹೇಳಿದ್ರು ಅಸಹ್ಯಮಯ, ಅದನ್ನ ಮಾಂಸ ತಿನ್ಬೇಕಂತ. ಅದ್ರು ಇಂಥ ಜನಗಳು ಇದ್ದಾರೆ ಗೊತ್ತಾ, ಇದೆಲ್ಲ ಕೂಡ ಎಷ್ಟು ಭಯಾನಕ ವ್ಯಕ್ತಿಗಳು. ಇವನು ಹಾಗೆಲ್ಲ ಗಡಿಗೆ ಸರಿಯಾಗಿ ಇರ್ತಾನೆ, ಬ್ರಾಹ್ಮಿ ಮೂರ್ತಿ ಕೇಳ್ತಾನೆ, ಸ್ನಾನ ಮಾಡ್ತಾನೆ, ದೇವ್ರ ಮುಂದೆ ಕೊಡ್ತಾನೆ, ದೇವಾಲ ವಿಷ್ಣು ವಿಶ್ವಂಭಟ್ಟರು ಸತ್ಕಾರ ಹೇಳ್ತಾರೆ. ಎಷ್ಟು ತಾತ್ವಿಕ ಪದ್ಧತಿ ಇದು, ನೋಡು ಕ್ಷೇಮ ಇವನಿಗೂ ಕ್ಷೇಮ. ಅಲ್ಲಿ ಅವ್ರು ನೋಡಿದ್ರೆ ನೋಡೋರು ಪ್ರಾಣ ಅವರು ಕಾಯಿತಿ ಇರ್ತಾರೆ. ಭಯಾನಕವಾದ ಆಕಾರ ಅವರು, ಆಕಾರ ಭಯಾನಕ, ಹೋಗೋ ಜಾಗ ಭಯಾನಕ. ಅವ್ರ ಜೊತೆಗೆ ಹೋದ್ರೆ ಪ್ರಚಾರಕ್ಕೆ ಹೋಗ್ಬೇಕಷ್ಟು ಇನ್ನೇನಿಲ್ಲ. ಅವ್ರು ಹೋಗಿ ಅಲ್ಲಿಗೆ ತಾನೆ ಸದ್ದೇನೈದ ನಿಯಮಾನಾಯಕ ಅಂತ ಇವರಿಂದ ಒಳ್ಳೆ ದೇವಸ್ಥಾನಕ್ಕೆ ಹೋಗ್ತಾರೆ. ಈ ಮಾತು ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಯೋಚನೆ ಮಾಡಬೇಕು. ನಾವು ಯಾವ ಗುಪ್ಪಿ ಸೇರ್ತೇವೆ, ನಾವು ಯಾವ ಗುಪ್ಪಿ ಸೇರ್ತೇವೆ ಅಬ್ಸರ್ವ್ ಮಾಡಬೇಕು. ಇನ್ನೊಬ್ಬರ ಅಸೂಯೆ ಇದ್ರೆ ಎಂದು ಸಾತ್ವಿಕರಲ್ಲ ನಾವು. ಇನ್ನೊಬ್ಬರ ಮೇಲೆ ಕೆಟ್ಟದ ಒಂದು ಕ್ರೋಧ ಅನ್ಯಕರಿ ಇದ್ರೆ ತಪ್ಪೇ ಆಗ್ಬೋದು. ನಾವು ಭಗವಂತನ ಭಕ್ತರು, ಭಗವಂತನೇ ಲಾಯಲ್ಲಾಗಿರ್ತೇವೆ, ಭಗವಂತರಿಗೆ ಲಾಯಲ್ಲಾಗಿರ್ತೇವೆ. ಮೋಸ ಮಾಡೋದ್ರೆ ಮಾಡಕ್ ಸಾಧ್ಯ ಇಲ್ಲ. ನಾವು ಇದೆಲ್ಲ ತಿಳ್ಕೊಂಡ್ರೆ ನಮಗೆ ಸಂತೋಷ ಆಗುತ್ತೆ. ನಾವು ನಿಜವಾಗ್ಲೂ ಒಳ್ಳೆಯವರು, ಭಗವಂತ ಹೇಳ್ತಾರೆ ಒಳ್ಳೆಯವರು ಅಂತ. ನಾವು ಪ್ರತಿದಿನ ಒಳ್ಳೆಯವರಾಗಬಾರ್ದು, ಸ್ವರೂಪ ಅಕ್ಸೆಪ್ಟ್ ಮಾಡಿ ಕನ್ವಿನ್ಸ್ ಆಗುತ್ತೆ ನಾವೇ ಈ ರೀತಿ ನಾವಿರ್ತೇವೆ. ಇದು ಅಲ್ಟಿಮೇಟ್, ಓದು ಬರಗಲ್ಲದ ಸೆಕೆಂಡರಿ, ಇದು ಪ್ರೈಮರಿ. ಅದನ್ನು ತಿಳ್ಕೊಂಡ್ರೆ ಭಾರಿ ಬಂದು ಸಾಧನೆ ಮಾಡೋಕ್ಕಾಗ. ಒಳ್ಳೆ ಕಂಠ ಇರುತ್ತೆ, ಆಡ್ತಾ ಇರ್ತಾನೆ, ನೋಡ್ತಾರೆ ಯಾರು ಕರ್ಕೊಂಡು ಹೋಗ್ತಾರೆ, ಸಂಗೀತ ಕಾಸಿ ಸೇರಿಸ್ತಾರೆ, ಫಸ್ಟ್ ಕ್ಲಾಸ್ ಕಟ್ತಾರೆ. ಅದಕ್ಕೆ ಕಂಠ ಮಾಡಕ್ಕೆ ದೇವ್ರು ಕೊಡ್ಬೇಕು ಕಂಠನ. ಎಜುಕೇಶನ್ ಇವ್ರು ಕೊಡ್ಬೋದು ಅಷ್ಟೇ ಹೊರತು, ಅಷ್ಟೇ ಹೊರಗೆ ಹೋಗಿರ್ತಾರೆ. ಯಾವ ಸಂಖ್ಯೆ ಹೇಳಿದ್ರು ಅಷ್ಟೇ ಅವರು, ಇವ್ರು ಸಿಸ್ಟಮೆಟಿಕ್ ಹೋಗಿರ್ತಾರೆ. ಅಷ್ಟೇ ಹೊರತು ಬೇರೆ ವ್ಯತ್ಯಾಸ ಆಗೋದಿಲ್ಲ. ಸೆಲೆಕ್ಟ್ ಮಾಡ್ಬೇಕಾದ್ರೆ ಒಳ್ಳೆ ಕಂಠ ಇರೋ ಸಂಗೀತಗಾರರು ಸೆಲೆಕ್ಟ್ ಮಾಡ್ತಾನೋ, ಯೋಗ್ಯ ಗುರುವಾದವನು ಒಳ್ಳೆ ಶಿಸ್ತು ಸೆಲೆಕ್ಟ್ ಮಾಡ್ತಾನೆ. ಅವ್ರು ಸಾತ್ವಿಕರಾಗಿದ್ರೆ ಅವ್ರು ಹೇಳ್ಕೊಟ್ರೆ ವಿದ್ಯೆ ಲೋಕದ ಕಾರಣಕ್ಕಾರಣ ಆಗ, ಅಯೋಗ್ಯರಿಗೆ ಸೈನ್ಸ್ ಹೇಳ್ಕೊಟ್ರೆ ಆ ನಾಡೇ ನಾಡೇ ಆಗ್ತಾನೋ, ಟೆರರಿಸ್ಟ್ ಆಗಿರ್ತಾರೆ ಅಷ್ಟೇ ಅವರು. ಒಂದು ಮಾತಿದೆ ಸಂಸ್ಕೃತದಲ್ಲಿ, ಸಾಕ್ಷರ ವಿಪರೀತ ಆಸ್ತಿ ರಾಕ್ಷಸ ಏವ ಕೇವಲ ಸಾಕ್ಷರ ಅನ್ನು ಓದಿದವರು ಅಂತ ಅರ್ಥ. ಸಾಕ್ಷರ ಅವರು ದಾರಿ ತಪ್ಪಿದ್ರೆ ಉಲ್ಟಾ ಪಟ ಓದಿ ಏನಾಗುತ್ತೆ ನೋಡಿ ಅಂತ ಹೇಳ್ತಾರೆ. ಸಾಕ್ಷರ ರಾಕ್ಷಸ ಅಂತ, ಸಾಕ್ಷರ ರಾಕ್ಷಸ, ಅದು ಎಜುಕೇಟೆಡ್ ರೂಟ್ಸ್ ಅಂತಾರಲ್ಲ ಹಾಗಾಗಿ ಬಿಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಸರಿಯಾದ ಯೋಗ್ಯತೆ ಇದ್ರೆ ಮಾತ್ರ ತಿಳಿದವನು ಅಷ್ಟು ಮೇಲೆ ಬರ್ತಾನೆ. ಅದು ದೊಡ್ಡವರೆಲ್ಲ ಅದಕ್ಕೆ ನಿದರ್ಶನ. ಧ್ರುವ ಧ್ರುವ 5 ವರ್ಷದ ಹುಡುಗ ಅವಮಾನ ಆಯ್ತು ಮನೆಯೊಳಗೆ, ಎಲ್ಲಿ ಹೋದ? ಮಧುವದಕ್ಕೆ ಹೋಗಿ ಓಂ ನಮೋ ಭಗವತೆ ವಾಸುದೇವಾಯ ಜಪ ಮಾಡಿ ಆರಾಧನೆ ಮಾಡಿ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡು ಇವತ್ತು ದುರಂತದ ಅಧಿಪತಿಯಾಗಿ ಆಗಿದ್ದ ಹೇಗಿರ್ಬೇಕು ಆ ಸೃಷ್ಟಿ. 5 ವರ್ಷದ ಹುಡುಗ ಆತನ ಶ್ರದ್ಧೆ ಭಗವಂತನ ಕಡೆಗೆ ಹೋಗಿ ಲೋಕಮಾನ್ಯನಾಗಿಬಿಟ್ಟ. ಪ್ರಹ್ಲಾದ ಅಷ್ಟು ಪ್ರತಿಕೂಲ ವಾತಾವರಣ, ದೇವನು ಬಿಡಲೇ ಇಲ್ಲ. ಏನಾದರೂ ಆಗಲಿ, ಹಿತ್ವಾತ್ಮ ಪಾಪಂ ಗೃಹಬಂಧ ಕೋಪಂ ವನಂಗತೋ ಎದ್ ಹರಿಭಾಷೆಯೇ ಇಲ್ಲ, ದೇವರನ್ನೇ ಹಿಡಿತೇನೆ ಅಂತ ಹೇಳಿ ಹಿಡಿದು ಉದ್ಧಾರ ಆಗುವುದು. ಇದೆಲ್ಲ ಯೋಚನೆ ಮಾಡಿದವರಿಗೆ 17ನೇ ಅಧ್ಯಾಯ ಹೇಳೋ ದೊಡ್ಡ ಒಂದು ತತ್ವ ಅಂದ್ರೆ, ಅವರ ಸ್ವರೂಪ ಸರಿ ಇದ್ರೆ ವಂಡರ್ಸ್ ಮಾಡ್ತಾನೆ ಒಳ್ಳೆ ರೀತಿ. ಅರ್ಜುನ ಪ್ರತಿಯೊಂದರಲ್ಲೂ ಕೂಡ ಸಾತ್ವಿಕರಾಯಿತ ತಾಮಸ ಡಿಫರೆಂಟ್ ಹೋಗ್ತಾರೆ. ಎಲ್ಲಿವರೆಗೂ ಗೊತ್ತಾ? ಆಹಾರಸ್ಥತೆ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ, ಅವರು ತಿನ್ನ ಆಹಾರವೂ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸಾತ್ವಿಕ ವ್ಯಕ್ತಿಯ ರೇಕಿಂಗೆ ಬೇರೆ, ತಾಮಸ ವ್ಯಕ್ತಿಯ ರೇಕಿಂಗೆ ಬೇರೆ. ಸಾತ್ವಿಕ ವ್ಯಕ್ತಿ ಎಷ್ಟೋ ಜನ ನೋಡಿರ್ಬೇಕು ನೀವು, ಅವ್ರ ತಂದೆ ತಾಯಿ ನಾನ್ ವೆಜ್ ಆಗಿರ್ತಾರೆ, ಮಗ ಏನ್ ಮಾಡ್ತಾರೆ ಗೊತ್ತಾ, ನಾನ್ ವೆಜ್ ಕಂಡ್ರೆ ಆಗೋದಿಲ್ಲ ಅವ್ರಿಗೆ. ಒಳ್ಳೆ ಸಾತ್ವಿಕ ಆಹಾರ ಹುಡ್ಕೊಂಡು ಬರ್ತಾರೆ, ಅವ್ರ ಸ್ವರೂಪ ಆಗಿದೆ. ಇನ್ನೊಬ್ಬನ ಹೈ ಕ್ಲಾಸ್ ಬ್ರಾಹ್ಮಣ ಆಚಾರದಾಗ ನಾನ್ ವೆಜ್ ಕೂತಿರ್ತಾನೆ, ಅವ್ರಿಗೆ ಅವ್ರ ಸ್ವರೂಪ ಹಾಗೆ. ಯಾರೇನ್ ಮಾಡ್ತೀರಿ, ಎಷ್ಟೋ ಜನ ಯಾವ್ದು ಹೈದರಾಬಾದ್ ಅದಕ್ಕೊಂದು ಇದು ಮಾತ್ರ ಬ್ರಾಹ್ಮಣ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ವಾಂಟೆಡ್ ನಾನ್ ವೆಜ್ ಕುಕ್. ಯೋಚನೆ ಮಾಡಿ ಹೇಗಿರ್ಬೋದಾ, ಯಾವ ಕ್ಯಾಲಿಬರ್ ಹೋಗಿರ್ಬೋದು, ದೊಡ್ಡ ಅಧಿಕಾರಿ ವಾಂಟೆಡ್ ನಾನ್ ವೆಜ್ ಕುಕ್ ಅಂತ ವ್ಯಕ್ತಿ ಇರ್ತಾರೆ. ಇವ್ರು ನೋಡಿದ್ರೆ ಏನ್ ಮಾಡಿದ್ರು ಕಂಡ್ರಾಗಲ್ಲ ಅಂತ ಹೇಳ್ತಾರೆ. ಇದು ಸ್ವರೂಪ ಅಂದ್ರೆ ಹೇಗೆ, ಆ ನಮ್ಮ ತಿನ್ನ ಆಹಾರ ನಮ್ಮ ಗುಣ ಹೇಳುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಮಾತಿದ್ರೆ ಯಾರ ಏನೋ ಮಾಡಿದಾಗ ಹೊಟ್ಟೆ ಏನ್ ತಿಂತಿ ಅಂತ ಕೇಳ್ತಾರೆ ಸಾಮಾನ್ಯ. ಹೊಟ್ಟೆ ಏನ್ ತಿಂತಿ ನೀನೀಗ ಅಂದ್ರೆ ಅದು ತಿಂತಕ್ಕಂತ ಮಾತಾಡ್ತಿ ಅಂತ. ನಮ್ಮ ಆಹಾರ ಸಾತ್ವಿಕವಾಗಿದ್ರೆ ಸಾತ್ವಿಕ, ತಾಮಸ ಕೆಟ್ಟದಾಗಿದ್ರೆ ತಾಮಸ, ಮದ್ಯದ್ದಾಗಿದ್ರೆ ಅವರ ರಾಜಸ. ಅದು ಯಾವುದು ಅಂತ ಕೇಳಿದ್ರೆ ಭಗವಂತ ಹೇಳ್ತಾನೆ, ಆಯುಷ್ತತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧಾನ. ಎಂತ ಆಹಾರ ತಿನ್ಬೇಕು ಗೊತ್ತಾ, ರುಚಿ ಸೆಕೆಂಡರಿ, ಅದು ಆಯುಷ್ಯವನ್ನು ಹೆಚ್ಚಿಸ್ಬೇಕು, ಆರೋಗ್ಯವನ್ನು ಹೆಚ್ಚಿಸ್ಬೇಕು, ಮನಸ್ಸಿಗೆ ಹಿತ ಆಗಬೇಕು ಅಂತ ಆಹಾರ ಅವರು ಸಾತ್ವಿಕರಿಗೆ ಬಹಳ ಪ್ರಿಯವಾದ ಆಹಾರ. ರಸ್ಯಾಹ ನಿಧಾಹ ತಪಾ ಹೃದ್ಯಾಹ ಆಹಾರಾಹ ರಾಜ ಸಾತ್ವಿಕ ಪ್ರಿಯ. ಒಳ್ಳೆ ರಸ ಇರು, ನೀರಸವಾದ ಪದಾರ್ಥ ಇಷ್ಟ ಇಲ್ಲವರಿಗೆ ಒಳ್ಳೆ ರಸ ಇರುತ್ತೆ. ಸ್ನಿಗ್ಧಾಹ ಹೃದ್ಯಾಹ ಕೊಡೋದಕ್ಕೊಳ್ಳೆ ನೋಡಿದ್ರು ಖುಷಿ ಆಗುತ್ತಂತ ಆಹಾರ ಅವರಿಗೆ ಬಹಳ ಪ್ರಿಯ. ನಾನ್ ವೆಜ್ ತಿಂದು ನೋಡಿದ್ರೆ ಅಸಹ್ಯ ಬರುತ್ತೆ, ವಾಕ್ಯ ಆಗ್ತಿರುತ್ತೆ, ಅವ್ರು ಖುಷಿಯಿಂದ ತಿಂತಿರ್ತಾರೆ, ಅಸಹ್ಯ ಆಗ್ತಾ ಇಲ್ಲ ಅವ್ರಿಗೆ. ನೀವು ನೋಡಕ್ಕೆ ಆಗೋದಿಲ್ಲ ಇವ್ರ ಕೈ, ಹೃದ್ಯ ಅಲ್ಲ ಅದು ಭಯಾನಕವಾದ, ಆ ರಕ್ತ ಮಾಂಸಗಳೆಲ್ಲ ಭಯಾನಕ, ಇವನ್ ಹಾಗಲ್ಲ. ಅದಕ್ಕೆ ರಸ್ಯಾಹ ಸ್ನಿಗ್ಧಾಹ ತಥಾ ಹೃದ್ಯಾಹ ಆಹಾರಾಹ ಸಾತ್ವಿಕ ಪ್ರಿಯ. ಇನ್ನು ರಾಜಸ ಗೊತ್ತಾ, ಕಟ್ವಾಂಗ್ಲ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿರಾಹಿನ ಭಾರಿ ಹುಚ್ಚಾಬಟ್ಟೆ ಖಾರ, ಹುಚ್ಚಾಬಟ್ಟೆ ಇದು ಒದ್ದ ಕಣ್ಣಲ್ಲಿ ನೀರು, ಆ ಈರುಳ್ಳಿ ಹೆಚ್ಚು ಹೆಚ್ಚಿರ್ಕಾರೆ ನೀರು ಪಾಪ, ಆದ್ರೆ ತಿನ್ಬೇಕಾದ್ರೆ ಇಂದಕ್ಕಾರೆ ಒದ್ದಾಡ್ತಕ್ಕಂಥ ಆಹಾರಗಳನ್ನ ಕುಡದಲ್ಲಿ ಅದೇ ಖುಷಿಯವರು. ಇನ್ನೊಂದು ಗುಂಪದವರು, ನೀರು ಸಾತ್ವಿಕ ಆಹಾರ ಇವನೇ ಬೇಕು, ರಾಜಸ ಅವನಿಗೆ ಬೇಕು. ಲೈಕಿಂಗ್ ಇವತ್ತೊಂದು ಫ್ಯಾಷನ್ ಆಗೋಗ್ಬಿಟ್ಟಿದೆ, ಬೇಕು ಅಂತ ತಿಂತಾರೋ ಬಿಡ್ತಾರೋ, ಪಕ್ಕ ಬೇರೆ ತಿಂತಾರೆ ನಾವು ತಿನ್ಬೇಕು, ಅಷ್ಟರ ಮಟ್ಟಿಗೆ ಅಭ್ಯಾಸ ಮಾಡ್ಕೋಬಿಡ್ತಾರೆ ಮನುಷ್ಯ. ಅದು ನಿಷಿದ್ಧ ಪದಾರ್ಥವನ್ನ ಏನು ಮಾಡಿದ್ರು ತಿನ್ನಬಾರದು. ಅದು ಅವ್ರು ತಿಂತಾರೆ ಇವ್ರು ತಿಂತಾರೆ, ನಾನು ತಿನ್ಬೋದಿಲ್ಲ ಅಷ್ಟೇ. ಯಾರೋ ಪೇಪರ್ ಕೊಟ್ಟವರು ಟ್ಯೂರ್ ಹೋಗ್ತಾನ, ನಾನು ಪಾಸ್ ಆಗ್ಬೇಕು. ಪಕ್ಕದ ಕೊಟ್ಟವರು ಹೋಗ್ಬಿಟ್ರೆ ಟ್ಯೂರ್ ಹೋಗ್ಬಿಟ್ರೆ ಅವರು ಬೇರೆ ಇವನು ಸೇರಿ ಅಷ್ಟೇ. ಇನ್ನೂ ಖುಷಿ ಪಡಬೇಕು, ಕಾಮ ಬರಿಬಹುದು ಅಂತೇಳಿ ಹೋದ್ರೆ ಅವರು ಇವ್ರು ಯಾರೋ ಬರಿಬಹುದು, ಆ ಭಾವನೆ ಇರಬೇಕು. ಅದೇ ಎಚ್ಚರ ಮಾಡ್ತಾರೆ, ಏಕಾಶುಭಾಜ್ ಎಚ್ಚರ ಮಾಡ್ತಾರೆ, ಎಚ್ಚರ ಮಾಡ್ತಾರಲ್ಲ, ಮಾಡಿದ್ರೆ ಒಳ್ಳೇದಾಗುತ್ತೆ ಮಾಡಿ ಅಷ್ಟೇ. ನಂಬರ್ ಇಂಪಾರ್ಟೆಂಟ್ ಅಲ್ಲ, ಮಾಡೋದು ಒಳ್ಳೇದು ಅಂದ್ರೆ ಕಣ್ಣು ಮುಚ್ಕೊಂಡು ಮಾಡಬೇಕು, ನಾವು ಕೆಟ್ಟದ ಮೇಲೆ ಏನ್ ಮಾಡಿದ್ರು ಮಾಡಬಾರ್ದು. ಇವತ್ತು ಅಂದ್ರೆ ಉಪವಾಸಾದಿಗಳು ಭಗವಂತನ ಪ್ರಿಯವಾದ ವ್ರತಗಳೆಲ್ಲ ಸಾತ್ವಿಕ ವ್ರತಗಳು, ಅಲ್ಲೂ ವ್ಯತ್ಯಾಸ ಮತ್ತೆ. ವ್ರತ ಮಾಡೋರು ಎಲ್ಲ ಕಡೆ ಸಿಗ್ತಾರೆ, ಯಾವ ವ್ರತ ಅಂತ ಇಂಪಾರ್ಟೆಂಟ್ ಆಗ. ಏಕಾಶಿ ಬಿಟ್ಟು ಎಲ್ಲ ವ್ರತ ಮಾಡ್ತಿರ್ತಾರೆ ಕೆಲವರು ಪಾಪ, ಏಕಾಶಿ ಕೂಡ ಎಲ್ಲ ಹುಡುಗಿ ಸಲ ಒಪ್ಪತ್ತು ಏಕಾಶಿ ಮೂರೊಪ್ಪು ಅಂತ ಎಲ್ಲ ಆಗಿರ್ತಾರಪ್ಪ. ಅದಲ್ಲ, ಕೆಲವರು ಯಾವ ವ್ರತ ಮಾಡಿದ್ರೆ ಬರೀ ಏಕಾಶಿ ವ್ರತವನ್ನೇ ಮಾಡ್ತಾರೆ, ನಂಬರ್ ಒನ್ ಮೇಲೆ ಹೋಗ್ಬಿಟ್ಟಿರ್ತಾರೆ. ಯಾಕೆ ಅತ್ಯಂತ ಕಡ್ಡಾಯವಾದ ವ್ರತ ಅದು, ಅದು ಆಯುರ್ವೇದ ಹೇಳುತ್ತೆ ಲಂಘನ ಪರಮೌಷಧ. ನೀವು ಯಾವುದೇ ಒಂದು ರೋಗವನ್ನು ವಾಸಿ ಮಾಡ್ಕೋಬೇಕು ಅಂತಿದ್ರೆ ಲಂಘನ ಉಪವಾಸ ಅನ್ನೋದು ಅತ್ಯಂತ ಶ್ರೇಷ್ಠವಾದ ರೆಮಿಡಿ ಅಂತ ಅದಕ್ಕೆ ಅರ್ಥ. ಅಂದ್ರೆ ಆರೋಗ್ಯ ದೃಷ್ಟಿಯಿಂದ, ಅಧ್ಯಾತ್ಮ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದ ಕೂಡ ಶ್ರೇಷ್ಠವಾದ ವ್ರತ ಏಕಾದಶಿ ಆದ ವ್ರತಗಳು. ಅದನ್ನು ಮಾಡೋ ಸಾತ್ವಿಕ ವಿಶಿಷ್ಟ ವ್ರತ ಹುಡುಕಿ ಮಾಡ್ತಾರೆ, ನಾವು ತಾಮಸ ಈ ಎಲ್ಲ ಯೋಚನೆ ಮಾಡ್ತಾ ಹೋಗುದು. ಇನ್ನೂ ಕೆಲವರಿದ್ದಾರೆ, ಕೆಲವರ ಆಹಾರ ಎಂಥದ್ದು ಪ್ರಿಯ ಅಂದ್ರೆ ಗತರಸಂ ಯಾತಯಾಮಂ ಗತರಸಂ ಪೂಜಿ ಪರೀಕ್ಷಿತಂಚ ಯತೆ ಉಚ್ಚಿಷ್ಟಂಚಾತಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಭಗವಂತ ಗೀತೆ ಆಹಾರದ ಬಗ್ಗೆ ಭಗವಂತ ಹೇಳ್ತಾರೆ, ಯಾವ್ದು ತಿನ್ಬೇಕು ಯಾವ್ದು ತಿನ್ನಬಾರ್ದು. ಕೆಲವರು ಯಾಕೆ ತಿಂತಾರೆ ಅಂದ್ರೆ ಯಾತಯಾಮಂ, ಆ ಶ್ಲೋಕದ ಅರ್ಥ ಆಶ್ಚರ್ಯ ಆಗುತ್ತೆ ನಮಗೆ. ಒಂದು ಪದಾರ್ಥವನ್ನು ಸಿದ್ಧ ಮಾಡಿ ಅಡಿಗೆ ಮಾಡಿದ ಮೇಲೆ ಬೇಯಿಸಿದ ಮೇಲೆ ಮೂರು ತಾಸು ಆದ್ಮೇಲೆ ತಿಂದ್ರೆ ಅದು ತಾಮಸ ಆಹಾರ ಅಂತ ಕರೀತಾರೆ. ಅಷ್ಟೊಳಗೆ ತಿನ್ಬೇಕು, ಆಮೇಲೆ ಅದು ಕೆಟ್ಟೋಗುತ್ತೆ ಅಂತ ಬಾಡಿ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂತ. ಆಗ್ಲೇನೆ ನಮಗೆ ಕಷ್ಟ ಗೊತ್ತಾಗಲಿಲ್ಲ, ಅಷ್ಟೋ ಪಾಯ್ಸನ ವರ್ಕ್ ಮಾಡುತ್ತೆ. ಯಾತಯಾಮಂ ಒಂದು ಯಾವ ಆದ್ಮೇಲೆ ಅದು ನಿಷಿದ್ಧ. ಮೊದಲನೇ ಗತ ರಸಂ ಒಣೆ ಹೋಗಿರುತ್ತೆ, ಬೆಳೆ ಯಾವುದೋ ಒಂದು ಚಪಾತಿ ಮಾಡಿ ತಿಳ್ಕೊಬೋಣ, ವಾರ ಆಗಿರುತ್ತೆ, ಇಬ್ಬರ ಕಟ್ಟಿಗೆ ಜಾಗ ಇರುತ್ತೆ, ಅದು ಅದು ರಸ ಗತ ರಸ ರಸ ಇಲ್ಲ ಅದರೊಳಗೆ, ಅದು ನಿಷಿದ್ಧ. ಅದು ಅದು ಕೂಡ ತಾಮಸ. ಪೂತಿ ವಾಸೆ ಬರ್ತಿರುತ್ತೆ, ಅದಂತೂ ಕಣ್ಣು ಮುಚ್ಕೊಂಡು ತಾಮಸಾರ ಬಿಟ್ಬಿಡು. ಪರಿಷಿತ ಅಂಚಿತ ಹಳಸಿದ್ದು ಹಳಸಿದ್ದು ವಾಸೆ ಬರುತ್ತೆ ಅಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ಅದೇ ಆಗ್ಬೇಕಾಗುತ್ತೆ. ರಾತ್ರಿ ಅಡಿಗೆ ಹಳಸ್ಬೇಕು ಅಂತೇಳಿ ಬೆಳಿಗ್ಗೆ ಅಡಿಗೆಗೆ ಸ್ವಲ್ಪ ಮಜ್ಜಿಗೆ ತಿಳಿಸಿ ಬಿಡ್ತಾರೆ, ಚೆನ್ನಾಗಿ ಹಳಸ್ರಿ ಅಂತ ಹೇಳ್ಬಿಟ್ಟು. ಅದು ಎಂಜಾಯ್ ಮಾಡೋದು ತಿಂತಾರೆ ಅವ್ರು, ಅದು ಅದಕ್ಕೆ ಅವ್ರು ಹೆಚ್ಚಾಗಿರೋದು ಬೇರೆ ಅರ್ಥ ಆಗೋದಿಲ್ಲ. ಅವರು ಬಿಸಿದಾಗ ಸೇರೋದೇ ಇಲ್ಲ ಆ ಥರ ಇರ್ತಾರೆ. ಅದು ಯಾತಕ್ಕೆ ಅಂದರೆ ಸಾಮದ ಸ್ವಭಾವ ಹಾಗೆ ಮಾಡುತ್ತೆ ಅಂತ ಹೇಳ್ತಾರೆ. ಅದಕ್ಕಿಂತ ಡೇಂಜರಸ್ ಯಾವ್ದು ಗೊತ್ತಾ, ಉಚ್ಚಿಷ್ಟಂಚಾಪಿ ಕಾಮೇಶ್ಯಂ ಭೋಜನವು ಸಾಮಸ ಪ್ರಿಯ. ಉಚ್ಚಿಷ್ಟ ಎಂಜಲು ಭಾರಿ ಪ್ರಿಯ ಅಂತ ಕರೆದ್ರೆ ಈ ಕರಿಗುರಂತನೋ ಇತಿ ಬರೀ ಎಂಜಲೇ ಭಾರಿ ಪ್ರಿಯ. ಅನೇಕರಿ ಹೋಟ್ಲು ತಿಂತಾನೆ ಬರೀ ಎಂಜಲೇ, ಒಬ್ಬಿಬ್ರು ಎಂಜಲಲ್ಲ, ಮತ್ತೆ ಎಷ್ಟು ಜನದ ಎಂಜಲೋ ಹೋಗಿ ಅಡೆಯದಾದಷ್ಟು ಎಂಜಲು ಜಾಸ್ತಿ ಆಗಿರುತ್ತೆ. ತುಂಬ ಅನ್ಯಾಯಗಳು ಜಾಸ್ತಿ ತಿಂದಿರ್ತಾರೆ ಅಂತ ಅರ್ಥ. ಒಂದು ಎಷ್ಟು ಮಟ್ಟಿಗೆ ಅನ್ಯಾಯ ಎಂದು ನಿಮ್ಗೆ ಗೊತ್ತಿಲ್ಲ. ಶಾಸ್ತ್ರ ಹೇಳ್ತದೆ ನಮ್ಮೆಜ್ಜರೇ ಆ ತಿನ್ನಬಾರ್ದಂತೆ. ಇದು ತೀರಾ ಇದು ಬಹಳ ಆಸ್ತಿ. ಒಂದು ಗಾಡು ಬಾಯನ್ ತಗೋತಾನೆ ಕಚ್ಚಿ ತಿಂತಾರೆ, ಹುಳು ಬಾಳ ತಿನ್ನಬಾರ್ದಂತೆ ಎಂಜರು. ಅದು ಆತ್ಮೋಸ್ಟ್ ಇಷ್ಟ ಅಂತಂದ್ರೆ ತನ್ನ ಎಂಜಿನೇ ತಾನು ತಿನ್ನಬಾರ್ದು. ಸೈಂಟಿಫಿಕಲಿ ಏನು ಗೊತ್ತಾ, ಅಷ್ಟರಿಗೆ ಅದು ಅಟ್ಯಾಕ್ ಮಾಡಿ ಬ್ಯಾಕ್ಟೀರಿಯಾ ಅಟ್ಯಾಕ್ ಮಾಡುತ್ತೆ ಅಂತ ತಿನ್ನ ತಿದ್ದು ಮತ್ತೆ ಬಿಡಬಾರ್ದು. ಇದು ಆತ್ಮೋಚಿಷ್ಟ ಮತ್ತು ತೊಂದರೆಗಳು ಉಚ್ಚಿಷ್ಟ. ಅದು ತಮ್ಮ ಉಚ್ಚಿಷ್ಟ ವಿಶಿಷ್ಟ ಅಂದಮೇಲೆ ಈ ಎಷ್ಟು ಪಾಪ ಇರಬೇಕು ಲೆಕ್ಕ. ಕಂಡವರು ಉಚ್ಚಿಷ್ಟ ಜನ ಎಷ್ಟು ಕೆಟ್ಟೋಗಿದ್ದಾರೆ ಅಂದರೆ ಹೆಸರು ನೋಡಿದ್ರೆ ಹೈಲಿ ಎಜುಕೇಟೆಡ್ ಅಂತ ಹೆಸರು. ದೊಡ್ಡದು ಆಫೀಸರ್ಸ್ಗಳು ಮೀಟಿಂಗ್ ಅಲ್ಲಿ ಕೂತಿರ್ತಾರೆ. ನಾನು ಕಣ್ಣಾರ ನೋಡಿದ್ದೀನಿ ಹೇಳ್ತಿರೋ ಯಾವ್ದೋ ಲಾಡನೋ ಕೊಂಡನೋ ತಂದಿರ್ತಾರೆ ಮೀಟಿಂಗ್. ಮೀಟಿಂಗ್ ಅಂದ್ರೆ ಮೇನ್ಲಿ ಮೀಟಿಂಗ್ ಮೀಟಿಂಗ್ ಸೆಕೆಂಡರಿ ತಿಂತಿರ್ತಾರೆ. ಒಬ್ಬರು ಅರ್ಥಕ್ಕ ತಿಂತಾರೆ, ಇನ್ನೊಂದು ಅದು ಕಟ್ಟಿದ್ದಾರೆ, ಮತ್ತೆ ಮತ್ತಿಂದ ಅದು ಕಟ್ಟಿದ್ದಾರೆ. ಪಶುಗಳು ವಾಸಿ ಅಲ್ಲ ಇದಕ್ಕಿಂತ ಯೋಚನೆ ಮಾಡಿ ಎಂತೆಂತ ರೋಗ ಬರೋ ಕಾಲ ಇದ್ರು. ಆ ರೀತಿ ತಿಂದ್ರೆ ಗತಿಯನ್ನಾಗಬೇಕು, ಹೆಂಡತಿ ಮಕ್ಕಳು ಗತಿಯನ್ನಾಗಬೇಕು. ಯೋಚನೆ ಮಾಡಿ ಒಪ್ಪಬೇಡು ಅವ್ರು ಏನ್ ತಿಂದಿರ್ತಾರೆ ಎಷ್ಟಾಗಿ ಯಾರಿಗೆ ಗೊತ್ತಾಗೋರೊಳಗೆ. ಇದೆಲ್ಲ ಜನ ಅರ್ಥ ಮಾಡ್ಕೊಂಡ್ಬಂದಿಲ್ಲ. ಇದು ಮರಿ ಪ್ರಶ್ನೆ ಅಲ್ಲ, ಇದು ಆರೋಗ್ಯದ ಪ್ರಶ್ನೆ. ಯೋಚನೆ ಮಾಡ್ಬೇಕು, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇರಬೇಕು. ಅವ್ರದ್ದು ಕಂಡವರಿಂದ ಕಲಿಬೇಕಾಗಿಲ್ಲ. ನಾವು ಉಚ್ಚಿಷ್ಟವನ್ನು ತಿನ್ನಬೇಡಿ. ಮನೆಯಲ್ಲೇ ಇವತ್ತು ಯಾತಕ್ಕೆ ಮಡಿ ಅಂತ ಕಾನ್ಸೆಪ್ಟ್ ಬಂತು ಅಂದ್ರೆ ದೇಹದ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯ ಆಯುಷ್ಯ ಐಶ್ವರ್ಯ ಎಂಬ ಈ ಮೂರು ನಾರಾಯಣನ ಭಜಕರಾದವರ ಸಾಧನಕ್ಕೆ ಪೂರಣವಾಗಿತ್ತವೋ. ಏನೋ ಅಚೀವ್ಮೆಂಟ್ ಮಾಡಬೇಕು ಅಂತಿದ್ರೆ ಮೂರು ಇರ್ಬೇಕಲ್ಲಿ. ಆರೋಗ್ಯ ಇರಬೇಕು, ಆಯುಷ್ಯ ಇರಬೇಕು, ಐಶ್ವರ್ಯ ಇರಬೇಕು. ಆರೋಗ್ಯ ದೊಡ್ಡ ಐಶ್ವರ್ಯ, ಆರೋಗ್ಯ ಭಾಗ್ಯ ಅಂತ ಕರೀತಾರೆ. ಒಂದು ಹುಚ್ಚ ಬಟ್ಟೆ ಹುಚ್ಚಿ ಎಲ್ಲೆಲ್ಲ ತಿಂದ್ರೆ ಆರೋಗ್ಯ ಹೇಗಿರುತ್ತೆ ಯೋಚನೆ ಮಾಡಿ. ಅದು ಅರ್ಥ ಮಾಡ್ಕೊಂಡು ನಿಜವಾಗಿ ಮಠ ಕೊಟ್ಟು ಹೋಗ್ತಾನೆ ಅಂತ ತಿಳ್ಕೊಬೇಡ. ಕ್ವಾಲಿಟಿ ಏನೇ ಇರಲಿ, ಅದು ಎಂಜಿನ್ ಹಾಕೋ ಪದ್ಧತಿ ಸದ್ಯ ಮಠಗಳಲ್ಲಿ ಬಂದಿಲ್ಲ ಇನ್ನೂ ಕೂಡ. ರಕ್ಷೆ ಮಾಡ್ತಾರೆ ಅದು ಆರೋಗ್ಯ ವಿಚಾರ. ಈಗ ಈ ರೀತಿ ಯೋಚನೆ ಮಾಡ್ತಾ ಹೋದ್ರೆ ಶುದ್ಧವಾದ ಆಹಾರ ತಗೊಳ್ಬೇಕು. ಮನೆಯೇ ಆಗಿರಲಿ ಎಲ್ಲೇ ಆಗಿರಲಿ ಎಂಜಿನ್ ಆಗಿರಬಾರದು. ಉಚ್ಚಿಷ್ಟ ಜಾತಿ ಕಾಮೇಜ್ಯಂ ಭೋಜನಂ ತಾಮಸಪ್ರಿಯ ಅಮೇಧ್ಯ ಅಂದ್ರೆ ಏನು ಗೊತ್ತಾ, ಯಾವುದು ಯಜ್ಞಕ್ಕೆ ಅರ್ಹವಲ್ಲ ಅದನ್ನ ನಾವು ತಿನ್ನಬಾರದು ಅಂತ. ಯಜ್ಞಕ್ಕೆ ಅರ್ಹವಾದದ್ದು ದೇವತೆಗಳಿಗೆ ಆಹಾರ ಅಂದ್ರೆ ಶ್ರೇಷ್ಠ ಅಂತ ಪ್ರೂವ್ ಅಂತ ಅರ್ಥ. ಅದನ್ನ ನಾವು ತಿಂದ್ರೆ ಶ್ರೇಷ್ಠ. ಯಾವ್ದು ಯಜ್ಞಕ್ಕೆ ನಿಷಿದ್ಧ ಅಂದ್ರೆ ನಮಗೂ ನಿಷಿದ್ಧ. ಚಾತುರ್ಮಾಸ ಈಗ ಶಾಖ ನಿಷಿದ್ಧ. ಆ ದೇವತೆಗಳಿಗೆ ಬರೋದಿಲ್ಲ ನಾವು ತಿನ್ನಬಾರದು ಅಂತ. ಆಮೇಲೆ ಮೊಸರಿನ ರಸ, ಮೊಸರು ಬರೋದಿಲ್ಲ ಅದು ನಿಷಿದ್ಧ. ಆದ್ರೆ ಹಾಲಿನ ರಸ, ಹಾಲು ಬರೋದಿಲ್ಲ ನಿಷಿದ್ಧ. ಒಂದು ತಿಂಗಳು ಕೊನೆಯ ಸತ್ಯ ಗುಣಗಳನ್ನೇ ಬೌದ್ಧ ಅಂತ ಅಷ್ಟು ಮಾಡಿದರೆ ಅದು ಸಾತ್ವಿಕವಾದಂತಹ ಕ್ರಮ. ಈ ಯೋಚನೆ ಮಾಡ್ತಾ ಹೋದ್ರೆ ಆಹಾರವನ್ನು ಮೂರು ವಿಧ ಇದೆ. ತುಂಬಾ ಜನಕ್ಕೆ ಗಮನ ಇರೋದಿಲ್ಲ. ಆದ್ರಿಂದ ಯಾತಕ ಆಯುಷ್ಯ ಎಷ್ಟು ಕಡಿಮೆ ಕಲಿಯುಗದಲ್ಲಿ ಆಯುಷ್ಯ. ನೀವು ಪಂಚಾಂಗ ಶ್ರವಣ ಕಾಲ ಕೇಳಿರ್ತೀರಿ, ಕೃತಯುಗದಲ್ಲಿ ಮನುಷ್ಯ ಒಂದು 8 ವರ್ಷ ಬದುಕ್ತಾ ಇದ್ದದ್ದು. ಆ ತ್ರೇತಾಯುಗದಲ್ಲಿ 10,000 ವರ್ಷ ಬದುಕ್ತಿದ್ದಂತೆ. ದ್ವಾಪರದಲ್ಲಿ 1,000 ವರ್ಷ. ಕಲಿಯುಗದಲ್ಲಿ 8 ವರ್ಷ ಅಂತ ಯಾರು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಆಹಾರ ಪದ್ಧತಿ ಕೆಟ್ಟೋಗ್ತಾ ಇದೆ, ನೀತಿ ನಿಮಗೆ ಬಿಡ್ತಾ ಇದ್ದಾರೆ. ಅದಕ್ಕೆ ಪರಿಣಾಮ ಏನಂದ್ರೆ ಬೇರೆ ಬೆಳಬೇರೆ ದೇಹ ಕೆಟ್ಟೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಅನ್ನೋದು ಸಾಧನೆಗೆ ಅತ್ಯಂತ ಮುಖ್ಯ. ಉಚ್ಚಿಷ್ಟವನ್ನು ಬಿಡಿ. ಸಮಾಜ ಅಂದ್ರೆ ಇದನ್ನೆಲ್ಲ ಕೇಳಿ ತಿಳ್ಕೊಳ್ಳೋದಲ್ಲ, ಸಹಜವಾಗಿ ಆತನ ಬೆಟ್ಟರಿ ಡೆವಲಪ್ ಆಗಬೇಕು ಅಂತ ಹೇಳ್ತಾರೆ. ಅದು ಮುಖ್ಯ. ಕೇಳಿ ತಿಳ್ಕೊಂಡು ಬಂದ್ರೆ ಯೋಗ್ಯ ಅಂತ ಅರ್ಥ. ಮೊದಲೇ ಗೊತ್ತಿದೆ ತುಂಬಾ ಒಳ್ಳೆಯದು. ಕೇಳಿದ್ದ ತಿಳ್ಕೊತಾರಲ್ಲ, ಅವ್ರು ಗೊತ್ತಿಲ್ಲ ತಿಳ್ಕೊಂಡೆ ಓಕೆ. ಕೆಲವು ಗೊತ್ತಿದ್ದು ಕೂಡ ಗೊತ್ತಿರಿ ಅಂತಲೇ ಶುರು ಮಾಡ್ತಾನೆ. ಏನು ಉಪಯೋಗ ಅದರಿಂದ? ಎಲ್ಲ ಎಳೆದನ್ನೋ ಗೊತ್ತು, ಆದ್ರೆ ತಿಂದ ತಂದೆ ತಿಂತೇನೆ ಬಿಡೋದಿಲ್ಲ. ಅದು ಸ್ವರೂಪನೇ ಸರಿಯಿಲ್ಲ ಅಂತ ಭಗವದ್ ಇದೆಲ್ಲ ಹೇಳ್ತಾನೆ. ದಾನದಲ್ಲಿ 3 ವಿಧ ಮತ್ತೆ. ಯಾರೋ ಹೋದ ಸಿನಿಮಾ ರದ್ದುಗೊಳ್ತಿದ್ದ ಅವರೇ ದಾನ ಮಾಡೋದು 10 ರೂಪಾಯಿ. ಆ ಪಾಠದಲ್ಲಿ ಇವರು ಬರುತ್ತೆ ಮತ್ತೆ ಭಗವಂತ ಹೇಳ್ತಾನೆ, ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೆ ಕಾಲೇ ತಥಾ ಪಾತ್ರೆ ಸದ್ದಾನಂ ಸಾತ್ವಿಕಂ ಸ್ಮೃತಂ. ದಾನದಲ್ಲೂ 3 ವಿಧ, ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ ಅಂತ ಕರೀತಾರೆ. ಎಲ್ಲಿ ಒಳ್ಳೆ ಸ್ಥಳ, ಒಳ್ಳೆ ಕಾಲ, ಒಳ್ಳೆ ಪದಾರ್ಥ, ಒಳ್ಳೆಯ ವ್ಯಕ್ತಿ ಅವರಿಗೆ ಕೊಟ್ಟ ಎಷ್ಟು ಉಪಯೋಗ ಆಗುತ್ತೆ. ಒಳ್ಳೆ ಬ್ರೈಟ್ ಸ್ಟೂಡೆಂಟು, ಎಕ್ಸಾಮ್ ಫೀಸ್ ಇಲ್ಲ ಪಾಪ, ಬುಕ್ಸ್ ಇಲ್ಲ ಅವನಿಗೆ, ಅವನು ಕರೆದು ಕೊಟ್ಟ. ಒಳ್ಳೆ ಎಕ್ಸಾಮ್ ಟೈಮ್ ಬೇರೆ ಕೊಟ್ಟ, ಅವನು ಓದಿದ, ರ್ಯಾಂಕ್ ಬಂದ, ಎಷ್ಟು ಪುಣ್ಯ ಬಂತು ಯೋಚನೆ ಮಾಡಿ. ಇವನಿಗೆ ಅವ್ರ ಜೀವ ಕೆರಿಯರೇ ಚೇಂಜ್ ಆಗಬೇಕು. ಇವ್ರು ಕೊಟ್ಟಿದ್ದು 100 ರೂಪಾಯಿ ಇರಬಹುದು, ಅವ್ನು ಎಷ್ಟು ಉಪಯೋಗ ಆಯ್ತು ಗೊತ್ತಾ ಅವನಿಗೆ. ಇದೊಬ್ರು ಕಳ್ತನ ಕೊಟ್ಟಿದ್ದ, ಅವ್ರಿಗೆ ಕೊಟ್ಟ 100 ರೂಪಾಯಿನ ಸ್ಕ್ರೂ ಡ್ರೈವರ್ ಟ್ಯಾಕೋ ತಗೊಂಡ, ಓಪನ್ ಮಾಡ್ದ, ಕಳ್ತನ ಇವ್ರು ಎಷ್ಟು ಪಾಪ ಬರುತ್ತೆ ಲೆಕ್ಕ ಹಾಕಿರೋಣಂತೆ. ಅಂದ್ರೆ ಕೊಟ್ಟದ್ದು ಎಲ್ಲಿ ಯೂಸ್ ಆಗುತ್ತೆ ನಾವು ಯೋಚನೆ ಮಾಡೋದಿಲ್ಲ. ನಾವು ಕೊಟ್ಟಿದ್ದು ಎಲ್ಲಿ ಹೋಗುತ್ತೋ ಯೋಚನೆ ಮಾಡ್ಬೇಕಲ್ಲ. ಅದ್ರ ಮೇಲೆ ಉಪಯೋಗ ಆಗುತ್ತೆ. ಬ್ಯಾಂಕ್ ಇನ್ವೆಸ್ಟ್ ಮಾಡ್ತಾನಲ್ಲ, ಅದು ಪಾಪದ ಬ್ಯಾಂಕ್ ಒಳ್ಳೇದ ಅಂತ ನೋಡ್ತಾನೆ. ಅದನ್ನ ನಾಳೆ ನಿಮಗೆ ಡೆವಲಪ್ ವಾಪಸ್ ಕೊಡಬೇಕಾದ್ರೆ ಸರಿ ಇರ್ಬೇಕು ತಾನೇ. ದಾನ ಯಾರಿಗೆ ಕೊಡ್ತೇವಲ್ಲ ಅದು ಉಳಿಬೇಕು, ಅದು ಬೆಳಿಬೇಕು, ನಮಗೆ ಅದರಿಂದ ಅನಂತ ವಾಪಸ್ ಬರುತ್ತೆ. ಇಂಥ ಕಾನ್ಸೆಪ್ಟ್ ಅನ್ನ ಭಗವದ್ಗೀತೆ ಹೇಳುತ್ತೆ. ಇದನ್ನ ಅರ್ಥ ಮಾಡಿಕೊಂಡು ನಾವು ದಾನವನ್ನ ಸತ್ಕಾರ್ಯಕ್ಕೆ ಕೊಡಬೇಕು, ಸಜ್ಜನೆಗೆ ಕೊಡಬೇಕು. ಸತ್ಪುರು ಸತ್ಕಾಲದಲ್ಲಿ ಕೊಡಬೇಕು. ಬರುವ ಕಾಲ ಗ್ರಹಣಾದಿ ಕಾಲದ ಒಟ್ಟು ಬರುವ ಕಾಲಗಳು ಅಂತ ಕಾಲದೊಳಗೆ ಮತ್ತು ಒಳ್ಳೆ ಪದಾರ್ಥಗಳು ಅದನ್ನ ಕೊಡಿ. ಅವೊಂದು ಎಕ್ಸೆಪ್ಷನ್ ಹೇಳುತ್ತಾರೆ, ಅನ್ನ ನೀರು ಕೊಡಬೇಕು ಮಾತ್ರ ಯಾರಿಗ ಕೊಡ ಕೊಡಿ ಯೋಚನೆ ಮಾಡಿರ್ತೇವೆ. ಹಸಿಯಾಗಿದ್ರೆ ಕೊಟ್ಬಿಡಿ ಸಾಕು, ಅನ್ನ ನೀರು ಕೊಡಬೇಕಾದ್ರೆ ಯೋಚನೆ ಮಾಡಬೇಕು. ಅನ್ನ ಅಷ್ಟೇ ಕುಜಿತ ಪಾತ್ರ, ಹಸಿದವನಿಗೆ ಅನ್ನ ಬಾಯ ಆಗದವನೇ ನೀರು, ಇದಕ್ಕೆ ನಿಯಮಗಳಿಲ್ಲ. ಆದ್ರೆ ಬೇರೆ ಯಾವ್ದಾದ್ರು ಕೊಡೋದಾದ್ರೆ ಮಾತ್ರ ಹುಡುಗಿ ಯೋಚನೆ ಮಾಡಿ ಕೊಡಿ ಅಂತ ಹೇಳ್ತಾರೆ. ಇದನ್ನ ಅರ್ಥ ಮಾಡಿಕೊಟ್ರೆ ದಾನದಲ್ಲೂ ಕೂಡ ನಾವು ದಾರಿ ತಪ್ಪಬಾರದು. ಒಳ್ಳೆ ರೀತಿ ದಾನ ಮಾಡಬೇಕು. ಯಾರು ಆಚಾರ್ಯ ದುಡ್ಡು ಕೊಟ್ಟ ಕಾಯ್ಕೊಂಡ್ ಅಂತ ಕೋಟಲ್ ಕೂತಿದ್ದಾರೆ, ಏನು ಉಪಯೋಗ ಗುಡ್ಕೋತ ಕೋಟ ದುಡ್ಡಿಂದ ಎಷ್ಟು ಅನಾಹುತ ಆಯ್ತು ಲೆಕ್ಕಾಯ್ಕೆ. ನಿಜವಾದ ಅರ್ಥದೊಳಗೆ ಮಾಡಿದ್ದಾನ ದುರ್ವಿನಿಯೋಗದ ಒಂದು ಪರಾಕಾಟೆ ತರದ ಹಾಗೆ ಹಾಗೆಲ್ಲ ಮಾಡಬಾರದು. ಆ ಒಂದು ವಿವೇಕಗಳಿಂದ ಹೋದ್ರೆ ನಮ್ಮ ದಾನಕ್ಕೆ ಅರ್ಥ ಇಲ್ಲ. ದುಡ್ಡಿದೆ ಕೊಡೋದಲ್ಲ, ಅಗತ್ಯ ಇದೆ ಕೊಡೋದು, ಅದು ಬೆಳಿಬೇಕು ಕೊಡೋದು. ಆ ಹಿನ್ನೆಲೆಯಲ್ಲಿ ದಾನದ ಪರಿಕಲ್ಪನೆ ಭಗವಂತ ಹೇಳ್ತಾನೆ, ಒಂದಲ್ಲ ಎರಡಲ್ಲ. ಈ ರೀತಿ ವಿಷಯ ಪ್ರತಿಯೊಂದು ಹಂತದಲ್ಲಿ ಹೇಳೋದಕ್ಕೇನೆ ಭಗವದ್ಗೀತೆ ಅನ್ನೋದು. ಅದು ರ್ಯಾಷನಲ್ ಟೆಕ್ಸ್ಟ್, ಯೂನಿವರ್ಸಲ್ ಟೆಕ್ಸ್ಟ್ ಆಗಲಿಕ್ಕೆ ಅರ್ಹತೆ ಅಂದ್ರೆ ರ್ಯಾಷನಲ್ ವ್ಯಾಲ್ಯೂಸ್ ಅದೇ ಅದು ಹೇಳ್ತಾ ಇರೋದೇ. ನೋಡಿ, ಯಾವ್ದಾದ್ರು ಹೆಸರಿಡೋದು ಹೇಳಿಲ್ಲ, ಕ್ಯಾರೆಕ್ಟರಿಸ್ಟಿಕ್ ಎಲ್ಲ ಹೇಳ್ತಾ ಹೋಗ್ತಾರೆ. ಕ್ಯಾರೆಕ್ಟರಿಸ್ಟಿಕ್ ಹೀಗಿರಬೇಕು: ಆಯುಸ್ತತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧಾರಾಹ ರಸ್ಯಾಹ ಸಿದ್ಧಾಹ ತಥಾ ಹೃದ್ಯಾಹ ಆಹಾರಾಹ ತಾತ್ವಿಕ ಪ್ರಿಯಾಹ. ಎಷ್ಟು ಒಳ್ಳೆ ಅರ್ಥ ಅದು. ಅದೇ ರೀತಿಯಲ್ಲಿ ಅತ್ಯಂತ ಉಗ್ರವಾಗಿರ್ತಕ್ಕಂಥ ರಾಜಸರಿಗೆ ಈ ಹಳಸರು ಯಜ್ಜುರೆ ಎಲ್ಲ ಸಾಮರ್ಥರಿಗೆ ಅದು ಅರ್ಥ ಮಾಡ್ಕೊಂಡು ಬಿಡೋದು ಎಷ್ಟು ಸುಲಭ ಯೋಚನೆ ಮಾಡಿ ದಿನಾ ದಾನ ಬಿಟ್ಬಿಡುದು. ದಾನದಲ್ಲ ಸುಲಭ ತಿಳಿಯುವ ಇದು ದಾನ ಮಾಡ್ಬೇಕಾದ್ರು ಹೆಸರು ಬರಲಿ ಕತೆ ಮುಗಿತಾಗಲಿ ಹೆಸರು ಬರಲಿ ಅಂತಾನೆ ದಾನದ ಮಟ್ಟ ಹಿಡಿದೋಯ್ತು. ಹೆಸರು ಬರಲ್ಲ, ದೇವರು ಪ್ರೀತರಾಗಲಿ ಆ ಭಾವನೆ ಇರಬೇಕು, ಹರಿ ಪ್ರೀತರಾಗಲಿ ಅಷ್ಟೇ, ಭಗವಂತ ಪ್ರೀತರಾಗಲಿ. ಹೆಸರು ಬರೋ ಸೆಕೆಂಡ್ರಿ ಬರಬಾರ್ದು ಅಂತ ಮತ್ತೆ ಅದು ಹೆಸರೇ ಬರಬೇಕು ಅಂತ ಇರಬಾರ್ದು. ಬಂದ್ರೆ ಓಕೆ, ಬರದ ಹೋದ್ರೂ ತೊಂದರೆ ಇಲ್ಲ. ಪ್ರೀತಿ ದೇವರಿಗೆ ಪ್ರೀತಿ ಆಗ್ಬೇಕು. ಹಿಂದಕ್ಕೆ ಅದನ್ನ ಇರ್ತಾರೆ, ಈ ಕೊಟ್ಟ ಡಬಲ್ ಕಿಟ್ಗಳ ಪ್ಲಾನ್ ಮಾಡಿಕೊಟ್ಟಿರ್ತಾರೆ. ಅದು ಬೇರೆ, ಈ ಕೊಟ್ಟಾಗ ಮಾಡಿ ಕಿತ್ಕೊಂಡ್ಬಿಡೋದು ಅದು ಭಾರಿ ಟೈಚರ್, ಅದು ತಾಮಸ ದಾರ ಅಂತ ಕರೀತಾರೆ. ಹೆಸರಿಗೆ ಕೊಟ್ಟಾಗ ಮಾಡೋದು ಕಿತ್ಕೊಂಡ್ಬಿಡೋದು ಅದು ತಪ್ಪು. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ಸರಿಯಾದ ದಾನ ಸರಿಯಾದ ವ್ಯಕ್ತಿಗೆ ಸರಿಯಾದ ಸ್ಥಳದಲ್ಲಿ ಕೊಟ್ರೆ ತಮ್ಮ ಜನ್ಮನೇ ಉದ್ಧಾರ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ದೊರೆಯುತ್ತೆ ಅಂದ್ರೆ ಇಮ್ಯಾಜಿನ್ ಮಾಡಕ್ ದೊಡ್ಡದ ಆಗ್ರಹ ದೊಡ್ಡದಾಗಿಬಿಡುತ್ತೆ. ಒಂದು ಚಿಕ್ಕ ಬೀಜ ಇರುತ್ತೆ, ಅಶ್ವತ್ಥದ ಬೀಜ, ಆಲದ ವಿಶೇಷ ಇರುತ್ತೆ, ಅಷ್ಟು ಚಿಕ್ಕದು. ಒಳ್ಳೆ ಜಾಗದ ಹಾಗೆ ಕಳಿಸಿಬಿಟ್ರೆ ದೊಡ್ಡ ಬರ ಆಗುತ್ತೆ. ಯೋಚನೆ ಮಾಡಿ ಎಷ್ಟು ದೊಡ್ಡ ಬರ ಆಗುತ್ತೆ ಅಂದ್ರೆ ಎಷ್ಟೆಲ್ಲ ನೆರಳು ಕೊಡುತ್ತೆ ಗೊತ್ತಾಗದು. ವಿಶೇಷ ಬೀಜ ಅದೆಲ್ಲ ಒಂದು ಲಾಕರ್ನಲ್ಲಿ ಇಟ್ಬಿಟ್ಟು ಅಲ್ಲಿ ಹಾಗೆ ಬರನಾಗೋಗಿದೆ. ಹಾಗೆ ಒಳ್ಳೆ ಜಾಗದಲ್ಲಿ ಹಾಕಿದ್ರೆ ಹಾಗೆ ಬೆಳೀತದು. ಇದು ಅರ್ಥ ಮಾಡ್ಕೊಂಡ್ರೆ ಲಾಕರಲ್ಲಿ ಇಟ್ಟರೆ ಬೀಜಗಳೇ ಬೆಳೆಯೋದಿಲ್ಲ, ತಮ್ಮ ಹಣ ಬೆಳೆಯುತ್ತೆ ಲೆಕ್ಕ ಹಾಕಿ ಅಂತ ಹೇಳಿದ. ಹಣ ಗಿಡ ಬೆಳೆಯೋದಿಲ್ಲ, ಇವ್ರು ಹಣ ಹಣ ಅಲ್ಲೇ ಕೂತಿರ್ತದೆ, ಏನು ಉಪಯೋಗ ಬರೋದಿಲ್ಲ. ಅದು ಬೆಳೆಯೋದೇ ಅದು ಇನ್ವೆಸ್ಟ್ ಮಾಡ್ಬೇಕಾದ್ರೆ. ದಾನ ಅಂದ್ರೆ ಕೊಡೋದು ಅಲ್ಲ, ಇನ್ವೆಸ್ಟ್ ಮಾಡೋದು ಅಂತ. ಆ ದಾನ ಬಳಸಿಕೊಳ್ಳೋದೇ ಒಂದು ಕಾಲಕ್ಕೆ ವಾಪಸ್ ಬರ್ಬೇಕಾದ್ರೆ ಅದು ನಿಜವಾದ ದಾನ ಬೇಕಂತ ಅದನ್ನೆಲ್ಲ ಭಗವಂತ ಹೇಳ್ತಾನೆ. ದುರ್ಯೋಧನ ದಾನ ಮೊದಲಾದವರು ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಅವನ ಊಟಕ್ಕೆ ಹಾಕಿದ, ದ್ರೋಣಾಚಾರ್ಯರಿಗೆ ಹಾಕಿದ. ಯಾಕೆ ಗೊತ್ತಾ, ಮುಂದೆ ಯುದ್ಧ ನಡೆಯುತ್ತಲ್ಲ, ನನ್ನ ಜೊತೆ ಸೇರಿ ಯುದ್ಧ ಮಾಡಬೇಕು. ಎಷ್ಟು ಪಾಪದ ದೃಷ್ಟಿಕೋನ ಇತ್ತ ಪಾಪದ. ಅದಕ್ಕೆ ಪಾಂಡವರ ವಿರುದ್ಧ ಇವ್ರು ಹೋರಾಟ ಪಡ್ತಾರೆ ಪಾಪಿಷ್ಟ. ಅನ್ನ ಮಾತೆ ಅನ್ನದ್ರೋಣ ಅನ್ನದ್ರೋಣ ಅಂತ ಹೇಳ್ತಾ ಇದ್ದ. ಅದು ಹಾಕಿದಾಗಿ ಮಾಡಿ ಇದು ಮಾಡೋದು. ಹುಡುಗ ಇರ್ತಾರೆ, ಮೇಸ್ತು ಹೋಗ್ತಿರ್ತಾರೆ ಪರೀಕ್ಷೆ ದಿವಸ ಗಡಿಬಿಡಿಯಿಂದ ಹೋಗ್ತಿರ್ತಾರೆ. ಹುಡುಗ ನೋಡ್ತಾನೆ, ಕಾರಲ್ಲಿ ಬರ್ತಾರೆ, ನಾನು ಹೊತ್ತಾಗ ಬಿಟ್ಟಿದೆ ಪರೀಕ್ಷೆಗೆ ಹೋಗ್ತಿದ್ದೀರಾ, ಬನ್ನಿ ಡಾಪ್ ಕೊಡ್ತೀನಿ ಅಂತಾರೆ. ಪಾಪ ಸದ್ಯ ಬಕ್ಕು ತಗೊಂಡ್ಬಿಟ್ಟ ಪಾಪ. ಅದು ಹುಡುಗ ಅದೇ ಕಾಲ ಅದೇ ಎಕ್ಸಾಮ್ ಆಗಲಿಲ್ಲ, ಅವರಿದ್ದಾನೆ ಹುಡುಗ ತೆಗೆದ ಕಾಪಿ ಹೊಡಿಲಿಕ್ಕೆ. ನೆಕ್ಸ್ಟ್ ಬಂದ್ರು ಸಾರ್ ಡ್ರಾಪ್ ಕೊಟ್ಟಿದ್ದೇನೆ ಮರಿಬೇಡಿ ಅಂತ ಹೇಳೋದು. ಡ್ರಾಪ್ ಯಾತಕ್ಕೆ ಹೋದ್ ಗೊತ್ತಾ, ಕಾಪಿ ಹೇಳಿದ್ರೆ ಕಡ್ಡಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಎಂತ ಭಯಂಕರ ತಾಮಸ ಗೊತ್ತಾ ಇದೆ, ಅಲ್ಲ ಮಾಡಬಾರ್ದು. ಅದನ್ನ ಅವ್ರಿಗೆ ಕಾಪಿ ಹೇಳಬೇಕು, ಬರೀ ಸುಮ್ಮನೆ ಕೂತಿರ್ತಾರೆ. ನೆಕ್ಸ್ಟ್ ಬರ್ತಾನೆ ಬರೆಯೋದೇ ಅಂತ ಹೇಳ್ತಾರೆ. ಇಲ್ಲ ಸರ್, ಓದಿಲ್ಲ ಸರಿ ಬರೆಯೋದಿಲ್ಲ. ಡ್ರಾಪ್ ಕೊಟ್ಟಿದ್ದು ಪುಣ್ಯಾಸ್ತ್ರ, ಕಾಪಿ ಹೊಡಿ ಪರವಾಗಿಲ್ಲ ಅಂತ ಕೇಳಿದ್ರೆ ಸರ್ ಅದಕ್ಕೆ ಡ್ರಾಪ್ ಕೊಡಲಿಲ್ಲ ನಾನು ನಿಮಗೆ ಪರೀಕ್ಷೆ ಅನುಕೂಲ ಅಂತ ಕೊಟ್ಟೆ. ನಾನು ಏನಾದರೂ ಪರವಾಗಿಲ್ಲ, ಕಾಪಿ ಹೊಡೆಯೋದಿಲ್ಲ. ಡ್ರಾಪ್ ಕೊಟ್ಟಿದ್ದಾರೆ, ಏನಾದರೂ ಕಾಪಿ ಹೊಡೆಯೋದಿಲ್ಲ. ಅದು ದೊಡ್ಡದಕ್ಕೆ ಅದು ಬಿಟ್ಟುಬಿಟ್ಟು ಮಿಸ್ಯೂಸ್ ಮಾಡೋದಲ್ಲ. ತುಂಬಾ ಜನಗಳು ದಾನ ಧರ್ಮ ಮಾಡೋದಂದ್ರೆ ಸಮಯಕ್ಕೆ ಬರುತ್ತೆ ಅಂತ ಪ್ಲಾನ್ ಮಾಡಿರ್ತಾರೆ. ಫಸ್ಟ್ ಆಗಲೇ 10 ರೂಪಾಯಿ ಕೊಟ್ಟರೆ 100 ರೂಪಾಯಿ ಕಿತ್ಕೊಳ್ಬಹುದು, ಇದೆಲ್ಲ ಅಲ್ಲ. ಅದಕ್ಕೆ ಹೇಳ್ತಾರೆ, ಪ್ರತಿ ಉಪಕಾರಾರ್ಥವನ್ನು ಕೊಟ್ಟರೆ ಅದು ದಾನ ಅಂತ ಆಗುತ್ತೆ. ಕ್ರಿಯೆ ಕ್ಲಾಸ್ ಅಲ್ಲ ಅದು. ಇನ್ನೊಬ್ಬರು ನಾಟ್ಯ ಮಾಡೋಕ್ಕೆ ಅಂತ ಮಾಡಿದ್ರಲ್ಲ, ತಪಸ್ಸು ಆಗಲಿ. ರಾವಣ ತಪಸ್ಸು ಮಾಡಿದ ಉದ್ದೇಶ ಏನಿತ್ತು? ವರ ತಗೊಂಡು ಲೋಕ ನಾಟ್ಯ ಮಾಡಬೇಕು. ಅದೆಂತ ತಪಸ್ಸು? ತಾಮಸ ತಪಸ್ಸು. ಧ್ರುವ ತಪಸ್ಸು ಮಾಡಿದ, ಇವತ್ತಿಗೂ ಧ್ರುವ ನಕ್ಷತ್ರದಲ್ಲಿ ಕೂತಿದ್ದಾರೆ. ಸಾತ್ವಿಕ ತಪಸ್ಸು, ಧ್ರುವನ ತಪಸ್ಸು. ಇಲ್ಲೊಬ್ಬರು ಹಾಗೆ ಮಾಡೋದಲ್ಲ, ನಾನು ಉದ್ಧಾರ ಆಗ್ಬೇಕು. ರಾಮ ತಪಸ್ಸು ಆಗಲ್ಲ, ಲೋಕ ನಾಟ್ಯ ಮಾಡಬೇಕು. ಹಿರಣ್ಯ ಕಶ್ಮೀರ ತಪಸ್ಸು, ಲೋಕ ನಾಟ್ಯ ಮಾಡಬೇಕು. ಆದ್ರೆ ತಾಮಸ ತಪಸ್ಸು ಅಂದ್ರೆ ತಪಸ್ಸಿನಲ್ಲಿ ಕೂಡ 3 ವಿಧ ಇದೆ. ಇದೆಲ್ಲ ಹೇಳುತ್ತೆ ಭಗವದ್ಗೀತೆ ಅರ್ಜುನ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಸಾತ್ವಿಕ ಶ್ರದ್ಧೆಯಿಂದ ಮಾಡಿದಾಗ ಅವ್ರು ಸಿದ್ಧಿ ಪಡೀತಾನೆ. ಇಲ್ಲದೆ അവരെന്ത് സിദ്ധിപ്പെടേണ്ട സാധ്യതയില്ല. അജ്ഞസ്ഥ അശ്രദ്ധ കാണസ്ഥ സംശയാസ്ഥാപനസ്ഥിതി കിടക്കുന്ന അതേ രീതിയിൽ യാവതോ മനുഷ്യ അശ്രദ്ധയാ തപസ്തപ്തം ಕೃತಂ ಎದ ಏನ್ ತಪಸ್ ಮಾಡ್ತಾನೆ, ಶ್ರದ್ಧೆ ಇಲ್ಲದೆ ಏನು ವ್ರತ ಮಾಡ್ತಾನೆ, ಉಪವಾಸ ಮಾಡ್ತಾನೆ, ಅಸದಿ ತುಚ್ಛತೆ ಪಾರ್ಥ ನಚ ತತ್ಪ್ರೇಕ್ಷ ನೋಯಿಹ, ಅದೆಲ್ಲ ವೇಸ್ಟ್ ಅಂತ ಕರೀತಾರೆ. ಯಾವುದನ್ನ ಉದ್ದೇಶ ಸರಿ ಇಲ್ಲ, ಪ್ರಾಣಾಯಾಮೋ ವಾಸುದೇವಂ ಭಗವಂತನ ಪ್ರೀತಿಯಾಗಲಿ ಅಂತಿಲ್ಲ, ಅಂತ ಎಲ್ಲ ಕಾರ್ಯಗಳು ಕೂಡ ಅಮಂಗಳ ಅನ್ಸುತ್ತೆ, ವೇಸ್ಟ್ ಆಗುತ್ತೆ, ಅದು ಎಚ್ಚರ ಇರಲಿ ಅಂತ ಭಗವಂತ ಅಧ್ಯಾಯವನ್ನು ಮುಗಿಸ್ತಾರೆ. ಇದು 17ನೇ ಅಧ್ಯಾಯದ ಸಂಕ್ಷಿಪ್ತವಾದ ಪಾಠ. ಇನ್ನು ಕೊನೆಯ ಅಧ್ಯಾಯ 18ನೇ ಅಧ್ಯಾಯ, ಅದಕ್ಕೊಂದು ಕಥೆ ಹೇಳ್ತಾರೆ. ಒಂದು ವಿಶೇಷವಾದಂತಹ ವಾತಾವರಣ, ಮೇರು ಪರ್ವತದಲ್ಲಿ ಒಂದು ಸ್ಥಳ, ಇಂದ್ರದೇವರು ಅಲ್ಲಿ ವಿಹಾರ ಮಾಡಲಿಕ್ಕೆ ಅಂತ ಆಗಾಗ್ಗೆ ತಮ್ಮ ಪತ್ನಿ ಶಚಿದೇವಿಯೊಂದಿಗೆ ತಮ್ಮ ಪರಿವಾರದೊಂದಿಗೆ ಬಂದು ಅನೇಕ ಸ್ಥಳ ಇದ್ದು ಹೋಗ್ತಾ ಇದ್ರಂತೆ. ತುಂಬಾ ಶ್ರೇಷ್ಠವಾದಂತಹ ಮೇರು ಪರ್ವತದ ಮೇಲಿನ ಉನ್ನತವಾದ ಒಂದು ಸ್ಥಳ, ಒಂದು ಸ್ಥಳ ಅಲ್ಲಿಗೆ ಪರಮಾತ್ಮ ಅಧ್ಯಾಯ ಹೇಳ್ಬೇಕಾದ್ರೆ ಹೇಳ್ತಾನೆ, 18ನೇ ಅಧ್ಯಾಯ ಸಾಮಾನ್ಯ ಅಧ್ಯಾಯ ಅಲ್ಲ, ಎಂತ ಅಧ್ಯಾಯ ಬರ್ತಾ ಇದು ಅಂತ ರುದ್ರದೇವರು ಪಾರ್ವತಿ ದೇವರು ಹೇಳ್ತಾರೆ. ಮುನಿಗಳಲ್ಲಿ ವೇದವ್ಯಾಸರು ಹೇಗೋ, ದೇವರಲ್ಲಿ ನಾರಾಯಣ ಹೇಗೋ, ವ್ರತಗಳಲ್ಲಿ ಏಕಾದಶಿ ಹೇಗೋ, ಯಜ್ಞಗಳಲ್ಲಿ ಅಶ್ವಮೇಧ ಹೇಗೋ, ಕ್ಷೇತ್ರಗಳಲ್ಲಿ ಬದರಿ ಹೇಗೋ ಎಲ್ಲ ಹೇಳ್ತಾ ಹೋಗ್ತಾರೆ. ತೀರ್ಥಗಳಲ್ಲಿ ಗಂಗಾನದಿ ಹೇಗೋ, ಪರ್ವತಗಳಲ್ಲಿ ಮೇರು ಪರ್ವತ ಹೇಗೋ, ಭಗವದ್ಗೀತೆ 18ನೇ ಅಧ್ಯಾಯ ಹಾಗೆ ಅಂತ ಹೇಳ್ತಾರೆ. 18ನೇ ಅಧ್ಯಾಯ ಅಂದ್ರೆ ಅದು ಪೂರ್ತಿ ಉಪಸಂಹಾರದ ಭಾಗ, ಎಸೆಂಟ್ ಮಂಗಳ ದಿವಸ ಇದ್ರೆ ಹಾಗಾಯ್ತು. 18ನೇ ಅಧ್ಯಾಯ ಕೊನೆಯ ಅಧ್ಯಾಯವಾದ್ರಿಂದ ಎಲ್ಲದರ ಕಾರ್ಯಸಂಗ್ರಹ ರೂಪ ಅಧ್ಯಾಯ, ಅಷ್ಟು ಶ್ರೇಷ್ಠ ಅಧ್ಯಾಯ ಪಾರ್ವತಿ, ಅದ್ರ ಬಗ್ಗೆ ಹೇಳ್ತೇನೆ ಕೇಳು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲಿ ಇಂದ್ರದೇವರು ಕೂತಿದ್ದಾರೆ, ಭಾರಿ ಸಂಭ್ರಮ ಪಡ್ತಾ ಇದ್ದಾರೆ. ಆಗ ವಿಚಿತ್ರವಾದಂತಹ ವಾತಾವರಣ ನಡೀತಾ ಇದೆ. ವಿಷ್ಣು ದೂತರುಗಳು ಒಬ್ಬ ವ್ಯಕ್ತಿನ ಕರ್ಕೊಂಡು ಬರ್ತಾ ಇದ್ದಾರೆ, ಒಬ್ಬ ವ್ಯಕ್ತಿನ ಕರ್ಕೊಂಡು ಬರ್ತಾ ಇದ್ದಾರೆ. ಇಂದ್ರದೇವರು ನೋಡ್ತಾ ಇದ್ದಾರೆ, ಒಳ್ಳೆ ಭಾರಿ ರಕ್ತಶ್ರೀಯಾದ ವ್ಯಕ್ತಿಯವರು. ವಿಷ್ಣು ದೂತರು ಬಂದ್ರು, ಹತ್ರ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ. ಇಂದ್ರದೇವರು ಕೂಡಕ್ಕೆ ಆಗ್ತಾ ಇಲ್ಲ, ಸಿಂಹಾಸನದಲ್ಲಿ ಆಗ್ಲೇ ಕೂಡಕ್ಕೆ ಆಗ್ತಾ ಇಲ್ಲ. ದಪ್ಪಂತ ಜಾರಿ ಕಳೆ ಹೋಗ್ಬಿಟ್ರೆ ಸಾಕಡೆ ಕಳೆ ಇಳಿದೋಗ್ಬಿಟ್ರು, ಶಚಿ ಸಮೇತವಾಗಿ ಕೂಡಕ್ಕೆ ಆಗ್ತಾ ಇಲ್ಲ. ಏನು ನೋಡ್ತಾ ಇದ್ದಾರೆ ಅವರು, ವಿಷ್ಣು ದೂತರು ಬಂದವರೇನೆ, ಆ ವ್ಯಕ್ತಿನ ಕರ್ಕೊಂಡು ಬಂದಿದ್ರಲ್ಲ, ಆತನ್ನ ಕೂಡಿಸಿ ಇಂದ್ರಾತ ಪಟಾಭಿಷೇಕ ಮಾಡಿಬಿಡ್ತಾರೆ. ಆತನು ಅದ್ರಲ್ಲಿ ಡಿಸ್ಪ್ಲೇಸ್ ಆದ್ರು, ಡಿಸ್ಪ್ಲೇಸ್ ಆದ್ರೂ ಅದು ಇಂದ್ರ ಪದವಿ ಸಿಕ್ಕೋಯ್ತು. ಇದ್ರಲ್ಲಿ ಆಶ್ಚರ್ಯ ಆಗೋಯ್ತು ಇಂದ್ರದೇವರಿಗೆ, ಇದೇನಿದು, ನಾನು ಇಂದ್ರ ಪದವಿಯನ್ನು ಕೂತಿದ್ದವನು, ಆ ವ್ಯಕ್ತಿ ಯಾರೋ ನನಗೆ ಗೊತ್ತಿಲ್ಲ, ಆರಾಮದೇಯ ವ್ಯಕ್ತಿ ತಂದು ಕೂಡಿಸಿದ್ರು, ಇದು ಹೇಗೆ ಸಾಧ್ಯ, ಇದು ಏನು ಪುಣ್ಯ ಮಾಡಿರಬಹುದು ಅಂತ ಯೋಚನೆ ಮಾಡಿದ್ರು. ಏನು ಪುಣ್ಯ ಮಾಡಿರಬಹುದು, ಕೆಲವು ಪೋಸ್ಟ್ ಬರಬೇಕಾದ್ರೆ ಎಲಿಜಿಬಿಲಿಟಿ ಇರಬೇಕು, ಇಂದ್ರ ಪದವಿ ಬರಬೇಕಾದ್ರೆ ಎಲಿಜಿಬಿಲಿಟಿನ ಶಾಸ್ತ್ರ ಹೇಳುತ್ತದೆ. ಬಲಿಚಕ್ರವರ್ತಿ ಕತೆ ಕೇಳಿದ್ರು ಗೊತ್ತಿರುತ್ತೆ, 100 ಅಶ್ವಿರೋ ಯಾಗ ಮಾಡಬೇಕು, ಇಲ್ಲೋಡೆ ಬರಲಿಕ್ಕೆ ಆಗೋದಿ, ಮತ್ತು ಟೀಚರ್ ಆಗಕ್ಕೆ ಇಷ್ಟು ಬೇಕು, ಲೆಕ್ಚರ್ಗೆ ಇಷ್ಟು ಬೇಕು, ಪಾಲಕ್ಕೆ ಸುಸ್ಕಾರ ಮಾಡಿರ್ತಾರಲ್ಲ, ಇಂದ್ರ ಪದವಿಗೆ 100 ಅಶ್ವಿರೋ ಯಾಗ ಮಾಡಬೇಕು, ಇಲ್ಲೋಡೆ ಪದವಿ ಸಿಗೋದಿಲ್ಲ. ಇಂದ್ರ ದೇವರೊಳ್ಳೆ ಜ್ಞಾನಿಗಳನ್ನು ನೋಡಿದರು, ಇನ್ನೇನು ಮಾಡಿದ್ದಾನೆ ನೋಡಿದರು, ನೋಡ್ತಾ ಇದ್ದಾರೆ ಆಶ್ಚರ್ಯ, ಆ 100 ಅಶ್ವಿರೋ ಯಾಗ ಮಾಡೇ ಇಲ್ಲ ಫಸ್ಟ್, ಅವನ್ನ ಯಾಕೆ ಕೂರಿಸಿದ್ರು ಅಂತ ಯೋಚನೆ ಮಾಡಿದ್ರು. ನಾನು ಮಾಡಿದವನು ನಡೆಸಿಬಿಟ್ಟಿದ್ದಾರೆ, ಅವನು ಮಾಡಿಲ್ಲ ಅವನು ಕೂರಿಸಿದ್ದಾರೆ, ಯಾವ ಲೆಕ್ಕ ಇದು, ಇನ್ನೇನು ಮಾಡಿದ್ದಾರೆ ನೋಡ್ತಾ ಹೋಗ್ತಾರೆ, ಯಾವ್ದು ಇಷ್ಟೋಡಿಗಿಲ್ಲ ಯೋಚನೆ ಮಾಡಿದ್ರೆ, ಇವನೇನಾದ್ರೂ ಕೂಡ ಒಳ್ಳೆ ತೀರ್ಥಯಾತ್ರೆ ಮಾಡಿದ್ದಾನ ಅಂತ ಹುಡುಕಿದ್ರು. ತೀರ್ಥಯಾತ್ರೆಯಲ್ಲಿ ಅದೆಲ್ಲ ಹೆಸರಿಗೆ ಕಥೆಯಾಗಿ ಎಷ್ಟೋ ತತ್ವ ಹೇಳಿಬಿಡ್ತಾರೆ. ತುಂಬಾ ಸಿದ್ಧಿ ಬರಬೇಕಾದ್ರೆ ಗುರು ಕನ್ಯಾರಾಶಿಯಲ್ಲಿ ಇದ್ದಾಗ ಕೃಷ್ಣಾ ನದಿಗೆ ಗಂಗಾದೇವಿ ಬರ್ತಾರೆ ಅಂತ, ಅಲ್ಲಿಗೆ ಕೃಷ್ಣ ಸ್ನಾನ ಮಾಡಿದ್ರೆ ಗಂಗಾ ಸ್ನಾನಕ್ಕಿಂತ ಬಾಡಿ ಶ್ರೇಷ್ಠ ಅಂತ ಹೇಳ್ತಾರೆ, ಅದೊಂದು ನಿಯಮ. ಅದಕ್ಕೆ ಗುರುಂ ಕನ್ಯಾಗತಂ ದುಷ್ಟ ಅಂತ ಕರೀತಾರೆ. ಗುರು ಕನ್ಯಾ ರಾಶಿಯಲ್ಲಿ ಇದ್ದಾಗ ಕನ್ಯಾಗತ ಗುರು ಅಂತ ಒಂದು ವರ್ಷ ಪೂರ್ತಿ ಇರ್ತಾರೆ, ಅಷ್ಟು ಶ್ರೇಷ್ಠ. ಸಿಂಹ ರಾಶಿಯಲ್ಲಿ ಗುರು ಇದ್ದಾಗ ಗೋದಾವರಿ ಸ್ನಾನ ಭಾರಿ ಶ್ರೇಷ್ಠ. ಕೃಷ್ಣಾ ನದಿಯಲ್ಲಿ ಈ ಸಮಯದಲ್ಲಿ ಸ್ನಾನ ಮಾಡಿದ್ರೆ ಅವ್ರಿಗೆ ಭಾರಿ ಒಳ್ಳೆ ಪದವಿ ಸಿಗುತ್ತೆ, ಜನ್ಮಾಂತರದಲ್ಲಿ ಭಾರಿ ಮೇಲೆ ಹೋಗ್ತಾನೆ. ಸಿಂಹ ರಾಶಿಯಲ್ಲಿ ಗುರು ಇದ್ದಾಗ ಗೋದಾವರಿ ಸ್ನಾನ ಮಾಡಿದ್ರೆ ತುಂಬಾ ಮೇಲೆ ಹೋಗ್ತಾನೆ. ತುಂಬಾ ಜನ ಕದಲ್ಲ ಗೊತ್ತಿರೋದಿಲ್ಲ, ಸ್ನಾನ ಮಾಡೋ ಗೊತ್ತಿರೋದಿಲ್ಲ, ಪಾಪ ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ಮನೆಯಲ್ಲೇ ಸ್ನಾನ ಸಂಕೇತ ಹೋಗ್ತಾ ಇದೆ ಬರ್ತಾ ಬರ್ತಾ. ನಿಜವಾಗ್ಲೂ ಸ್ನಾನ ಪರ್ವಕಾಲದಲ್ಲಿ ಮಾಡಿದ ಸ್ಥಿತಿ ಇದೆ. ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ, ಈ ಸಿಂಹ ರಾಶಿಯಲ್ಲಿ ಗುರು ಇದ್ದಾಗ ಗೋದಾವರಿ ಸ್ನಾನ ಎಷ್ಟು ಶ್ರೇಷ್ಠ ಅಂದ್ರೆ, ಹಂಹಾಂಸಿ ಹಂಸಿ ಸತತಂ ಕಿಲ ರಾಶಿ ಪುಣ್ಯಂ ಸಿಂಹಸ್ಥಿತೆ ಸುರಗುರವು ನಟದಂಬ ಯಾಚೆ ಗೋದೆ ಸಮಸ್ತ ಫಲದೆ ದಿಶ ಕೃಷ್ಣ ಪಾದೆ ಭಕ್ತಿಂ ವಿರಕ್ತಿ ವಿತರತ್ರ ಪರತ್ರ ಭಕ್ತಿಂ. ಅಲ್ಲಿ ಶ್ಲೋಕ ಇದೆ, ಅಮ್ಮ ಗೋದಾವರಿ ಹೆಂಗತ್ರ ಬಂದು ನಾನು ಪಾಪ ಕಡೆ ಪುಣ್ಯ ಕೊಡು ಅಂತ ಈ ಸಮಯದಲ್ಲಿ ಕೇಳೋದಿಲ್ಲ ಅಂತ ಹೇಳ್ತಾರೆ. ಇದು ಗುರು ಸಿಂಹರಾಜ ಕಾಲ ಇರ್ಬೋದು, ಅದೆಲ್ಲ ಸಣ್ಣ ಕೆಲಸ ಇದ್ದಂಗೆ. ಪಾಪ ಕಡೆಯೋದು ಪುಣ್ಯ ಕೊಡೋದು ಸಣ್ಣ ಕೆಲಸ, ನನಗೆ ಅದಿದ್ದು ಕೊಡಬೇಡ. ನೀನೇನ್ ಕೊಡ್ಬೇಕು ಅಂತ, ನಾನು ದೇವರಲ್ಲಿ ಭಕ್ತಿ ಕೊಡು, ಜ್ಞಾನ ಕೊಡು, ಮುಕ್ತಿ ಕೊಡು ಅಂತ ಕೇಳ್ತೇನೆ ಅಂತ ಹೇಳ್ತಾರೆ. ಅದು ಅಷ್ಟು ಶ್ರೇಷ್ಠವಾದ ಪ್ರಯೋಜನ ಅಂತ ಪಡಿಬೇಕು ಆ ಕಾಲದಲ್ಲಿ. ಉದುಕಾಗ ಬರೀತಾರೆ ಅವ್ರ ಶಿಷ್ಯರು ಬರೀಬೇಕಾದ್ರೆ ಮದುವೆ ಊಟಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಗಂಜಿ ಹಾಕ್ತೀರಾ ಅಂತ ಕೇಳಿದಾಗ ಆಗ್ತದೆ ಅಂತ ಹೇಳ್ತಾರೆ. ಅಲ್ಲೆಲ್ಲ ಗಂಜಿ ಗಿಂಜಿ ಹೋಗ್ಬಾರ್ದು, ಸ್ಪೆಷಲ್ ಸ್ವೀಟ್ಗೋಸ್ಕರ ಹೇಗೆ ಹೋಗ್ತಾರೋ ಆ ಥರ ಅಮ್ಮಾಂಸಿ ಹಂಸಿ ಸತತಂ ಶಿರ ರಾಶಿ ಪುಣ್ಯಂ ಸಿಂಹಸ್ಥಿತಿ ಸುರಗರೋ ನಟದಂಬ. ಯಾಕೆ ಇದೆಲ್ಲ ಯಾಕೆ ಕೇಳ್ತಾರೆ ಭಗವಂತ ಇಲ್ಲಿ ಅಂದ್ರೆ, ನಾವು ಇರೋದು ಸ್ವಲ್ಪ ದಿವಸ, ನಮ್ಮ ಕಾಲ 100 ವರ್ಷದ ಮೇಲೆ ಅಲ್ಲ. ಎಂತ ಪೋಸ್ಟಲ್ಲಿ ಇದ್ರು ಕೂಡ 50-60 ರಿಟೈರ್ ಆಗಲೇಬೇಕು, ಆಮೇಲೆ ಪೆನ್ಷನ್ ಆಮೇಲೆ ಹೋಗ್ಬಿಟ್ಟಿದ್ದೇನೆ. ಯಾರು ಕಷ್ಟ ಅಲ್ಲ, ಅಷ್ಟೊಳಗೆ ಮುಂದಿನ ಜೀವನ ಭದ್ರ ಮಾಡ್ಕೋಬೇಕು ನಾವು. ರಿಟೈರ್ ಆಯ್ತಿಗಿಂತ ಮುಂಚೆ ಆಫ್ಟರ್ ರಿಟೈರ್ಮೆಂಟ್ ಸೇಫ್ ಆಗಿರಬೇಕು ಅಂತ ಹೇಳಿ ಎಲ್ಲ ಇನ್ವೆಸ್ಟ್ ಮಾಡಿರ್ತಾನೆ ಆಗ್ಲೇ. ಆಫ್ಟರ್ ರಿಟೈರ್ಮೆಂಟ್ ನಾನು ಇನ್ನೊಬ್ಬರೇ ಅವಲಂಬಿಸಬಾರದು ಅಂತ ಸೇಫ್ ಗಾರ್ಡ್ ಮಾಡ್ಕೊಂಡಿರ್ತಾನೆ. ಅಷ್ಟು ಗೊತ್ತಿದೆ ಮನುಷ್ಯನಿಗೆ. ಆಫ್ಟರ್ ರಿಟೈರ್ಮೆಂಟ್ ಸೇಫ್ ಆಗಿರೋದು ಯೋಚನೆ ಮಾಡ್ತೀರಲ್ಲ, ಆಫ್ಟರ್ ಡೆತ್ ಸೇಫ್ ಆಗಿರೋದು ಯಾರು ಯೋಚನೆ ಮಾಡೋದಿಲ್ಲ? ಆಫ್ಟರ್ ಡೆತ್ ಭಾರಿ ಡೇಂಜರ್, ರಿಟೈರ್ ಆದ ಜನರು ಇದ್ದಾರೆ, ಆಫ್ಟರ್ ಡೆತ್ ಯಾರು ಕೇಳ್ತಾರೆ ನಮ್ಮನ್ನ? ಅದಕ್ಕೆ ಯೋಚನೆ ಮಾಡ್ಕೋಬೇಕಲ್ಲ. ರಿಟೈರ್ಮೆಂಟ್ ಆದಮೇಲೆ ನಿಮಗೆ ಧನ ಕಾಪಾಡ್ಬೋದು, ಆದ್ರೆ ಆಫ್ಟರ್ ಡೆತ್ ಧನ ಕಾಪಾಡೋದಿಲ್ಲ, ಪುಣ್ಯ ಕಾಪಾಡುತ್ತೆ ಅಂತ ಹೇಳಿದ್ದ. ಆ ಪುಣ್ಯನೇ ದೊಡ್ಡ ಜ್ಞಾನಾದಿಗಳನ್ನು ಸಂಪಾದನೆ ಮಾಡಬೇಕು. ಅದಕ್ಕೆ ಇವೆಲ್ಲ ಉಪಾಯಗಳಿವಿಷ್ಟು ಕೂಡ ಸತ್ತ ಮೇಲಿನ ಕ್ಷೇಮಕ್ಕೆ ಇವು ದಾರಿ ಮಾಡತಕ್ಕಂಥ ಮಾರ್ಗಗಳು. ಇವನು ಬದರಿ ಸಾಧ ಮಾಡಿದ್ನ, ಕಾಶಿ ಗಯ ಪ್ರಯೋಗ ಸಾಧ ಮಾಡಿದ್ನ, ಯಾವ ತೀರ್ಥಯಾತ್ರ ಮಾಡಿ ತಿರುಪತಿಗೆ ಹೋಗಿ ಶ್ರೀವಾಸ ದೇವರು ನೋಡಿದ್ನ, ನನ್ನ ಕೇಳ್ತಾರೆ ತಿರುಪತಿಗೆ ಹೋಗಿ ಶ್ರೀವಾಸನ ನೋಡಿದ್ನ, ಈ ಶ್ರೀಶೈಲಕ್ಕೆ ಹೋಗಿ ಶಿವನ ದರ್ಶನ ಮಾಡಿದ್ನ, ಅದೇ ರೀತಿ ಶ್ರೀರಂಗಕ್ಕೆ ಹೋಗಿ ರಂಗನಾಥನ ನೋಡಿದ್ನ, ಅದೆಲ್ಲ ಲೆಕ್ಕ ಹಾಕ್ತಾ ಹೋದ್ರೆ ಇಂಡೈರೆಕ್ಟ್ ಎಷ್ಟು ಪುಣ್ಯಕಾರ್ಯ ನಮ್ಮನ್ನ ಇಟ್ಕೊಡ್ತಾ ಹೋಗ್ತಾರೆ. ಇವತ್ತು ನಾವು ಹುಡುಕಿದ್ರೆ ಎಲ್ಲ ಬಿಟ್ಟಿರ್ತೇವೆ, ನಮ್ಗೆ ಗಾಮರಿಯಾಗಿ ಬಿಡುತ್ತಾರೆ. ಇದಿಷ್ಟೇ ಗೊತ್ತಿದ್ದಿಲ್ಲ ನಮಗೆ ಬೆರಿಕೆಯಾಗುತ್ತೆ ಸಿಲಬಸ್ ನಾವು ಮಾಡೋದೆಲ್ಲ ಅವಕಾಶ ಇರಬೇಕು ಓದಿ ಓದಿರ್ತೇವೆ ಅಷ್ಟೇ. ಈಗ ಹಾಗಾದ್ರೆ ಸಿಲಬಸ್ ಓದಿದ್ರೆ ಪರೀಕ್ಷೆ ಕೊಡ್ಬೋದು, ಸಿಲಬಸ್ ಆಗಿದ್ರೆ ಪರೀಕ್ಷೆ ಆಗುತ್ತೆ ಹೇಳ್ತಾರೆ. ಎಲ್ಲ ಪುಟಲ್ಲಿ ಇಟ್ಕೊಡ್ತಾ ಹೋಗ್ತಾರೆ. ಇದು ಯಾವುದೂ ಮಾಡಿಲ್ಲ, ಹ್ಯಾಂಗ ಬರ್ತಿದ್ರಿಗೆ 100 ಅಷ್ಟು ಹ್ಯಾಂಗ ಮಾಡಿಲ್ಲ, ಈತ ಪುಟ್ಟಕಾರಿಗಳು ಮಾಡಿಲ್ಲ. ನೋಡಿದ್ರೆ ಬಂದಿತ್ತು ಸಾಮಾನ್ಯ ಒಳ್ಳೆಯದು ಕೂಡ ಆಗ್ಬಾರ್ದು ಅವರಿಗೆ ದಯವಾಗಿ. ಅದು ಇಂದ್ರ ಪ್ರದೇಶ ಅಂದ್ರೆ ಏನು, ಒಬ್ಬ ಹೆಬ್ಬೆಟ್ಟೊಪ್ಪನ ವೀಕ್ಷೆ ಮಾಡಿದಾಗ ಆಯ್ತಲ್ಲ, ಹೆಬ್ಬೆಟ್ಟೊಪ್ಪ ವೀಕ್ಷೆ ಮಾಡಿದರೆ ಅಂತವ್ರು ಬರ್ತಿದ್ದಾರೆ ಸಮಯ ನಂತರ ಕಾಲ ಬರುತ್ತೆ. ಆದ್ರೆ ಅದು ಸಾಧ್ಯ ಇಲ್ಲವಲ್ಲ, ಹೇಗೆ ಸಾಧ್ಯ ಇದೆ? ಆಯ್ತು ಏನು ಮಾಡೋದಿಲ್ಲ, ವಿಷ್ಣುದೂತರು ಕೂರಿಸಿದ್ದೇನೆ ಅದು ಅಭಿಷೇಕ. ಅಲ್ಲಿಂದ ಇಂದ್ರ ದೇವರು ಬಂದರು, ಯಾರನ್ನ ಕೇಳಬೇಕು ವಿಷಯ? ಇಂದ್ರ ಬಗ್ಗೆ ಕೊಟ್ಟವರಾದ ಅವರ ಹೋಗ್ಬೇಕು, ಅಪಾಯಿಂಟ್ಮೆಂಟ್ ಆದ್ರೆ ಕೊಟ್ಟಿರ್ತಾರೆ ಅವರ ಹೋಗ್ಬೇಕು. ಅದು ವಿಷ್ಣುದೇವರ ಹೋದ್ರಂತ ಇದು ಸ್ವಾರಸ್ಯ ಇದೆ. ಎಲ್ಲಾ ದೇವತೆಗಳು ಕೂಡ ಆ ಪದವಿ ಕೊಡೋದು ಯಾರು ಅಂದ್ರೆ ಭಗವಂತನಾದ ವಿಷ್ಣುವೇ. ಆದ್ರಿಂದ ಗಾಯೇ ಗಜಸ್ತ್ರ ಬೀಜಸ್ಯ ಪದ್ಮಜಾತಿ ಪ್ರತಿಷ್ಠಿತಂ ಗೃಹಂಧಂ ಪರಮೇಶ್ವರಿ ಪದವಾಗಿ ವಿಭುಕ್ತಿತಂ. ಪಾದಸ್ತೋತ್ರ ಆಚಾರ ಹೇಳ್ತಾರೆ, ಬ್ರಹ್ಮಾದಿ ಎಲ್ಲಾ ದೇವತೆಗಳ ಪದವಿಯನ್ನು ಕೊಡೋದು ಯಾರು ಅಂತ ಕೇಳಿದ್ರೆ ಸಾಕ್ಷಾತ್ ಮಹಾವಿಷ್ಣು. ನನಗೆ ಕೊಟ್ಟಿದ್ದು ಅವರೇ, ಅಲ್ಲಿ ಹೋಗ್ತೇನೆ ಅಂತ ಹೋದ್ರೆ ಇದು ಯಾರ ಹತ್ರ ಹೋಗಲಿಲ್ಲ, ಸಂಬಂಧಪಟ್ಟವ್ರ ಹತ್ರ ಹೋಗ್ತಾರೆ. ಆ ದೃಷ್ಟಿಯಿಂದ ಹೋದ್ರು ವಿಷ್ಣುವಿಗೆ ನಮಸ್ಕಾರ ಮಾಡಿದರು, ಭಗವಂತ ಮಾತಾಡಿದ್ದ ಏನಿದ್ರೆ ದೇವರೇ ಬನ್ನಿ ಅಂತ ಕರೆದ. ಭಗವಂತ ಸರ್ವಜ್ಞ, ಏನು ಗೊತ್ತಿಲ್ಲ ತನಗೆ, ತಾವು ಉತ್ತರ ಕೊಡಬೇಕು ಅಂತ ಕೇಳಿದ. ಇಂದ್ರದೇ ಹೇಳ್ಕೊಂಡ್ರು, ಸ್ವಾಮಿ ಅರು ಅಶ್ವಿನಾಗ ಮಾಡಿದ್ದೆ ಹೌದೋ ಅಲ್ಲೋ? ಹೌದು. ಇಂದ್ರ ಬದಿಯಲ್ಲಿ ಕುಡಿಸಿದ್ರೋ ಇಲ್ಲೋ? ಹೌದು. ಬಟ್ ನಾನು ಯಾಕೆ ಹಿಡಿಸಿದ್ದೆ ಈಗ ಏನಾಯ್ತು, ಇನ್ನೊಬ್ರು ಕುಡಿಸ್ಬಿಟ್ಟಿದ? ಹೌದು ಸ್ವಾಮಿ ಕುಡಿಸಿದ್ದೀರಿ, ಅವ್ನು ಏನು ಮಾಡಿದ್ದೆ ಅಂತ ತೋರಿಸಿದ್ದೆ ಕೇಳಿದ. ಈ ಬಿಷ್ಟಕರ ಕೈಯಲ್ಲಿ ಏನೇನೂ ಇಲ್ಲ, ಏನು ಮಾಡಿದ್ದು? ಯಾವಾಗಲೂ ಕೂಡ ಇನ್ನೊಬ್ಬರು ಅಪ್ಲಿಕೇಟ್ ಇರ್ತಾರಲ್ಲ, ಹುಡುಗರ ಸ್ಟಡಿ ಮಾಡಿರ್ತಾರೆ, ಏನೇನು ಮಾಡಿದ್ದಾರೆ, ನಮಗೆ ಸಿಗುತ್ತೆ ಅವ್ರಿಗೆ ಸಿಗುತ್ತೆ ಹೊರೋದಕ್ಕೋಸ್ಕರ ಇದು ಸರಿ ಮಾಡಿದೆ ಎಲ್ಲ ಸರಿ. ನಮ್ಗೆ ಯಾವ್ದು ಇಲ್ಲ ಅವರಿಗೆ, ಯಾಕೆ ಕೊಟ್ಟಿ ಅವರಿಗೀಗ? ನಾನು 100 ಅಶ್ವೇನ ಮಾಡಿದ್ದೆ, ನಾನು ಯಾಕೆ ಇಡ್ತಿದ್ರಿ ಈಗ? ಆಗ ವಿಷ್ಣು ಹೇಳ್ತಾನೆ, ಹೌದು ಅದು ಯಾವುದು ಮಾಡಿಲ್ಲ ಆತ. ಹೌದು, ಮತ್ತೆ ಯಾಕೆ ಕೊಟ್ಟಿ? ನನಗೆ ಭಾರಿ ಖುಷಿ ಬಂತು ಕೊಟ್ಟೆ ಅಂದಂತ ಪರಮಾತ್ಮ. ನನಗೆ ಭಾರಿ ಖುಷಿ ಬಂತು ಕೊಟ್ಟೆ, ಭಾರಿ ಸಂತೋಷ ಪಡಿಸ್ಬಿಟ್ಟು ನಾನೆಲ್ಲ ಕೊಟ್ಟುಬಿಟ್ಟೆ. ಇದ್ರೆ ಕೇಳಿದ್ರು, ಏನು ಮಾಡಿಲ್ಲ ಅಂತೀರಿ? ನಿಮ್ಗೆ ಅದೆಲ್ಲ ಮಾಡಿದ್ರೆ ಖುಷಿ ಪಡ್ತೀನಿ, ಏನು ಆದ್ರೂ ಮಾಡಿದ್ರೆ ಹೇಗೆ ಖುಷಿ ಪಟ್ಟಿ ಅಂತ ಕೇಳ್ತಾರೆ. ಅದೇ ದೇವರ ಹತ್ರ ಈ ರೀತಿ ಆಗುತ್ತೆ ಕೇಳಿದ್ರೆ ಎಷ್ಟು ಸ್ಪೋರ್ಟ್ಸ್ ಬಿಡ್ತಾರೆ. ಭಗವಂತ ಮಾತ್ರ ಎಲ್ಲರನ್ನು ಕೂಡ ವೆಲ್ಕಮ್ ಮಾಡ್ತಾರೆ. ನಿಮ್ಮ ಅವರು ಹೇಳ್ಕೊಳ್ಳಿ, ಕೇಳಿದ ಎಲ್ಲ ಕೇಳಿದ ಹೇಳಿದ ನಾನು ಭಾರಿ ಖುಷಿ ಪಡಿಸಿದ ಅದ ಕೊಟ್ಟೆ. ಏನು ಖುಷಿ ಪಡಿಸಿದೆ ಅಂತ ಹೇಳ್ತಾರೆ. ಈ ಬ್ರಾಹ್ಮಣ ಪ್ರತಿ ದಿವಸದಲ್ಲೂ ಕೂಡ ಭಗವದ್ಗೀತೆ 18ನೇ ಅಧ್ಯಾಯದ 5 ಶ್ಲೋಕನ ತಪ್ಪದೇ ಹೇಳ್ತಾರೆ, ಅದಕ್ಕೆ ಕುಡಿಸಿದ್ದೀನಿ ಅಂತ ಹೇಳ್ಬಿಟ್ರೆ. ಇದು ಕೇಳಿದ ತಕ್ಷಣ ನಮಗೆಲ್ಲ ಏನೋ ಸಿಕ್ಕೋಸ್ತಾ, ಇನ್ನೇ ಶುರು ಮಾಡಿಬಿಡದೆ ಇಂದ್ರಪದಿ ಸಿಕ್ಕಿಬಿಡುತ್ತೆ ಅನ್ನೋಷ್ಟು ಮಟ್ಟಿಗೆ ಪರಮಾತ್ಮ ಹೇಳ್ತಾ. 5 ಪೂರ್ತಿ ಅಧ್ಯಾಯ ಎಲ್ಲ ಮತ್ತೆ ಪೂರ್ತಿ ಅಧ್ಯಾಯದಲ್ಲ 78 ಶ್ಲೋಕ ಇದೆ ನೋಡಿ, 78 ಶ್ಲೋಕ ಇರೋದು ಇಡೀ ಭಗವದ್ಗೀತೆಯಲ್ಲಿ. ಇರೋ ಶ್ಲೋಕ 701, ಅದರಲ್ಲಿ 18ನೇ ಅಧ್ಯಾಯ ಬಿಗ್ಗೆಸ್ಟ್ ಅಧ್ಯಾಯ, ಅದು 1 ಶ್ಲೋಕ ಬಿಡಿ, ಅಷ್ಟು ದೊಡ್ಡ ಅಧ್ಯಾಯ. ಆದರೆ ಅದು ಐದು ಶ್ಲೋಕ ಅಂತಷ್ಟೇ, ಐದು ಶ್ಲೋಕ ಹೇಳಿದ್ರೆ ಖಂಡಿತ ಬದಿರು ಕುಡಿಸಿದ್ದಾರೆ. ಇಂದ್ರದಲ್ಲಿ ಆಶ್ಚರ್ಯ ಆಗಬೇಕು, ಸ್ವಾಮಿ ಏನಿದೆ ಹೌದಾ ಅಂದ್ರೆ ಹೌದು, ಈ ಮಾತು ಭಗವದ್ಗೀತೆಯೇ ಬರುತ್ತೆ, ಅಡ್ಡಡ್ಡೆ ಬರುತ್ತೆ. ಕೃಷ್ಣ ಹೇಳ್ತಾನೆ ಅರ್ಜುನ, ಈ ಗೀತೆಯನ್ನ ಯಾರು ಓದ್ತಾರೆ, ಯಾರು ಇನ್ನೊಬ್ಬರಿಗೆ ಹೇಳ್ತಾರೆ, ಅವರಷ್ಟು ಪ್ರಿಯರು ಯಾರು ಇಲ್ಲ ಅಂತ ಹೇಳಿ. ಅದು ಕರೆಕ್ಟ್ ಆಗಿ ಮ್ಯಾಚ್ ಆಗೋ ಮಾತಿದ್ ಒಂದು, ಅದರಷ್ಟು ಪ್ರಿಯ ಯಾರು ನನಗಿಲ್ಲ. ಅವ್ನು ನಿಜವಾಗೂ ಕೂಡ ಎಷ್ಟು ಪ್ರಿಯನಾಗ್ತಾನೆ ಅಂತ ಕೇಳಿದ್ರೆ, ಮನುಷ್ಯಾನ ಪುಣ್ಯಕೃತ್ತಮ, ಅತಿ ಪುಣ್ಯ ಮಾಡಿದ್ರೆ ನಂಬರ್ ಒನ್ ಆಗೋ ಗೀತೆ ಓದಿದರೆ ಮಾತ್ರ ಅಂತ ಹೇಳಿದ. ಆದ್ರಿಂದ ಅದೇ ಪ್ರೀತಿಯಾಗಿದೆ, ಕೊಟ್ಟಿದ್ದೇನೆ ಮೂರು ಅಂತ ಹೇಳ್ತಿರ್ತ. ಈಗ ನಮಗೆ ತಿಳಿದ್ರು ದೇವರನ್ನ ಎಷ್ಟು ತೀರ್ಥಯಾತ್ರೆ ಮಾಡಿದ್ರು, ಎಷ್ಟು ಯಜ್ಞಯಾಗ ಮಾಡಿದ್ರು, ಎಷ್ಟು ಏನೇ ಮಾಡಿದ್ರು ಕೂಡ ಭಗವದ್ಗೀತೆ ಓದಿದಾಗ ಏನು ದೇವರು ಸಂತೋಷ ಪಡ್ತಾರಲ್ಲ, ಆ ಪ್ರೀತಿ ನನ್ನ ಕಾಗುದಿಲ್ಲ ಅಂತ ಹೇಳಿ. ಇದು ಅರ್ಥ ಮಾಡಿಕೊಂಡ್ರೆ ಜ್ಞಾನ ಕಾರ್ಯಕ್ಕಿಂತ ದೊಡ್ಡದು ಯಾವುದೂ ಅಲ್ಲ, ಸಿಂಪಲ್ ಕಾಮನ್ ಸೆನ್ಸ್. ಒಬ್ಬ ಹುಡುಗ ಇದ್ದಾರೆ, ಮೇಸ್ತಿದ್ದಾರೆ, ಮೇಸ್ತು ಬರೀ ಬಿಟ್ಟಾದ್ರೆ ಪಾಠಕ್ಕೆ ಹೋಗ್ತಾರೆ, ಓದೋದಕ್ಕಿಂತ ತರಕಾರಿ ಕೊಡ್ತಾರೆ, ಬೆಣ್ಣೆ ಕೊಡ್ತಾರೆ, ಹಾಲು ಕೊಡ್ತಾರೆ, ಮೊಸರು ಕೊಡ್ತಾರೆ, ಕಸ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಕ್ಲಾಸಿ ಮಾತ್ರ ಚೆಕ್ಕರು ಬೇರೆ ಎಲ್ಲ ಪೇಪರು ಕಾಡಿ. ಇನ್ನೊಬ್ಬ ಹುಡುಗ ಇದ್ದಾರೆ, ಮೇಸ್ತು ಮನೆಗೆ ಬಂದಿಲ್ಲ ಎಂದು ಕೂಡ, ಅವರು ಕ್ಲಾಸಲ್ಲಿ ಎಷ್ಟು ಅಷ್ಟೇ ಕಾಣ್ತಾ ಇರ್ತಾರೆ, ಕೇಳಿದ ಪ್ರಶ್ನೆಗಳು ಪದ ಪಡ ಉತ್ತರ ಕೊಡ್ತಾರೆ ಕಷ್ಟ. ಏನು ಕೇಳಿದ್ರು ಕಷ್ಟ ಅಂತ ಆಸರ್ ಕೊಟ್ಬಿಡ್ತಾರೆ. ರಿಸಲ್ಟ್ ಬಂದಾಗ ಅವ್ರು ರ್ಯಾಂಕ್ ಫೇಲ್ ಆ ಪ್ರಕಾರ ಹೋಗ್ತಾನೆ, ಸಾರ್ ಮನೆ ಬೆಣ್ಣೆ ಕೊಟ್ಟೆ, ಹಾಲು ಕೊಟ್ಟೆ, ತರಕಾರಿ ಕೊಟ್ಟೆ, ನಾನು ಫೇಲ್ ಮಾಡಿಬಿಟ್ಟಿದ್ದೀರಿ ಅಂದ್ರೆ ಅದೆಲ್ಲ ಕೊಟ್ಟಿದ್ದು ಥ್ಯಾಂಕ್ಸ್, ಅದಕ್ಕೂ ಪಾಸ್ ಸಮಾರೇಲ್ ಅಂತ ಹೇಳ್ತಾರೆ. ಅವ್ರು ಏನು ಕೊಟ್ಟಿಲ್ಲ ನಿಮಗೆ, ಏನು ಕೊಟ್ಟಿಲ್ಲ, ಕೇಳಿದ ಪ್ರಶ್ನೆ ಉತ್ತರ ಕೊಟ್ಟಿದ್ದಾರೆ, ಅದಕ್ಕೆ ಪಾಸ್ ಮಾಡಿದ್ದೀರಿ ಅಂತ ಹೇಳಿದ. ಅಂದ್ರೆ ಪರೀಕ್ಷೆ ಪಾಸ್ ಆಗಲಿಕ್ಕೆ ಜ್ಞಾನ ಬೇಕೇ ಹೊರತು ಬೇರೆ ಅಲ್ಲ. ಬೇರ್ಫೋರ್ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಜ್ಞಾನ ಬೇಕೇ ಹೊರತು ಬೇರೆ ಪದಾರ್ಥಗಳಲ್ಲ. ಅದನ್ನೇ ಭಗವಂತ ಹೇಳಿದ್ದು, ನಹಿ ಜ್ಞಾನೇನ ಸದೃಶಂ ಪವಿತ್ರ ವಿಹವಿದ್ಯತೆ. ಜ್ಞಾನ ನಂಬರ್ ಒನ್, ಕೆಲಸ ಹೀಗಾಗುತ್ತೆ. ಏನ್ ಮಾಡಿ ಸಬ್ಸ್ಕ್ರೂಪ್ ಮಾಡಿಬಿಟ್ಟು ಸರಿ ಹೋಗುದು. ಜ್ಞಾನಕ್ಕೆ ಜ್ಞಾನದಿಂದನೇ ಮೋಕ್ಷ, ಏನಾದರೇನು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಹಾಗಿದ್ರೆ ಸಬ್ಸ್ಕ್ರೂಪ್ ಇದ್ಬಿಟ್ರೆ ಸಾಕ ಅಥವಾ ಪ್ರಶ್ನೆ ಬಂದು. ಉದಾಹರಣೆಗೆ ಕೆಲವನ್ನೆಲ್ಲ ಹೇಳ್ತಾರೆ, ಕೆಲವು ದೊಡ್ಡ ದಾನ ಮಾಡಬೇಕು, ಕೆಲವು ವ್ರತಗಳು ಹೇಳ್ತಾರೆ ಇದು ಮಾಡಿ ಅಂತ ಹೇಳ್ತಾರೆ. ಒಂದು ವ್ರತ ಇದೆ, 12 ದಿವಸ ಉಪವಾಸ ಇದ್ದು 13 ದಿವಸ ಪಾಠ ಮಾಡೋದು ಗಾಬರಿ ಆಗ್ಬಿಡುತ್ತೆ. ಏಕಾದಿಗೆ ತಲೆ ಕಟ್ಟೋಗಿರುತ್ತೆ ಅವರಿಗೆ. 12 ದಿವಸ ಉಪವಾಸ ಇದ್ದು 13 ಸ್ಮರಣೆ ಪರಾಕಾರ ಅಂತ ಅಂತ ಅದಕ್ಕೆ ಹೆಸರು. 13 ದಿವಸ ಸ್ಮರಣೆ ಮಾಡ್ಬೇಕು ಬೀಳ್ಕೊ ಪಂಚಕಾರಿಗಳು, ಇವತ್ತು ಇಮ್ಯಾಜಿನ್ ಮಾಡೋದು ಕಷ್ಟ. ಅಂಥದ್ದು ಅಂತ ವ್ರತ ಮಾಡಿದ್ರೆ ಭಾರಿ ತಿಂಡಿ ಬರುತ್ತೆ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ ಈ ರೀತಿ ಮಾಡೋ ವ್ರತ ಮಾಡಕ್ಕಾಗ್ಲಿಲ್ಲ, ಏನ್ ಮಾಡ್ಬೇಕಾಗ ಮಾಡ್ಬೇಕು ಅಂತ ಭಾರಿ ಅಪೇಕ್ಷೆ ಇದೆ, ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಪುರಾಣದಲ್ಲಿ ಹೇಳ್ತಾರೆ, ಒಂದು ಗೋದಾನ ಮಾಡಿದ್ರೆ ಈಕ್ವಲೆಂಟ್ ಅಂತ ಹೇಳ್ತಾರೆ. ಆ ಪುಣ್ಯ ಬರುತ್ತೆ, ಅದು ಸಬ್ಸ್ಟಿಟ್ಯೂಟ್ ಆಗಿದೆ ಅಂತ ಇದೆ. ಅದೇ ರೀತಿನೇ ಈ ಜ್ಞಾನ ಭಾರಿ ದೊಡ್ಡದು ಅಂತ ಹೇಳಿದ್ದೀರಿ, ಸಬ್ಸ್ಟಿಟ್ಯೂಟ್ ಅಂತ ಕೇಳಿದರೆ ಹೌದು ಬೇರೆ ಎಲ್ಲದಕ್ಕೂ ಸಬ್ಸ್ಟಿಟ್ಯೂಟ್ ಇದೆ, ಜ್ಞಾನಕ್ಕೆ ಮಾತ್ರ ಸಬ್ಸ್ಟಿಟ್ಯೂಟ್ ಇಲ್ಲ ಅಂತ ಹೇಳ್ಬಿಡ್ತಾರೆ. ಜ್ಞಾನಕ್ಕೆ ನೋ ಸಬ್ಸ್ಟಿಟ್ಯೂಟ್. ತುಂಬಾ ಕೇಳಿದ್ದೆ, ಎಕ್ಸಾಮ್ ಅಲ್ಲೇ ವಿದ್ಯಾರ್ಥಿ ಕೂತಿದ್ದಾನೆ, ಪೆನ್ ಮರ್ತ ಹೋಗಿದ್ದಾನೆ, ಪೆನ್ ಕೊಡ್ತಾರೆ, ಇನ್ನೇನೋ ಬಿಟ್ಟೋಗಿದ್ರೆ ಎಲ್ಲ ಕೊಡ್ತಾರೆ, ಉಳ್ಕೊಂಡಿರ್ತಾರೆ ಅಂದ್ರೆ ಅದನ್ನು ಕೊಡ್ತಾರೆ, ಕೆಟ್ಟ ಹೊಟ್ಟೋಗ್ಬಿಡ್ತಾರೆ ಮೂರಕ್ಕೆ. ಅಂದ್ರೆ ಬೇರೆ ಎಲ್ಲದನ್ನೂ ಮೇಕಪ್ ಮಾಡ್ಬೋದು, ಓದಿನ ಮೇಕಪ್ ಮಾಡೋಕ್ಕಾಗೋದಿಲ್ಲ. ಇವತ್ತು ನಾವು ಅಲ್ಲಿ ತಪ್ಪು ಮಾಡ್ತಿರೋದು, ನಾವೆಲ್ಲದನ್ನೂ ಮಾಡಕ್ಕೆ ಪ್ರಯತ್ನ ಪಡ್ತೇವೆ, ಮೈನಸ್ ಓದು, ಓದೋದು ಮಾತ್ರ ಅಲರ್ಜಿ ಇದ್ದಾಗ ಅದು ನಮ್ಮ ದೊಡ್ಡ ತಪ್ಪದು. ಒಂದು ಜೀವನದ ದೊಡ್ಡ ಸಾಧನೆ ಅಂದ್ರೆ ಜ್ಞಾನ, ಅದಕ್ಕೆ ನನಗೆ ಪ್ರೀತಿ ಉಂಟಾಯಿತು, ಅದ್ರ ಹಿಂದೆ ಪದ್ದು ಕುರಿಸ್ಬಿಟ್ಟಿದ್ದೇನೆ ಅಷ್ಟೇ. ನೀವು ಹೋಗಿ ನಾನ್ಬಿಟ್ರು ಇಂದ್ರದ ದೇವರಿಗೆ ಭಾರಿ ಯೋಚನೆ ಬಂತು, ಏನ್ ಮಾಡ್ಬೇಕು ನಾನೀಗ ಅಂತ ಯೋಚನೆ ಮಾಡಿ ಭಗವಂತ ಕ್ಲೂ ಕೊಟ್ಟಲ್ಲ. ಈಗ 18 ಅಧ್ಯಾಯ ಭಗವದ್ಗೀತೆಯಲ್ಲಿ 5 ಶ್ಲೋಕ ಓದಿದ್ದೆ ತಾನು ಸಿಕ್ಕಿದೆ ಅಂತ ಹೇಳಿದ್ರೆ ಆಯ್ತು ಅಂತಾನೆ. ನಾನು ಮಾಡ್ತೇನೆ ಅಂತ ಹೇಳಿದ್ರು. ಅಲ್ಲಿ ಏನ್ ಮಾಡಿದ್ರು ಗೊತ್ತಾ, ಅವ್ರನ್ನೇ ವಿಷ್ಣುನೇ ಕೇಳ್ಕೊಳ್ಳಿಲ್ಲ, ವಿಷ್ಣುನೇ ನೀರೇ ಹೇಳ್ಕೊಟ್ಬಿಟ್ಟು ಕೇಳ್ಬಿಡ್ತೇನೆ ಅಂತ ಹೇಳಿಲ್ಲ. ಅವ್ರು ಭೂಲೋಕಕ್ಕೆ ಬಂದ್ರಂತೆ, ವಿಪ್ರ ವೇಷ ಹಾಕೋತಾರೆ, ಬ್ರಾಹ್ಮಣ ವೇಷ ಹಾಕೊಂಡು ಭೂಲೋಕಕ್ಕೆ ಬರ್ತಾರೆ. ಗೋದಾವರಿ ನದಿಯ ತೀರ ದೊಡ್ಡ ದೇವಸ್ಥಾನ, ಅಲ್ಲೊಬ್ಬ ಆಚಾರ್ಯ ಇರ್ತಾರೆ, ಹುಡುಕ್ತಾರೆ 18 ಆಯ್ತಾ ಮೂರ್ತಿ ಬಾಯಿ ಬರ್ತಿರುತ್ತೆ ಅವರಿಗೆ, ಅವರ ಹೋಗ್ತಾರೆ. ಹೋಗಿಬಿಟ್ಟು ಕೇಳ್ಕೊಂಡಿರ್ತೀವಿ, ಸ್ವಾಮಿ ನನಗೆ ಸ್ವಲ್ಪ 18 ಪಾಠ ಹೇಳಿಕೊಂಡಿದ್ದೆ ಕೇಳಿದ್ರು. ವಿಷ್ಣುನೇ ಕೇಳ್ಬಾರ್ದೆ ಅವರು, ಆ ಕೇಳಕ್ಕೆ ಬರೋದಿಲ್ಲ, ವೈಶ್ಯಾಸರು ಬೈತಾನೆ ಓದಿಲ್ಲೇನು ಅಂತ. ಸರ್ ನೀವೇ ಪಾಠ ಮಾಡಿ ಅಂದ್ರೆ ಅಲ್ಲ, ಪ್ರಾಪರ್ ಚಾನಲ್ ಪಾಠ ಮಾಡ್ಕೋಬೇಕು ಹೊರತು ಅವ್ರವರೆಗೆ ಹೋದ್ರೆ ಪಾಸ್ ಮಾಡೋದಿಲ್ಲ ಅಂತ. ರೆಗ್ಯುಲರ್ ಒಂದು ಪ್ರೊಸೆಸ್ ಇದೆ, ಆ ಪ್ರಕಾರ ಬರಬೇಕು. ಅದಕ್ಕೆ ಸಾಧನೆ ಮಾಡಿ ಕೆಡಿ ಬರಬೇಕು, ಭೂಲೋಕದಲ್ಲೇ ಬರಬೇಕು ಅಂತ. ಭೂಲೋಕದಲ್ಲಿ ಬೇರೆ ಕಡೆ ಸಾಧನೆ ಮಾಡಕ್ಕೆ ಬರೋದಿಲ್ಲ, ಅದರಲ್ಲೂ ಕೂಡ ಕಷ್ಟ ಕಂಡವೇ ಆಗಬೇಕು. ಇನ್ನೊಂದು ಗೋದಾವರಿ ತೀರಕ್ಕೆ ಬಂದು ಸೇಮ್ ತೀರಕ್ಕೆಲ್ಲ ಹೋಗಲಿಲ್ಲ, ಸೇಮ್ ಸ್ವಾಮಿ ಜಾನ ನೈಜನಿಗೆ ಹೋಗಲಿಲ್ಲ, ಗೋದಾವರಿ ತೀರಕ್ಕೆ ಬಂದರು. ಅದನ್ನೆಲ್ಲ ಸಾಗೋಸ್ಕರವಾಗ ನಡೀತಾರೆ. ಸಾಧನೆ ಮಾಡಬೇಕಾದ್ರೆ ಇಲ್ಲಿ ಬರಬೇಕು. ಒಬ್ಬೊಬ್ಬರು ಜನ್ಮ ಆಚಿರ ಜನ್ಮ ಶೋಭಾನಂ, ಎಷ್ಟು ಜನ್ಮಗಳು ಪುಣ್ಯ ಮಾಡಿರ್ಬೇಕು ಅಂತ ಮನುಷ್ಯರ ಹುಟ್ಟಲಿಕ್ಕೆ. ಅದು ಭರತಕಂಡದಲ್ಲಿ ಹುಟ್ಟಬೇಕಾದ್ರೆ, ಅದು ಕಲಿಯುಗದಲ್ಲಿ ಹುಟ್ಟಬೇಕಾದ್ರೆ, ನಮ್ಮ ಜೀವನದ ಪರಮ ಸಿದ್ಧಿ ಅದು ಅಂತ ಹೇಳ್ತಾರೆ. ಇಂದ್ರದೇವರು ಇಲ್ಲಿಗೆ ಬಂದು ಆ ಬ್ರಾಹ್ಮಣ ಹತ್ರ ಕೂತ್ಕೊಂಡು ಹೇಳ್ಕೊಂಡ್ರಂತೆ, ನಾವು ಪುಸ್ತಕ ಸಿಕ್ಕರೆ ಓದ್ಕೊಂಡ್ಬಿಡಬಾರದೆ ಅಂದ್ರೆ, ಓದ್ಕೊಂಡ್ರೆ ಉಪದೇಶ ಆಗೋದಿಲ್ಲ, ಇನ್ವಾಲಿಟ್ ಸೆಲ್ಫ್ ಸ್ಟಡಿ ಮೆಡಿಕಲ್ ಗತಿಯನ್ನಾಗುತ್ತೆ ಲೆಕ್ಕ ಹಾಕಿ, ಸೆಲ್ಫ್ ಸ್ಟಡಿ ಮೆಡಿಕಲ್ ಅಂದ್ರೆ ಪಟ ಪಟ ಹೋಗ್ಬಿಡ್ತಾರೆ ಅಂತ, ಪಾಪ್ಯುಲೇಷನ್ ಡೌನ್ ಮಾಡಿಬಿಡ್ತಾರೆ ಅಂತ ಉಪಯೋಗ ಇಲ್ಲ. ರೆಗ್ಯುಲರ್ ಓದೋಕ್ಕಾಗ ಉಪಯೋಗ ಮಾಡೋದು ಕಷ್ಟ ಇರ್ತದೆ, ಸೆಲ್ಫ್ ಸ್ಟಡಿ ಮಾಡ್ಕೊಳ್ಳೋಕ್ಕಾಗುತ್ತಾ, ಆದ್ರೆ ಗುರುಮುಖೇನ ಬರಬೇಕು, ಅದೆಲ್ಲ ಕೂಡ ಗುರುಮುಖೇನ ಬರಬೇಕು. ಆದ್ರಿಂದ ಗುರುಪದೇಶವಿಲ್ಲದ ವಿದ್ಯೆ ಉರಗನ ಉಪವಾಸದಂತೆ ಕಾಣಿರು. ಮತ್ತೆ ಪುಸ್ತಕದಲ್ಲಿರಬಹುದು, ಆದ್ರೆ ಗುರುಗಳು ಉಪದೇಶ ಮಾಡ್ತಾ ಹೋದ್ರೆ ಸಿದ್ಧಿಗೆ ಬರೋದಿಲ್ಲ. ವಿದ್ಯಾ ಕರ್ಮಾಣಿಕ ಸದಾ ಗುರು ಪ್ರಾಪ್ತಾಹ ಫಲಪ್ರದಾಹ ಅನ್ಯಥಾ ದೈವ ಫಲದಾಹ ಪ್ರಸನ್ನೋತ್ಸಾಹ ಫಲಪ್ರದಾಹ. ಆಚಾರ್ಯ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಯಾವುದೇ ವಿದ್ಯೆ ಫಲ ಕೊಡಬೇಕಾದ್ರೆ ಗುರುಪದೇಶ ಆಗಲೇಬೇಕು. ಅದಕ್ಕೆ ನೀವು ಬಂದು ಹೇಳ್ಕೊಂಡ್ರೆ, ನಮಗಿಂತ ಚಿಕ್ಕವರಾದ್ರೂ ಪರವಾಗಿಲ್ಲ, ತಿಳಿದಿದ್ರೆ ಸಾಕವ್ರೆ ಹೇಳ್ಕೊಂಡ್ಬಿಟ್ರೆ ಹೇಳ್ಕೊಂಡ್ರಂತೆ. ಹೋರಾಟ ಮಾಡ್ತಾ ಕುತ್ಕೊಂಡ್ರು ಗಡ್ಡೆಡ್ಡ ಅದು ಹೇಳಿದ್ದು 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 ಹೇಳಿದ್ದೇನೆ. ಅವಾಗ ಏನಾಯ್ತು ಗೊತ್ತಾ ಅವರಿಗೆ, ಇಂದ್ರ ಪದವಿ ಸಿಕ್ತು ಅಲ್ಲ, ವೈಕುಂಠದೇ ಸಿಕ್ಕಿಬಿಡುತ್ತಂತೆ. ಅದಕ್ಕಿಂತ ಹೋಗ್ಬಿಟ್ರೆ ಇದು ಇಂದ್ರದೇವರು ಪಡೆದ ಸಿದ್ಧಿ. ಇದೆಲ್ಲ ಸಿದ್ಧವೇ ದೊಡ್ಡದು, ಅದಕ್ಕಿಂತ ದೊಡ್ಡದು ಅಂದ್ರೆ ಮೋಕ್ಷ ಬಿಟ್ಟು ಹೋಗೋದು ಅಂತ ಸಿದ್ಧಿಯನ್ನು ಪಡೀತಾರೆ ಪುಣ್ಯಾತ್ಮರು. ಅದೇ ಕೈ ಭಗವದ್ಗೀತೆ ಓದೋದು ಅಂದ್ರೆ ಮುಕ್ತಿಯ ಬಾಗಿಲು ತೆಗೆದಂತೆ ಅಂತ. ಸ್ವರ್ಗದ್ವಾರ ಮಹಾಭೂತಂದಿದ್ರೆ ಹೇಳಿ ಅದನ್ನು ಓದಿ ನೋಡಿ. ಯಾವುದೇ ಗ್ರಂಥ ಇದ್ರು ಓದಕ್ಕೆ ಕಷ್ಟ ಅನಿಸ್ಬಹುದು, ಭಗವದ್ಗೀತೆ ಕಷ್ಟ ಅನಿಸೋದಿಲ್ಲ. ಯಾಕೆ ಗೊತ್ತೇನು, ಅತಿ ಸುಲಭ ಸಂಸ್ಕೃತ ಅಂದ್ರೆ ಭಗವದ್ಗೀತೆ. ಯಾವ ಕಾಳಿದಾಸರು ನಿಮ್ಗೆ ಅರ್ಥ ಆಗೋದಿಲ್ಲ, ಆದ್ರೆ ಗೀತೆ ಅರ್ಥ ಆಗುತ್ತೆ. ಬಹಳ ಸ್ವಾರಸ್ಯ ಅಂದ್ರೆ ಅಷ್ಟು ಸಿಂಪಲ್ ಸೆಂಟೆನ್ಸ್, ಬಹಳ ಸುಲಭವಾದ ವಾಕ್ಯಗಳು. ಕಾಟ್ ಕಂಟೆಂಟ್ ಮಾತ್ರ ನಂಬರ್ ಒನ್, ವಂಡರ್ಫುಲ್ ಅಂದ್ರೆ ಹೇಳಕ್ಕೆ ಆಗೋದು. ಇದು ವೈಶಿಷ್ಟ್ಯ. ಯಾವುದೇ ಒಂದು ಸಂಸ್ಕೃತದ ಯಾವ ಗ್ರಂಥವೂ ಕೂಡ ಭಗವದ್ಗೀತೆಯಷ್ಟು ಸುಲಭ ಅಲ್ಲ. ಆದ್ರೆ ತಿಳಿಯೋದು ಮಾತ್ರ ವೈಕುಂಠಕ್ಕೆ ಬಹಳ ದ್ವಾರ ಬಂತ ಸಿಕ್ಕಿ ಕೊಡುತ್ತೆ. ಅದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸರಿಯಾದ ಕಾಲ ಇದು ಅನ್ನೋದನ್ನ ಎಲ್ಲ ತಿಳ್ಕೋಬೇಕು ಜನಗಳು. ನರಜನ್ಮ ಬಂದಾಗ ನಾಚಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಕೃಷ್ಣನ ಗೀತೆ ಕೇಳಬಾರದೆ ಅಂತ ಹೇಳ್ತಾರಲ್ಲ, ಕೃಷ್ಣ ಅನ್ನಬಾರದೆ, ಕೃಷ್ಣನ ಮಾತು ಕೇಳಬಾರದೆ, ಉದ್ದಾರ ಹೋಗ್ತಾನೆ ಮನುಷ್ಯ. ಇದು ಅದರ ಸಿದ್ಧಿ. ಇನ್ನು 18ನೇ ಅಧ್ಯಾಯ ಏನು ಬಂದಿದೆ ಮುಂದಿನ ಬರ್ತದೆ, 18ನೇ ಅಧ್ಯಾಯದ ಮೆಸೇಜ್ ಏನು? ಅನೇಕ ಬದಲೇ ಹೇಳಿದಂತೆ ಇಡೀ ಭಗವದ್ಗೀತೆನೇ ಹೇಳಬೇಕು, ಅಷ್ಟು ವಿಷಯ ಅದರಲ್ಲಿ ಬಂದಿದೆ. ಅದೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ, ಮುಖ್ಯವಾದ ಕೆಲವು ಸಂದೇಶಗಳನ್ನು ಅಲ್ಲಿ ತಿಳ್ಕೋಬೇಕು. ಅರ್ಜುನ, ಯಜ್ಞೋದಾನಂ ತಪಸ್ಸೈವ ಪಾವನಾನಿ ಮನೀಷಿಣ. ಮನುಷ್ಯ ಉದ್ಧಾರ ಆಗಬೇಕು ಅಂತಿದ್ರೆ ಮೂರನ್ನು ಮಾಡಬೇಕು, ಯಜ್ಞ ದಾನಂ ತಪ. ಯಜ್ಞ ಮಾಡು, ದಾನ ಮಾಡು, ತಪಸ್ಸು, ಮೂರಲ್ಲಿ ಒಂದಲ್ಲ, ಮೂರನ್ನೂ ಮಾಡಬೇಕು. ಸಿಕ್ಸ್ ಸಬ್ಜೆಕ್ಟ್ ಇದ್ರೆ ಒಂದರಲ್ಲಿ ಪಾಸ್ ಆದ್ರೆ ಪಾಸ್ ಅಲ್ಲ, ಅವರು ಎಲ್ಲದರಲ್ಲೂ ಪಾಸ್ ಆಗಬೇಕು. ಯಜ್ಞ ದಾನ ಕಲ್ಪ ಮೂರು ತ್ರಿಕರ್ಮ ಅಂತ ಕರೀತಾರೆ ಸಾಧನೆ, ತ್ರಿಕರ್ಮ ಮೂರನ್ನೂ ಮಾಡಬೇಕು. ಕೆಲವೊಂದು ಹೆಚ್ಚು ಬೇಕಾಗಬೇಕು, ಆಫ್ಟರ್ ಜಾಸ್ತಿ ತಗೋತಾನೆ, ಇದ್ರಲ್ಲಿ ಜಸ್ಟ್ ಪಾಸ್ ಆಗ್ತಾರಲ್ಲ ಆಸೆ, ಅದು ಫೇಲ್ ಮಾತ್ರ ಆಗಬಾರ್ದು. ಯಜ್ಞೋದಾನಂ ತಪಸ್ಸೈವ ಪಾವನಾನಿ ಮನೀಷಿನ. ಮನಃಶುದ್ಧಿ ಆಗಲಿಕ್ಕೆ, ದೇಹ ಶುದ್ಧಿ ಆಗಲಿಕ್ಕೆ, ನಮ್ಮ ಸಿದ್ಧಿ ಬರಲಿಕ್ಕೆ ಈ ಮೂರು ಮಾಡಲೇಬೇಕು. ಯಜ್ಞ ದಾನ ತಪಸ್ಸು ಎಲ್ಲ ಹೇಳಿದ್ದ, ದಾನ ಹೇಗಿರಬೇಕು, ತಪಸ್ಸು ಹೇಗಿರಬೇಕು ಎಲ್ಲ ಹೇಳಿದ್ದ. ಅದರ ಜೊತೆಗೆ ಯಜ್ಞದಾನ ತಪಸ್ಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್, ಆಪ್ಷನಲ್ ಅಲ್ಲ, ಕಂಪಲ್ಸರಿ. ನತ್ಯಾಜ್ಯಂ ಕಾರ್ಯಮೇವ ತತ್, ಅವನು ಬಿಡಬಾರ್ದು, ಮಾಡಲೇಬೇಕು ಅಂತ ಹೇಳ್ತಾನೆ ಪರಮಾತ್ಮ. ಯಜ್ಞ ಮಾಡಲೇಬೇಕು, ದಾನ ಮಾಡಲೇಬೇಕು, ಕರ್ಮ ಮಾಡಲೇಬೇಕು. ನಮಗೆ ಸ್ವಲ್ಪ ಸಂಶಯ ಬರುತ್ತೆ, ನಿಮ್ಗೆ ಯಜ್ಞ ಅಂತ ಅಶ್ವೇಧ ನೆನಪಾಗುತ್ತೆ. ಅಶ್ವೇಧ ನಾವೇನ್ ಮಾಡ್ತೇವೆ, ಆಗ್ಲಿಲ್ಲ ಹೋಗ್ಲಿಲ್ಲ, ಒಂದು ಪಾಯಸ ಒಂದು ಗ್ರಾಂಡ್ ಕೊಟ್ಟಾಗ ಆಯ್ತಲ್ಲ ಈಗಾಗ್ಲೇ. ಅದಕ್ಕೆ ಮಧ್ವಾಚಾರ್ಯರು ಮಧ್ವಾಚಾರ್ಯನೇ, ಆಚಾರ್ಯ ತ್ರಿಫಲಾಚಾರ್ಯ ಸಂತುವೇ ಜನ್ಮ ಜನ್ಮನಿ. ಭಗವಂತನ ಮಾತನ್ನು ಹೇಳ್ತಾರೆ, ಯಜ್ಞ ಅಂದ್ರೆ ಗಾಬರಿ ಆಗಬೇಡಿ, ನೀವು ಏನನ್ನು ಮಾಡ್ತೀರೋ ಅದನ್ನ ಫಲಾಪೇಕ್ಷೆ ಬಿಟ್ಟು ಕೃಷ್ಣಾರ್ಪಣ ಅಂತ ಮಾಡಿದ್ರೆ ಅದೇ ಯಜ್ಞ ಆಗಿಬಿಡುತ್ತೆ ಅಂತ ಹೇಳಿದ. ತುಂಬಾ ಹಸಿದವರಿಗೆ ಅನ್ನ ಹಾಕಿದ ಯಜ್ಞ, ಅದು ಬಾಯಲ್ಲ ನೀರು ಕೊಡ್ತಾ ಅದು ಯಜ್ಞ. ಇವತ್ತು ಪ್ರತಿಯೊಂದು ಕೆಲಸ ಯಜ್ಞ, ರಿಕ್ಷಾ ಓಡಿಸ್ತಾರೆ ಯಜ್ಞ, ಅದು ನೆನ್ಪಿರ್ಬೇಕು. ನಮ್ಮ ಹೊಟ್ಟೆಪಾಡಿಗೆ ಎಷ್ಟು ಕಿಸ್ಕೊಂಡ ಹುಡು ಸರ್ವಿಸ್ ಅಂತ ಮಾಡ್ದ, ಅದೇ ಫ್ರೀ ಮಾಡಬೇಕಾಗಿಲ್ಲ, ರಿಕ್ಷಾ ಓಡಿಸೇ ಬರುತ್ತೆ, ಸರಿಯಾಗಿ ತಗೊಳ್ಳಿ, ಮೋಸ ಮಾಡಬಾರ್ದಷ್ಟೇ, ಮೋಸ ಮಾಡದೆ ದೇವರು ಪ್ರೀತನಾಗಲಿ ಅಂತ ಮಾಡಿದರೆ ಅದು ಯಜ್ಞವಾಗುತ್ತೆ. ಸರ್ವವ್ಯಾದ ಕೊಟ್ಟು ಮಾಂಸ ಮಾಡತಕ್ಕಂಥ ಕೆಲಸ ಮಾಡ್ತಿದ್ದ, ಆದ್ರೆ ಮಾಂಸ ತಿಂತಿರಲಿಲ್ಲ, ವೃತ್ತಿ ತಂದೆ ತಗೊಂಡು ಸಾಕಲಿಕ್ಕೋಸ್ಕರ ಮಾಡ್ತಿದ್ದ. ಆದ್ರೆ ದೇವರು ಕಣ್ಣಿಗೆ ಕಂಡಿಕ್ ನಿಂತಾನೆ, ಅವನು ಮಾಂಸವನ್ನು ಮಾಡಿದ್ರೆ ಯಜ್ಞ ಅಂತ ಭಾವಿಸಿದ್ದ. ಈ ಅರ್ಥ ಬಂದು ದೇವ್ರ ಪೂಜೆ ಮಾಡಿದ್ರೆ ಆ ಟೈಮ್ ಎಷ್ಟು ತಿಳ್ಕೊಂಡಿದ್ದೇವೆ. ಅಂತ ಜನಕ್ಕೆ ಇದೆಲ್ಲ ಅರ್ಥ ಆಗೋದು ಕಷ್ಟ. ಸ್ವಲ್ಪ ಯೋಚನೆ ಮಾಡಿದ್ರೆ ಏಕಾಚಿ ಉಪವಾಸ ಯಜ್ಞ, ಅದಂತೂ ಒಂದು ಪೈಸೆ ಖರ್ಚಿಲ್ಲದ್ದು. ಮಠದಲ್ಲಿ ಸತ್ಯಾನ ಪೂಜೆ ನಡೆಸಿದರೆ 50 ರೂಪಾಯಿ ಕೊಡಬೇಕು ಅದೇ ಪಕ್ಷ. ಏಕಾಚಿರೋದಕ್ಕೆ ಯಾವ ಮಠದಲ್ಲೂ ಬೋರ್ಡ್ ಹಾಕಿಲ್ಲ, ನೆನಪಿರ್ಬೇಕು. ಸೇವಾ ಲಿಸ್ಟ್ನಲ್ಲಿ ಏಕಾಚಿರುವಂತ ಯಾರು ಬೋರ್ಡ್ ಹಾಕಿಲ್ಲ, ಹಾಕಿರೋ ಸಂಘ ಯಾರು ಕೊಡೋದಿಲ್ಲ, ಯಾಕೆ ಏನೂ ಇಲ್ಲ ಅವತ್ತಿನ ದಿವಸ ಪ್ರಸಾದ ಕೂಡ ಇಲ್ಲ. ಅದಕ್ಕೆ ಸಿಟ್ಟು ಎಂತ ವ್ರತ ಇದೆ, ಒಂದು ಫುಲ್ ಬಾಡಿ ಡಲ್ ವ್ರತ ತಿಳ್ಕೊಂಡ್ಬಿಡುತ್ತ. ಡಲ್ ವ್ರತ ಅಲ್ಲ, ಬ್ರೇಕ್ ಮಾಡ್ತಕ್ಕಂಥ ವ್ರತ, ಹೊರಗೆ ಡಲ್ಲು ಒಳಗೆ ಭಾರಿ ಬ್ರೇಕ್ ಅದು. ಅದು ಆ ದೃಷ್ಟಿಯಲ್ಲಿ ನಿಜವಾಗಲೂ ಕೂಡ ನಾವು ಶ್ರೇಷ್ಠವಾದ ಕೆಲಸ ಯಜ್ಞ ದಾನ ತಪಸ್ಸು. ಹಣ ಕಾದು ಕೊಡೋ ಶಕ್ತಿ ಇಲ್ಲ ಅವರನ್ನು, ನೀವು ಒಳ್ಳೆ ಮಾತಾಡಿ, ವಾಗ್ದಾನ ಅಂತ ಹೇಳ್ತಾರೆ, ಒಳ್ಳೆ ಮಾತು ಕೊಡಿ, ದೇವ್ರ ತೀರ್ಥನಾಗ್ತಾನೆ. ಶಕ್ತಿ ಇದ್ದಷ್ಟು ದಾನ ಮಾಡಿ, ಇಲ್ಲ ಅವರನ್ನು ಒಳ್ಳೆ ಮಾತಿಂದಾದ್ರೂ ಅದನ್ನು ಪೂರೈಕೆ ಮಾಡಿ. ತಪಸ್ಸು, ಇದೇ ತಪಸ್ಸು. ಒಳ್ಳೆ ಯೋಚನೆ ಮಾಡಿದ್ರೆ ತಪಸ್ಸು, ಏಕಾಶ ವ್ರತ ತಪಸ್ಸು, ಚಾತುರ್ಭಾಷ ವ್ರತ ತಪಸ್ಸು, ನಾನಾಗಿ ಹೇಳುತ್ತಿರ್ಬೋದು ಅದೊಂದು ತಪಸ್ಸು ಇರುತ್ತೆ. ಬೆಟ್ಟಕಾಗಿ ಕುಡಿಯೋದ್ಬಿಟ್ಟು ಒಂದು ತಪಸ್ಸೆ, ಒಂದು ಬಿಡಿಸಲಿಕ್ಕೆ ಕುಡಿತಾರೆ, ದೇಹ ಕಳಿಸ್ಕೊಂಡ್ಬಿಡ್ತಾರೆ. ಮನುಷ್ಯ ಏರ್ತಿರಬೇಕಾದ್ರೆ ನವದ್ವಾರಗಳಿಂದ ಈ ಕೊಳೆ ಹೊರಗೋಗಿ ಕಾಯ್ತಾ ಇರುತ್ತೆ, ಬಾಯಿಲೆಲ್ಲ ಸೇರ್ಕೊಂಡಿರುತ್ತೆ. ಅವರು ಅದರ ಕಾಯಿ ಕೂಡ ಹೊರಗೋಗ್ಬಿಡುತ್ತೆ, ಹಾಗೆ ಮತ್ತೆ ಬಾಡಿ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಶುದ್ಧನಾಗಿ ಶೌಚ ಪೂರೈಸಿ ಸ್ನಾನ ಮಾಡಿ ತೀರ್ಥ ತಗೊಂಡು ಆಮೇಲೆ ತಗೊಂಡ್ರೆ ಒಳ್ಳೆ ಔಷಧಿ ಆದ ಕೆಲಸ ಮಾಡಿ. ನಮ್ಮ ಜನಕ್ಕೆ ಅದು ಯಾವುದು ಗೊತ್ತೆ, ಅದೇ ತಪಸ್ಸು. ದೊಡ್ಡ ತಪಸ್ಸು ಬೇಡ ಕರಿಯೋದೊಳಗೆ, ಸುಳ್ಳು ಹೇಳೋದಲ್ಲ ಅದೊಂದು ತಪಸ್ಸು. ಸತ್ಯ ಹೇಳ್ತೇನೆ ತಪಸ್ಸು. ಗೃಹಕರ್ಮ ವ್ಯಾಕರದಲ್ಲಿ ಪರಮೋತ್ಸಾಹದಲ್ಲಿ ಮಾಡುತ್ತ ಮೂರ್ಜಗದ ಮೈತರ ಸೇವೆ ಇದೆ ಎಂದರಿತು ಮಹೋತ್ಸಾಹದಿಂದ ಬದುಕೋದಿದೆಯಲ್ಲ, ಅದೇ ಒಂದು ದೊಡ್ಡ ತಪಸ್ಸು. ಗಂಡವ್ರ ಮನೆ ಕೆಲಸ ಮಾಡಿ ಬರೋದು, ನಿಮ್ಮನೆ ಕೆಲಸ ಮಾಡ್ಕೊಳ್ಳಿ ಪ್ರಸಾಕು, ನಿಮ್ಮನೆ ಕೆಲಸ ಮಾಡ್ಕೊಂಡು ಕೃಷ್ಣಾರ್ಪಣೆ ದೇವ್ ಕೀರ್ತನ ಆಗಿಬಿಡ್ತಾರೆ. ಇಷ್ಟು ಸುಲಭ ಯಾರಿದ್ದಾರೆ? ದೇವರಷ್ಟು ಸುಲಭ ಯಾರೂ ಇಲ್ಲ. ಯಾವ ಜನಗಳು ದೇವರಷ್ಟು ಸುಲಭ ಅಲ್ಲ. ಮನೆಗೆ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿಯುವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋಹರಿ ತನ್ನವರನು ಅರೆಗಳಿಗೆ ಬಿಟ್ಟಗರನು ಪ್ರಮಾಕವ ನುಡಿಸಲರಿಯದೆ ಪಾಮರರು ಬಲನವರು ಹವದೊಡಗೆ. ದೇವರು ಭಾರಿ ಸುಲಭ, ಸುಲಭದೊಳಗಕ್ಕೆ ಸುಲಭ ಅಂತ ದಾಸರು ವರ್ಣನೆ ಮಾಡುತ್ತಾರೆ. ಬರುವಂತ ತಾರೆ ಹೇಳ್ತಾರೆ, ಸತ್ಯಾಹ ಸುಲಭ ಪಾರ್ಥ ಗೀತೆಯಲ್ಲಿ ಹೇಳ್ತಾರೆ, ನಾನು ಭಾರಿ ಸುಲಭ ಗೊತ್ತಾಗ್ತೀರಾ ಅಂತ ಹೇಳ್ತಾರೆ. ಇದನ್ನೆಲ್ಲ ತಿಳ್ಕೊಂಡ್ರೆ ಅದು ತಪಸ್ಸೆ, ಇದನ್ನೆಂದೂ ಬಿಡಕೂಡುದು, ಮಾಡ್ತಾನೆ ಇರಬೇಕು. ಯಾರು ತುಂಬಾ ಹಣ್ಣನ್ನು ಹುದುಕರು ಮನೆಯವರ ಪಾಪ, ಏನು ಮಾಡಿ ಬರೋದಿಲ್ಲ, ಮಕ್ಕಳು ಮಲಗಿದ್ದಾರೆ, ಬೆಳಗಾಯಿತು ಹೇಳಿ ಸ್ನಾನ ಮಾಡಿ ಅಂತ ಹೇಳಿ, ಇದೇ ಒಂದು ತಪಸ್ಸು. ಮನೆಯ ವ್ಯವಸಾಯದ ಒಂದು ತಪಸ್ಸು ಗೊತ್ತಾರೆ, ಆಗಲ್ಲ ಇನ್ನೂ ಮನಸ್ಸಿ ಕಾಫಿ ಕೊಟ್ಟು ಹೊಂದಿಸಿ ಬಂದ್ಬಿಡ್ತಾರೆ ಮತ್ತೆ ಹಾಗೆ ಬಿದ್ದಿರು ಅಂತೇಳಿ. ಇದು ತಪಸ್ಸಲ್ಲ, ಬೇಜಾರು ಮಾಡಿಕೊಂಡು ಪರವಾಗಿಲ್ಲ, ಇರಿಸಿ ಅವರನ್ನ ಆಮೇಲೆ ಮತ್ತೆ ದೊಡ್ಡವರಿಗೆ ಗೊತ್ತಾಗುತ್ತೆ ಎಷ್ಟು ಅನುಗ್ರಹ ಮಾಡಿದ್ರು ಅಂತೆ. ತಪಸ್ಸು ಅಂದ್ರೆ ನಾವೇ ಬದ್ಧಾಚಾರ ಹೇಳ್ಕೊಟ್ಟ ಬಯಸ್ತು ಗೀತೆಯ ತಾತ್ಪರ್ಯ, ಗೀತೆಯ ಭಾಷ್ಯ ಅಂದ್ರೆ ನಾವು ಏನು ಮಾಡಲಿಕ್ಕಾಗದೇ ಇರೋದನ್ನ ಮಾಡಿ ಅಂತ ಹೇಳೋದಿಲ್ಲ. ಅತಿ ಸುಲಭವಾದದನ್ನ ಮಾಡಿ ಕೃಷ್ಣಾರ್ಪಣೆ ಅಷ್ಟೇ, ಇನ್ನೇನು ಇಲ್ಲ. ಸಂಧ್ಯಾವನ್ನ ಮಾಡಿ ಎಷ್ಟು ಸ್ವಲ್ಪ ಕೃಷ್ಣಾರ್ಪಣೆ, ಪೂಜೆ ಮಾಡಿ ಎಷ್ಟು ಸ್ವಲ್ಪ ಕೃಷ್ಣಾರ್ಪಣೆ, ಸತ್ಯ ಹೇಳಿ ಕೃಷ್ಣಾರ್ಪಣೆ ಎಷ್ಟು ಸುಲಭ. ನಾವು ಭಾರಿ ಸುಲಭ ಏನ್ ಮಾಡ್ಕೊಂಡಿದ್ದೇವೆ ಗೊತ್ತಾ? ಸಂಧ್ಯಾವನ್ನ ಮಾಡಿ ಕೃಷ್ಣಾರ್ಪಣ ಅಲ್ಲ, ಪೂಜೆ ಮಾಡಿ ಕೃಷ್ಣಾರ್ಪಣ ಅಲ್ಲ, ಸಂಧ್ಯಾವನ್ನೇ ಕೃಷ್ಣಾರ್ಪಣ, ಪೂಜೆನೇ ಕೃಷ್ಣಾರ್ಪಣ. ಇನ್ನೂ ಬಿದ್ದು ಮುಂದೆ ಇರ್ತದೆ, ಇದು ಪರಿಚಯ ಆಗಿದೆ, ಅದನ್ನ ಮಾಡಬಾರ್ದಂತೆ. ಎಷ್ಟು ಮಾಡಬೇಕು ಅದು ಸರಿಯಾಗಿ ಮಾಡಿದ್ರು. ಎತ್ತರೋಹಿ ಯದಜ್ಞಾತಿ ಯಜ್ಜು ಹೋಗಿ ತದಾತಿ ಎತ್ ಎತ್ ತಪಸ್ಸಿ ಕೌಂತೇಯ ತತ್ ಕುರುಷ ಪದರ್ಪಣ. ಅದು ಸರಿ ಏನ್ ಮಾಡ್ತೀವಿ, ಒಳ್ಳೆ ಮಾಡಿ ಕೃಷ್ಣಾರ್ಪಣ್ಣಯ್ಯ, ಇದಕ್ಕಿಂತ ಸುಲಭ ಯಾರಾದ್ರೂ ಕೊಡ್ತಾರ? ಕೇಳಿದಷ್ಟೇ ಉತ್ತರ ಬರಲಿ, ಹಣ ಹೋಗಿ ಬರೋದನ್ನು ಬರೀ ಪಾತ್ರ ಆಗ್ತಿದೆ ಅಂದ್ರೆ ಹೇಗ ಆಯ್ತು? ಈ ಬರೋದನ್ನು ಬರೀ ಪಾತ್ರ ಆಗ್ತಿದೆ ಅಂದ್ರೆ ಅದು ಬರೋದಿಲ್ಲ ಅಂದ್ರೆ ಸಾಯಿತರಿ ಏನಂತಾರೆ? ಅಷ್ಟು ಸುಲಭ ಭಗವಂತನ ಉಪದೇಶಗಳು. ಇನ್ನು ಭಗವದ್ಗೀತೆಯ 18ನೇ ಅಧ್ಯಾಯದ ಒಟ್ಟು ಒಂದು ಕ್ರೀಮ್ ಅಂದ್ರೆ, ನೋಡು ಅರ್ಜುನ, ಮನುಷ್ಯ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಐದು ಕಾರಣ ಇರುತ್ತೆ ದೇವರು ಹೇಳುತ್ತೆ. ನಾವು ಯೋಚನೆ ಮಾಡಿಲ್ಲ, ನಾವೊಬ್ಬರೇ ಕಾರಣ ತಿಳ್ಕೊಂಡ್ಬಿಟ್ಟಿರ್ತೇವೆ. ಐದು ಕಾರಣ ಇರುತ್ತೆ, ಅಧಿಷ್ಠಾನ ತಥಾಕರ್ತ ಕರಣಂಚ ಪೃಥಕ್ ವಿಧಂ ವಿವಿಧಾಚ ಪೃಥಕ್ ಚೇಷ್ಟಾಹ ದೈವಂಚೈವಾತ್ರ ಪಂಚಮ. ಇದು ಸೈನ್ಸ್, ಇದು ದೊಡ್ಡ ಫಿಲಾಸಫಿ. ಏನೇ ಕೆಲಸವಾದರೂ ಐದು ಕೆಲಸ ಮಾಡಬೇಕು. ಅಧಿಷ್ಠಾನ ಇರ್ಲಕ್ಕ ಒಂದು ಜಾಗ, ಉಪನ್ಯಾಸ ಎಲ್ಲಿ ಅಂತ ಕೇಳ್ತಾರೆ. ಅಧಿಷ್ಠಾನ ತಥಾಕರ್ತ ಯಾರು ಕರ್ತ, ಕರಣ ಏನು ವಿಷಯ ಇತ್ಯಾದಿ ಕೇಳುತ್ತಾರೆ. ವಿವಿಧಾಚ ಪೃಥಕ್ ಚೇಷ್ಟಾಹ ದೈವಂಚೈವಾತ್ರ ಪಂಚಮ, ಕೊನೆಗೆ ದೇವರು. ಪ್ರತಿಯೊಂದು ಕೆಲಸದಲ್ಲಿ ಫೈವ್ ಫ್ಯಾಕ್ಟರ್ಸ್ ಇರುತ್ತೆ ಅಂತ ಹೇಳ್ತಾರೆ. ಫೈವ್ ಫ್ಯಾಕ್ಟರ್ಸ್, ಅದರಲ್ಲಿ ದೇವ ಒಂದು ಫ್ಯಾಕ್ಟರು, ದೇವರೊಂದು ಫ್ಯಾಕ್ಟರ್, ಪುರುಷರೆಲ್ಲ ಸಿಕ್ಕದಾಗಿಲ್ಲ, ಐದಿರುತ್ತೆ. ಐದರೊಳಗೆ ಯಾವ ಒಂದಿಲ್ಲ ಹೋದರೂ ಕೂಡ ಕೆಲಸ ಆಗೋದಿಲ್ಲ. ಈ ಕಾರಲ್ಲಿ ಜಾಗಕ್ಕೆ ಗಾಡಿ ಇದೆ, ಒಂದು ಪಂಚರ್ ಆದರೂ ಕೂಡ ಪರವಾಗಿಲ್ಲ, ಸ್ಟಾಪ್ ಫುಲ್ ಸ್ಟಾಪ್ ಇದೆ. ಸೊ ತಿಳ್ಕೊಡ್ತಾರೆ, ಹೋಗೋದಿಲ್ಲ, ಫುಲ್ ಸ್ಟಾಪ್ ಆಗುತ್ತೆ. ಅದು ನಾಲ್ಕು ಗಾಡಿಯಲ್ಲಿ ಒಂದು ಪಂಚರ್ ಆದರೂ ಹೇಗೆ ಕಾರ್ ನಿಂತೋಗ್ಬಿಡುತ್ತೋ, ಐದರಲ್ಲಿ ಒಂದು ನಿಂತೋದ್ರೆ ನಿಂತೋಗ್ಬಿಡುತ್ತೆ, ಮುಂದೆ ಹೋಗೋದಿಲ್ಲ. ಐದು ಕೂಡ ಈಕ್ವಲ್ ಅಲ್ಲ, ಒಂದು ಕಡೆ ಜೀವ, ಒಂದು ಕಡೆ ದೇವ, ಪರಮಾತ್ಮ ಇದ್ದಾರೆ. ಪ್ರತಿಯೊಂದು ಕೆಲಸದಲ್ಲಿ ಭಗವಂತನ ರೋಲ್ ಇದೆ. ಅತ್ಯಂತ ಕೆಲಸ ಅಲ್ಲ. ಸತ್ಯನ್ ಶೃಣ್ವನ್ ಕೃಷನ್ ಜಿಗ್ರನ್ ಅಜ್ಞನ್ ಗಚ್ಚನ್ ಸ್ವಪನ್ ಶಚನ್ ಪ್ರಣಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ನಾವು ಮಾತಾಡಲಿ ದೇವ್ರು ಮಾತಾಡಿಸ್ಬೇಕು, ದೇವ್ ಅಂತಃ ಪ್ರವಿಷ್ಯ. ನಾವು ಕೂಡಲಿ ದೇವ್ರು ಕೂಡಿಸ್ಬೇಕು, ನಾವು ನಿಲ್ಲಿ ದೇವ್ರ ನಿಲ್ಲಿಸ್ಬೇಕು, ಮಡಗಿದ್ರೆ ದೇವ್ರು ಮಾಡಿಸ್ಬೇಕು. ಮತ್ತೆ ಬರೀ ಬಸ್ ಯಾರಿಗೂ ಸಿಕ್ಕೇ ಇಲ್ಲ, ದೇವ್ರು ಮಾಡ್ತಿರೋ ಅಂತ ಗೌರವ ಇಲ್ಲ. ಇಷ್ಟು ಕ್ಲಿಯರ್ ಆಗಿರ್ಬೇಕಾದ್ರೆ ಅರ್ಜುನ, ಸತ್ಯೇವಂ ಕರ್ತಾರಂ ಆತ್ಮಾನಂ ಕೇವಲಂತೂ ಯಾ ಯಶ್ಯತಿ ಅಕೃತ ಬುದ್ಧಿತ್ವ ನಟ ಪಶ್ಯತಿ ದುರ್ಮತಿ. ಇಷ್ಟು ಸ್ಪಷ್ಟ ಇರಬೇಕಾದ್ರೆ, ನಾನೊಬ್ಬನೇ ಮಾಡಿದೆ ಅಂತ ಹೇಳಿದ್ರೆ ತಪ್ಪಲ್ವೇ? ಇದು ಶಾಸ್ತ್ರ. ನಾನು ಮಾಡಿದೆ ಅಂದ್ರೆ ತಪ್ಪದು. ಈ ಕ್ರೀಸಲ್ಲಿ ಗೆದ್ದು ಬಿಡ್ತಾರೆ, ಸಾಮಾನ್ಯ ಗೆಲ್ಲೋದಿಲ್ಲ, ಅಕಸ್ಮಾತ್ ಗೆದ್ದರೆ ಏನ್ ಮಾಡ್ತಾರೆ? ನಾಲಿಗೆ ಆಗಿಲ್ಲ ಟೀಮ್ ಗೆದ್ದಿತ್ತು ಅಂತ ಹೇಳಿದ್ದ. ನಾಲಿಗೆ ಅಂದ್ರೆ ಸುಳ್ಳು, ಒಂದು ರನ್ ಮಾಡಿರ್ತಾನೆ ಅವನು, ಅವ್ನು ಒಂದ್ ರನ್ ಮಾಡಿದ್ರೆ ಸೋತ್ ಬಿಡ್ತಾ ಇದ್ರು. ಸೊ ಪ್ರತಿಯೊಂದು ಕೌಂಟ್ ಆಗುತ್ತೆ, ಬೌಲರು ಫೀಲ್ಡರು ಬ್ಯಾಟ್ಸ್ಮನ್ ಎಲ್ಲರೂ ಹ್ಯಾಕ್ ಕೌಂಟ್ ಆಗ್ತಾರೋ ಅದೇ ರೀತಿಯಲ್ಲಿ ಟೀಮ್ ವರ್ಕ್ ಅಂತ ಕರೀತಾರೆ. ಆ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡನೋ ಅವನೊಬ್ಬರೇ ಗೆದ್ದವನಲ್ಲ, ಹೆಚ್ಚು ಕಾಂಟ್ರಿಬ್ಯೂಷನ್ ಹೊತ್ತು ಅವನೊಬ್ಬರೇ ಗೆದ್ದವನಲ್ಲ. ಆದ್ದರಿಂದ ಜಗತ್ತಿನೊಳಗೆ ಅಲ್ಲಿ 11 ಜನ ವರ್ಕ್ ಮಾಡಿದ್ರೆ ಇಲ್ಲಿ 5 ಫ್ಯಾಕ್ಟರ್ಸ್ ಇದೆ. ಅದರ ಮ್ಯಾಕ್ಸಿಮಮ್ ಫ್ಯಾಕ್ಟರ್ಸ್ ಯಾರಿಗೂ ಅಂದರೆ ದೈವಂಚೈವ ಅತ್ರ ಪಂಚಮ, ದೇವರಲ್ಲೋರು 99% ದೇವರು, ಉಳಿದಲ್ಲ ಸರಿ 1% ಅಷ್ಟೇ. ಅಂತ ಹೊತ್ತಿನಲ್ಲಿ ದೇವರನ್ನು ಸನ್ನೆ ಮಾಡಿ ನಾವು ನಾನೇ ಮಾಡ್ತೇನೆ ಅಂತ ತಿಳ್ಕೊಂಡ್ರೆ ಎಷ್ಟು ಪಾಪ ಆಗುತ್ತೆ ನೋಡು. ಅದಕ್ಕೆ ದೇವರು ಮಾಡಿಸ್ತಾನೆ. ಇಷ್ಟು ಪ್ರೇರಣೆಯ ಇಷ್ಟು ಪ್ರೀತ್ಯರ್ಥ ಮಾಡ್ಬೇಕು. ಬ್ಯಾಂಕ್ ಅಲ್ಲಿ ಕೂತಿರ್ತಾರೆ ಯಾರಾದ್ರು ಎಷ್ಟು ರೂಪಾಯಿ ಕೊಟ್ಬಿಡ್ತಾನೆ ಕ್ಯಾಶಿಯರ್, ನಾನು ಕೊಟ್ಟೆ ಜೈಲಿಗೆ ಹಾಕ್ತಾರೆ. ಬ್ಯಾಂಕ್ ಕೊಟ್ಟು ನಾನು ಕೊಟ್ಟಿದ್ದಲ್ಲ, ಇವ್ರ ಹತ್ರ ಹೆಚ್ಚಾಗಿ ಏನ್ ಕೊಡ್ತಾನೆ ಇವತ್ತೆ ಅವನು ಕೊಡೋ ಜಾಗದಲ್ಲಿ ಕೊಟ್ಟಿದ್ದಾರಷ್ಟೆ. ಅವರ ನಾನು ಕೊಟ್ಟೆ ಅಲ್ಲ ಬ್ಯಾಂಕ್ ಕೊಟ್ಟು ಅಂತ ಹೇಳ್ತಾರೆ, ನಾನು ಇಸ್ಕೊಂಡೆಲ್ಲ ಬ್ಯಾಂಕಿಗೆ ಕೊಟ್ಟೆ ಅಂತ ಹೇಳ್ತಾರೆ. ಅನುಸಂಧಾನ ಇದೆ ಅವರಿಗೆ. ಆ ರೀತಿ ಅನುಸಂಧಾನ ಎಲ್ಲರಿಗೂ ಇರಬೇಕು. ಯಾರು ಏನೇ ಕೊಟ್ಟರು ಕೂಡ ದೇವರು ಅವ್ರ ಮೂಲಕ ಕೊಡಿಸ್ತ, ನಾವು ಯಾರಿಗೆ ಕೊಟ್ಟರು ಕೂಡ ದೇವರಿಗೆ ತಲುಪಿಸಿದ್ವಿ. ಈ ಭಾವನೆ ಪ್ರತಿಯೊಂದರಲ್ಲೇ ಇದ್ರೆ ಅದು ಜೀವನ. ಇದು ನೋಡಿದ್ರೆ ಏನ್ ತಿಳ್ಕೊಂಡ್ಬಿಡ್ತಾರೆ, ಯಾರೋ ಫಿಲಾಸಫರ್ ಹೇಳ್ತಾರೆ, ಯಾರೋ ವಯಸ್ಸಾದವರು ಹೇಳ್ತಾರೆ, ಅಲ್ಲ. ಪ್ರತಿಯೊಬ್ಬರು ಕೆಲಸ ಮಾಡಬೇಕಾದ್ರೂ ಇದಿರಬೇಕು. ಯಾವುದೇ ಎನಿ ಆಕ್ಟಿವಿಟಿ ವೆದರ್ ಬಿಗ್ ಆರ್ ಸ್ಮಾಲ್ ಅದರ ಹಿಂದೆ ಇಷ್ಟೆಲ್ಲ ಕೆಲಸ ಮಾಡಬೇಕು ಅಂತ ಅರ್ಥ ಮಾಡಿಕೊಂಡ್ರೆ ನಾವು ದೇವರಿಲ್ಲ ನಾನೇ ಮಾಡ್ತೇನೆ ಅನ್ನೋದು ಫೂಲಿಸ್ಟ್ ಆಗೋದಿಲ್ಲ. ಈಗ ಈ ದೇವ್ರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಆಫೀಸ್ ಕೆಲಸ ಒಬ್ಬನೇ ಮಾಡಿದೆ ನನ್ನಿಂದ ಆಫೀಸ್ ಕಳೀತೆ ಅಂತ ಹೇಳಿ ನೋಡೋಣಂತೆ ಓಡಿಸ್ಬಿಡ್ತಾರೆ. ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಇವತ್ತು ನಾವು ಒಬ್ಬರೇ ಮಾಡೋ ಕೆಲಸ, ಊಟ ಕೂಡ ಒಬ್ಬರೇ ಮಾಡೋಕ್ಕಾಗ ನೆನಪಿರೋದು. ಅಡುಗೆ ಮಾಡೋದಕ್ಕೆ ಜನ ಬೇಕಾ, ಕ್ಲೀನ್ ಮಾಡೋದಕ್ಕೆ ಬೇಕಾ, ಎಷ್ಟು ಕೆಲಸ ಇದೆ ಗೊತ್ತಾ? ನಾವು ಒಬ್ಬರೇ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಶಾಸ್ತ್ರ ಅಂತ ಕರೀತಾರೆ. ಶಾಸ್ತ್ರ ಇಲ್ಲದನ್ನು ಹೇಳೋದಲ್ಲ, ಇರೋದನ್ನು ಮನವರಿಕೆ ಮಾಡಿಕೊಡೋದು ಶಾಸ್ತ್ರ. ವಸ್ತುಸ್ಥಿತಿ ಹೀಗಿದೆ, ದೇವರಿದ್ದಾನೆ, ಧರ್ಮ ಇದೆ, ನಾವು ದೇವರ ಆರಾಧನೆ ಮಾಡೋದು ನಮ್ಮ ಕೆಲಸ ಅಂತ ಬದುಕಿದ್ರೆ ಜೀವನ ಸಾರ್ಥಕವಾಗುತ್ತೆ. ಅದು ಭಗವದ್ಗೀತೆಯ ಸಂದೇಶ. ಈ 5 ಚಿಂತನೆ ನಮಗಿತ್ತು ಅಂದ್ರೆ 5 ಶ್ಲೋಕ ನಮಗೆ ಅರ್ಥ ಆಗುತ್ತೆ. ಈ 5 ಕಾನ್ಸೆಪ್ಟ್ ನಮಗೆ ಅರ್ಥವಾದರೆ 18 ಅಧ್ಯಾಯ ಅರ್ಥವಾದರೆ ಅದನ್ನ ಬಿಟ್ಟು ನಾನೊಬ್ಬನೇ ನೀನೊಬ್ಬನೇ ನಮ್ಮ ಮಾತಿಗೆ ಅರ್ಥನೇ ಇಲ್ಲ. ಸಮಾರಂಭ ನಡೆಯುತ್ತೆ, ಅಡುಗೆ ಒಂದ್ಬೇಕು, ಬಡಿಸೋನ್ಬೇಕು, ಎಲೆ ಹಾಕೋಡ್ಬೇಕು, ಜಾಗ ಬೇಕು, ಎಷ್ಟು ವ್ಯವಸ್ಥೆ ಗೊತ್ತಾ ಅದರಲ್ಲಿ. ಯಾರೋ ಪ್ರಸಾದ ಅಂತ ಹೇಳ್ಕೊಂಡ್ರು ಕೂಡ ಅದು ಅಹಂಕಾರನೇ ಹೊರತು ಬೇರೆ ಅಲ್ಲ. ಕೊನೆಗೆ ನಡಬೇಕಾಗ ಅಹಂಕರ್ತ ಹೇಳ್ತಾರ. ಎಲ್ಲವೂ ದೇವರು ಮಾಡಿಸಿದ. ಆಫೀಸ್ ಮಾಡಿಸು ಅಂತ ಒಪ್ಕೋತೇವೆ, ವ್ಯಾಕ್ ಮಾಡಿಸು ಅಂತ ಒಪ್ಕೋತೇವೆ, ವೆಹಿಕಲ್ ಹೋಯಿತು ಅಂತ ಹೇಳ್ತೇವೆ, ಇಲ್ಲಿ ಮಾತ್ರ ನಾನು ಮಾಡಿದೆ ಅಂತ ಹೇಳ್ತೇವೆ. ಹಾಗೆ ಮಾಡದೇನೆ ದೇವರ ಅನುಗ್ರಹ ಅವನು ಮಾಡಿಸಿದ, ಅದು ನನ್ನ ಪುಣ್ಯ, ನನ್ನ ಆರಿಸ್ಕೊಂಡಿದ್ದಕ್ಕೆ ಅಂತ ತಿಳ್ಕೊಳ್ಳೋದು ಅದು ಸರೆಂಡರ್ ಆಗಬೇಕು ದೇವರಿಗೆ. ಇದು ಮುಖ್ಯ. ಅರ್ಜುನ ಈ ರೀತಿ ಬದುಕು. ಒಂದು ಮಾತು ಹೇಳ್ತೇನೆ ಕೇಳಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ಸಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನನ್ನನ್ನೇ ಶರಣ ಹೊಂದು ನಿನ್ನ ಕಾಪಾಡಿಬಿಡುತ್ತೆ. ದೇವರನ್ನ ಶರಣ ಹೊಂದೋದು ಅಂದ್ರೆ ಇದೆ, ದೇವರನ್ನ ಸದಾ ಕಾಲ ಕೂಡ ನಂಬಿ ಬದುಕಬೇಕು. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೇ ಕೆಡಲಿ. ಇದು ದಾಸರು ಹೇಳಿದ ಮಾತು. ನಂಬೋದಕ್ಕೆ ಶರಣಾಗತಿ ಅಂತ ಕರೀತಾರೆ. ಏನ್ ಹೇಗಲಪ್ಪದು ಅಂತ ಕೇಳಿದ್ರೆ, ರೆಕ್ಕಗಿತ್ತೇವ ವಿಶ್ವಾಸ, ದೇವರು ನಮ್ಮನ್ನು ಕಾಪಾಡಿಯೇ ಕಾಪಾಡ್ತಾನೆ, ಕೈ ಬಿಡುವುದೇ ಇಲ್ಲ. ಈ ಒಂದು ದೃಢವಾದ ವಿಶ್ವಾಸದಿಂದ ನಮ್ಮನ್ನು ಒಪ್ಪಿಸೋದೇವಲ್ಲ ದೇವರಿಗೆ, ಅದನ್ನ ಪೂರ್ಣ ಶರಣಾಗತಿ ಅಂತ ಕರೀತಾರೆ ಅರ್ಜುನ. ಹಾಗೂ ನಾನೇನು ಕಾಪಾಡ್ತೇನೆ ಆಯ್ತು ಇಲ್ಲವೋ, ಅಕ್ಷರ 100% ಅಕ್ಷರ ಭಗವಂತ ಕೊಡ್ತಾರೆ. ಶೇರ್ ಎಲ್ಲ ಹಾಕಿರ್ತಾರೆ, ರಿಸ್ಕ್ ಫ್ಯಾಕ್ಟರ್ ಹಾಕಿರ್ತಾರೆ ಕಡೆಗೆ. ಇಲ್ಲಿ ನೋ ರಿಸ್ಕ್ ಅಂದ್ರೆ ಭಗವಂತ ಒಬ್ಬನೇ, 100% ರಿಸ್ಕ್ ಫ್ರೀ ಅಂದ್ರೆ ದೇವರ ಸೇವೆ ಒಂದೇ. ಎಲ್ಲದಕ್ಕೂ ರಿಸ್ಕ್ ಇದೆ, ದೇವರ ಬಗ್ಗೆ ನೋ ರಿಸ್ಕ್ ಆಗಲ್ಲ. ನಮಗೆ ದೇವನ ರಿಸ್ಕ್ ಅಂತ ತಗೊಂಡ್ರೆ ಪಜೀತಿ ಆಗುತ್ತೆ. ನಮಗೆ ದೇವರ ರಿಸ್ಕ್ ಆಗಿದ್ದರೆ ಸತ್ಯನೇ ರಿಸ್ಕ್ ಆದ್ರೆ ಪಜೀತಿ. ದೇವರಷ್ಟು ಸುಲಭ ಯಾರೂ ಅಲ್ಲ. ಅರ್ಜುನ ನೀ ಕೇಳಿದ ಉತ್ತರ ಕೊಟ್ಟಿದ್ದೇನೆ, ಮನ್ಮನಾಭವ ಮದ್ಭತ್ತೋ ಭವ ಮದ್ಯಾದಿ ಭವ ಮಾಮನವಸ್ಕು. ನನ್ನ ಶರಣ ಒಂದು ಟೋಟಲಿ ಸರೆಂಡರ್ ಆಗ ಉದ್ಧಾರ ಮಾಡಿಬಿಡುತ್ತೆ. ನಮಗೆ ಸಿಟ್ಟು ಬರುತ್ತೆ ಈ ರೀತಿ ಸಂದರ್ಭ ಆಗೋದು ನಮಗೆಲ್ಲ ಕೂಡ. ಹಾಗೆ ಹಾಗೆ ಆಗೋದು ಅಂತ ಕೇಳಿದ್ರೆ, ನಾವು ಆಚೆ ಒಂದು ಕಡೆಗೆ ಹಾರ್ಟ್ ಆಪರೇಷನ್ನು ಡಾಕ್ಟ್ರು ಮರ್ಕೊಂಡ್ಬಿಡ್ತಾರೆ, ಹಣ ಹೆಚ್ಚಾಗಿರ್ತಾರೆ, ಏನು ಯೋಚನೆ ಇಲ್ಲ. ಅದು ಏನು ಮಾಡಿದ್ರು ಕಿಟ್ಟಿ ತೆಗಿತಾರೆ, ಹಾರ್ಟ್ ತೆಗಿತಾರೆ, ನೋಬಡಿ ನೋಡು ಹೇಗೆ ಬರ್ಕೊಂಡಿದ್ದಾರೆ ಗೊತ್ತಾ? ಟೋಟಲಿ ಸರೆಂಡರ್ ಆಗಿರ್ತಾರೆ ವೈದ್ಯರ ಮುಂದೆ, ಟೋಟಲಿ ಸರೆಂಡರ್ ಆಗ್ತಿರೋದನ್ನು ಅವರೋಗ ವೈದ್ಯನಾದ ಭಗವಂತನ ಮುಂದೆ ಸರೆಂಡರ್ ಆಗಿರ್ತಾರೆ. ಇಷ್ಟಾಗ್ಯ ಇರೋದೇನೋ ಹರಿಯೇ, ಆಗ ದೇವರು ಗ್ಯಾರಂಟಿ ಕಾಪಾಡುತ್ತಾರೆ. ಇಲ್ಲಿ ನಾವು ಗೊತ್ತ ಮಾಡ್ತೇವೆ, ಕಟ್ಕಂಡವರು ಶರಣಾಗತರ ಆಗ್ತೇವೆ, ದೇವರು ಮರ್ತು ಬಿಡ್ತೇವೆ. ಹೇಗಾದ್ರೆ ಮಾಡು ಪರಮಾತ್ಮ ನಿನ್ನ ಭಕ್ತನ ಇಷ್ಟ ಬಂದಾಗಿ ಮಾಡು. ಇದನ್ನು ತಿಳ್ಕೊಂಡ್ರೆ ಜೀವನ ಸಾರ್ಥಕವಾಗ್ತದೆ, ಅದನ್ನು ನಂಬಬೇಕು. ಆ ರೀತಿ ನಂಬಿದ್ದಕ್ಕೆ ರಾಘವೇಂದ್ರ ಸ್ವಾಮಿಗಳಂಥವ್ರು ಎಷ್ಟು ಮೇಲಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇನರಿ. ಅದು ಸಿದ್ಧಿ ಅಂದ್ರೆ ವೃಂದಾವನ ಪ್ರವೇಶ ಮಾಡಿ ಎಷ್ಟು ವರ್ಷ ಆಯ್ತು? 1671 ವೃಂದಾವನ ಪ್ರವೇಶ ಮಾಡಿದ್ದವು, 1671 ನಾ ವಿರೋಧಿಗ 2049 ಎಷ್ಟು ವರ್ಷ ಆಗಿದೆ ಯೋಚನೆ ಮಾಡಿ, 338 ವರ್ಷ ಆಗಿದೆ. ಇಷ್ಟಾದರೂ ಕೂಡ ವೈಭವನೇ ವೈಭವ, ಬದುಕಿದವರಿಗೆ ಅಷ್ಟು ವೈಭವ ಸಿಗೋದಿಲ್ಲ, ಮನೆಯಲ್ಲಿ ಯಜಮಾನ ವೈಭವ ಸಿಗೋದಿಲ್ಲ. ಮತ್ತು ರಾಯರಿಗೆ ಸಾಮಾಜಿಕವಾದ ಅಂತ ಹಿರಿಮೆ ಬಂದಿದೆ ಅಂದ್ರೆ ಅದು ಸಾಮಾಜಿಕ ಇದರಿಂದ ಅಲ್ಲ, ಭಗವಂತ ಅನುಗ್ರಹದಿಂದ ಅನ್ನೋದೇ ಅದು ಸಿದ್ಧ. ಹರಿಪಾದ ಕಂಜ ನಿಷೇವಣಾರ್ಥ ಸಮಸ್ತ ಸಂತ. ಅರ್ಜುನ ತನ್ನ ಕೇಳಿಕೊಂಡಿದ್ಯಾ ನಡೆಸ್ತೀಯ ಅಂತ ಕೇಳಿದಾಗ ಅರ್ಜುನ ಹೇಳ್ತಾನೆ, ಕೃಷ್ಣ ಆಯ್ತು, ನಷ್ಟು ಮೋಹ ಸುಧಿರ್ಲಬ್ಧ ತತ್ಪ್ರಸಾದಾನ್ಮಯ ಅಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ. ಕೃಷ್ಣ ನನ್ನ ಸಂಶಯ ಹೋಯ್ತು, ಮೋಹ ಹೋಯ್ತು, ನನಗೆ ಚಿಂತೆ ಬಂತು, ಅರ್ಥ ಆಯ್ತು ನನಗೀಗ, ನಿನ್ನ ಮಾತು ಕೇಳಿದೆ, ನಯೋತ್ಸೆ ಅಂತ ಕೂತಿದ್ದ, ಯುದ್ಧ ಮಾಡೋದಿಲ್ಲ ಅಂತ ಕೂತಿದ್ದ, ಈಗ ನಿನ್ನ ಮಾತು ಕೇಳ್ತಂದ್ರೆ ಮೇಲೆ ಕೆಟ್ಟು ಬಿಡುತ್ತೆ. ಇದು ಇಂಪ್ಯಾಕ್ಟ್ ಆಫ್ ಭಗವದ್ಗೀತೆ ಅಂದ್ರಿ. ಕೇಳೋದಕ್ಕಿಂತ ಮುಂಚೆ ಕರ್ತವ್ಯ ತ್ಯಾಗ ಮಾಡಿದ್ದ, ಕೇಳಿದ ತಕ್ಷಣ ಕರ್ತವ್ಯ ಪರಾಯಣನಾಗಿಬಿಟ್ಟ. ಇದೇ ಸ್ವಾರಸ್ಯ. ಅರ್ಜುನ ಶಸ್ತ್ರ ಹಿಡಿದು ಹೋರಾಡಬೇಕಾಗಿತ್ತು ಆತನ ಗುರಿ. ಬಾಹ್ಯ ಶಸ್ತ್ರಗಳಿದ್ದಾರೆ ಕೌರವರು, ಅವ್ರನ್ನ ಗೆಲ್ಲಬೇಕು, ಆದ್ರೆ ಶಸ್ತ್ರ ಬಿಟ್ಟಿದ್ದ, ಶಸ್ತ್ರ ಹಿಡ್ಕೊಂಡ, ಅದು ಭಗವದ್ಗೀತೆಯ ಕರ್ತವ್ಯ. ಬಾಹ್ಯ ಶಸ್ತ್ರಗಳನ್ನ ಗೆಲ್ಲಬೇಕಾದ್ರೆ ಶಸ್ತ್ರ ಬೇಕು. ಮತ್ತು ನಾಗಾರು ಗೆಲ್ಲಬೇಕು ಅಂತ ಹೊರಗಿನ ಶಸ್ತ್ರಗಳಿಂದ, ಒಳಗಿನ ಶಸ್ತ್ರಗಳಿದ್ದಾರೆ ನನಗೆ, ಕಾಮ ಕ್ರೋ, ಅದು ನೂರಾರು ಕೌರವರು, ಇಲ್ಲಿ ನೂರು ಮೂರು ಆರು. ತ್ರಿವಿರಂ ನರಕಶ್ಚೇದಂ ಕಾಮ ಕ್ರೋಧ ಲೋಭ ಒಂದು ಯೂನಿಟ್, ಮೋಹ ಮದ ಬರ್ತಾರ ಇನ್ನೊಂದು. ಆರು ಶಸ್ತ್ರಗಳು ಒಳಗಿದ್ದಾರೆ, ಹೊರಗಿಲ್ಲ. ಹೊರಗಿನ ಶಸ್ತ್ರ ಹೊಡೆಯೋದು ಸುಲಭ, ಹೊರಗೆ ಕ್ಲೀನ್ ಮಾಡ್ತಾರೆ, ಒಳಗಾಗಿರ್ತಾರೆ ಅದೇ ಕಷ್ಟ. ಎರಡು ಹೊರಗಿಂದ ಎಂಟರ್ ಆಗಬೇಕಾಗತ್ತ, ಹೊರಗಿನ ಹುಣ್ಣು ಬೇರೆ, ಹೊರಗಿನ ಹುಣ್ಣು ಬೇರೆ. ಮತ್ತು ಒಳಗಿನ ಶಸ್ತ್ರಗಳಿದ್ದಾರೆ ಆರು ಜನ. ಹೊರಗಿನ ಶಸ್ತ್ರಗಳನ್ನು ಗೆಲ್ಲೋದಕ್ಕೆ ಶಸ್ತ್ರ ಬೇಕು, ಒಳಗಿನ ಶಸ್ತ್ರಗಳನ್ನು ಗೆಲ್ಲೋದಕ್ಕೆ ಶಾಸ್ತ್ರ ಬೇಕು, ಅದಕ್ಕೆ ಶಾಸ್ತ್ರಾಧ್ಯಯನ ಮಾಡಬೇಕು ಅಂತ ಹೇಳಿ. ಒಳಗಿನ ಶತ್ರು ಹೊರಗಿನ ಶತ್ರು, ಕಾಮಕ್ರೋಧಾದಿಗಳ ವಿಗ್ರಹಕ್ಕೆ ಶಾಸ್ತ್ರದ ಹೊರತು ಬೇರೊಂದು ದಾರಿ ಇಲ್ಲ. ನಾಣ್ಯ ಅಂತ ಅಯ್ಯನಾಯ ವಿದ್ಯತೆ. ಅರ್ಜುನ ಎದ್ದ, ಮುಂದೆ ಗೆದ್ದ, ಆತನ ಇತಿಹಾಸ. ಎತ್ರ ಯೋಗೇಶ್ವರ ಕೃಷ್ಣ, ಎತ್ರ ಪಾರ್ಥೋ ಧರೋದ್ಧರ, ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾದೀತಿ ಮತಿರ್ಮಮ. ಇದು ಕೊನೆಯ ಶ್ಲೋಕ ಇದು ಭಗವದ್ಗೀತೆ. ಇಂಥ ಭಗವದ್ಗೀತೆಯನ್ನ ಯಾರು ಅರ್ಥ ಮಾಡಿಕೊಡ್ತಾರೋ ಅವರ ಜೀವನದಲ್ಲಿ, ಇಹ ಜೀವನದಲ್ಲಿ, ಎಲ್ಲ ಕಡೆಗೂ ಕೂಡ ಮನಃಶಾಂತಿ ಬರತಕ್ಕಂಥ ಒಂದು ಶ್ರೇಷ್ಠವಾದ ವಾತಾವರಣ. ಅನಂತರ ಶಾಶ್ವತವಾದ ಮೋಕ್ಷದಲ್ಲಿ ವಾಸ. ಇನ್ನೇನು ಬೇಕು, ಇಹ ಪರ ಎರಡು ಸಿದ್ಧಿಯಾಗಿ ಮನಸ್ಸಿಗೆ ಶಾಂತಿ ಕೊಡ್ತಕ್ಕಂಥ ಶಕ್ತಿ ಯಾವ ಕೋರ್ಸ್ಗೂ ಇಲ್ಲ, ಶಾಸ್ತ್ರಕ್ಕೆ ಮಾತ್ರ ಇರೋ. ಸಧ್ಯಾತ್ಮ ವಿದ್ಯಾ ವಿಜ್ಞಾನ, ಒಳಗೆ ಸುಖ ಪಡ್ತಕ್ಕಂಥ ಶಕ್ತಿ ಶಾಸ್ತ್ರದ್ದು. ಅದು ಭಗವಂತ ಹೇಳಿದ ಗೀತೆಗೆ ನಮ್ಮ ಅಗ್ರಸ್ಥಾನ. ಅದನ್ನು ತಿಳ್ಕೊಂಡು ಮನುಷ್ಯ ಬದುಕಬೇಕು ಅನ್ನೋದೇ ಗೀತಾ ಮಾತೆಯ ಸಂದೇಶ. ಹೇಳಿದವರು ಗೀತೆ ಹೇಳಿದ್ದು ಕೃಷ್ಣ, ಮಾತ್ರ ಹೇಳ್ತಿರೋದು ರುದ್ರದೇವರು, ಹರಿ ಹೇಳಿದ ಗೀತೆಗೆ ಹರ ಬರೆದ ಮಹಾತ್ಯ ಇದು. ಜಗನ್ನಾಥನಾಥರ ಐಕಸಾವತಾರ ಬರೆದ್ರು, ಇವರು ಫಲಶ್ರುತಿ ಸಂಧಿ ಬರೆದವರು ಮಾತೇಪು. ಇವರು ಹರಿ ಬರೆದಂತಹ ಭಗವದ್ಗೀತೆಗೆ ಹರನಿಂದ ಗೀತಾ ಮಾತ್ರದ ಪ್ರವಚನ ನಡೆದಿದೆ. ಯಾರ ಮುಂದೆ ಗೊತ್ತಾ, ತಮ್ಮ ಹೆಂಡತಿ ಪಾರ್ವತಿ ದೇವಿ ಮುಂದೆ ಹೇಳ್ತಾ ಇದ್ದಾರೆ ಎಲ್ಲ ಕೂಡ. ಇದನ್ನು ಕೇಳಿದ ಮೇಲೆ ಹೆಂಡತಿ ಮುಂದೆ ಬಹಳ ಸೀಕ್ರೆಟ್ ಮಾತ್ರ ಮಾತಾಡ್ತಾನೆ, ಆದ್ದರಿಂದ ಸುಳ್ಳು ಹೇಳೋದಿಲ್ಲ, ಸತ್ಯವನ್ನೇ ಹೇಳಬೇಕು. ರುದ್ರದೇವರು ಹೇಳಿದ ಮಾತು ಇಡೀ ಜಗತ್ತಿಯ ಸಂದೇಶ. ಭಗವದ್ಗೀತಾ ಅತ್ಯಂತ ಶ್ರೇಷ್ಠವಾದ ಗ್ರಂಥ. ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮ ವಿನಿಸೃತ, ಭಗವಂತನ ಬಾಯಿಂದ ನೇರ ಬಂದ ಗ್ರಂಥ ಅಂದ್ರೆ ಭಗವದ್ಗೀತೆ. ಇದರ ಮಹತ್ವ ಅಂತ ಹೇಳ್ತಾ ಇದರ ಪ್ರವಚನ, ಭಗವದ್ಗೀತೆಯ ಒಂದು ಅಧ್ಯಯನಕ್ಕೆ ಒಂದು ಸ್ಫೂರ್ತಿ ಕೊಡತಕ್ಕಂತಹ ಪ್ರವಚನವಾಗಿ ಬರಲಿಕ್ಕೆ ಸಾಧ್ಯವಾಗುವುದು ತಾವು ಶ್ರದ್ಧೆಯಿಂದ ಅರ್ಥ ಮಾಡಿಕೊಂಡಾಗ ಮಾತ್ರ. ಅದಕ್ಕೆ ಅವಕಾಶಗಳೇ ಭಾರಿ ಕಡಿಮೆ ಇವತ್ತು, ಶಾಸ್ತ್ರ ಪ್ರವಚನಕ್ಕೆ ವೇದಿಕೆಗಳೇ ಕಡಿಮೆ. ಇವತ್ತಂತ ಒಂದು ವೇದಿಕೆಯನ್ನ ಇಲ್ಲಿ ಸೃಷ್ಟಿ ಮಾಡಲು ಕಾರಣರಾಗಿದ್ದು ಬಹಳ ಆಶ್ಚರ್ಯ. ಅಂದ್ರೆ ಇಬ್ರು ಡಾಕ್ಟರ್ಸೇ, ಡಾಕ್ಟರ್ ಅಂಜರಿಯವರು, ಡಾಕ್ಟರ್ ಆನಂದ್ ಅವರು, ಅವರಿಬ್ಬರು ಕರ್ಮಧಾರಿ. ಡಾಕ್ಟರ್ ಆನಂದ್ ಕರ್ಮಧಾರಿಯವರು ಇಬ್ಬರು ಗಂಡ ಹೆಂಡತಿ, ಇಬ್ರು ಡಾಕ್ಟರ್ಸೇ. ಇಲ್ಲಿ ಭಗವದ್ಗೀತೆ ನಡೆದಾಗ ಅಷ್ಟು ದಿವಸವೂ ಕೇಳಿದ್ರು. ಭಗವದ್ಗೀತೆ ಪೂರ್ತಿ ಬಿಡೋದು ಯಾವಾಗ ಗೊತ್ತೇನು, ಗೀತಾ ಮಹಾತ್ಮೆ ಕೇಳಿದಾಗ ಮಾತ್ರನೇ ಅದು ಬಾಕಿ ಇತ್ತು. ಆ ಕೊರತೆಯನ್ನ ಇವರಿಬ್ಬರು ತುಂಬಿಸಿದ್ದಾರೆ. ಎಷ್ಟೋ ವರ್ಷಗಳ ಭಗವದ್ಗೀತೆಗೆ ಒಂದು ಮಂಗಳ ಕಾರ್ಯಕ್ರಮ ಇವತ್ತಾದಾಗಿದೆ, ದೊಡ್ಡ ಕಾರ್ಯ ಮಾಡಿದ್ದಾರೆ. ಅವರು ಸ್ವತಃ ವೈದ್ಯರಾಗಿದ್ದರಿಂದ ಇದು ವೈದ್ಯಕೀಯ ಕಾರ್ಯ ಇದ್ದಾಗ ಲೆಕ್ಕ. ದೇಹದ ಆರೋಗ್ಯ ಸರಿ ಮಾಡೋದು ಒಂದು ಭಾಗ, ಮನಸ್ಸಿನ ಆರೋಗ್ಯ ಸರಿ ಮಾಡೋದು ಇನ್ನೊಂದು ಭಾಗ. ಅದೇ ಕಾರ್ಯವನ್ನು ಮಾಡಿ ಅತ್ಯಂತ ಸ್ತುತ್ಯವಾದ ಕಾರ್ಯ ಮಾಡಿದ್ದಾರೆ. ದೇವರ ಅನುಗ್ರಹ ಮಾಡಲಿ. ಅವರ ಮನಸ್ಸಿನಲ್ಲಿ ಏನಂತ ಇಂಥ ಕಾರ್ಯ ಮತ್ತೆ ಮತ್ತೆ ಮಾಡಿಸ್ತಿರಬೇಕು. ಡಾಕ್ಟ್ರು ಅಂತ ಹೇಳ್ಬಿಟ್ಟು ನಾಟ್ಯಕರಾಗೋದೇ ಜಾಸ್ತಿ ಸಾಮಾನ್ಯವಾಗಿ. ಇದು ಡಾಕ್ಟರ್ ಅಲ್ಲ, ಓದಿದಾಗ ನಾಟ್ಯಕ್ಕೆ ಆಗ್ಬಿಡ್ತಾನೆ ಅಂತ ಕಾಲ ಇದೆ. ನಾಟ್ಯ ಸ್ಕೂಲ್ಗೆ ಹೋದಾಗ ದೇವರ ನಾಟ್ಯ ಆಗ್ಬಿಡ್ತಾನೆ ಅಂತ ಕಾಲ. ಅಂತ ಹುದ್ದೆಯಲ್ಲಿ ದೊಡ್ಡ ಹುದ್ದೆ ಈಗ ಪ್ರೊಫೆಸರ್ಸ್ ಆಗಿದ್ದ ದೊಡ್ಡ ಇದರೊಳಗೆ ಅಂಥವ್ರಿಗೆ ಕಾರ್ಯ ಮಾಡಿಸಿ ಉಳಿದವರಿಗೆ ಮಾದರಿ ಹಾಕಿಕೊಟ್ಟಿದ್ದಾರೆ. ಈಗಿಂತ ಕಾರ್ಯಕ್ರಮದಿಂದ ಮನಸ್ಸಿಗೆ ಸಿಗೋ ನೆಮ್ಮದಿ ಬೇರೆ ಯಾವುದರಿಂದ ಸಿಗೋದಿಲ್ಲ ಅಂತ ಅದಕ್ಕೆ ಅರ್ಥ. ಅವರಿಗೂ ವಿಶೇಷ ಧನ್ಯವಾದಗಳನ್ನು ಹೇಳುತ್ತಾ, ಮತ್ತು ರಾಮ ಮಂದಿರದ ಸ್ಥಾನ ಒಳ್ಳೆ ವೇದಿಕೆ ಇಲ್ಲದವರು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಪವಿತ್ರವಾದ ಜಾಗ ಇದೆ. ಇಲ್ಲೇ ಗೀತಾ ನಡೀತು, ಇಲ್ಲೇ ಗೀತಾ ಮಾತೆ ನಡಿ. ಕೆಲವು ಪ್ರಶ್ನೆ, ರಾಮದೇವರ ಮುಂದೆ ಗೀತಾ ಯಾಕೆ, ಕೃಷ್ಣ ಹೇಳಿದ್ದು ಯಾಕೆ ಕೇತ ನಮ್ಮ ಪ್ರಶ್ನೆ. ಮಠ ಪಡೆದು ಗಲಾಟೆ ಇದ್ದಾಗೆ ರಾಮ ಬೇರೆ ಕೃಷ್ಣ ಬೇರೆ ಅಂತ ಗಲಾಟೆ ಮಾಡಕ್ ಹೋಗಬಾರ್ದು. ಮತ್ತೆ ಕೃಷ್ಣನೇ ಹೇಳಿಬಿಡ್ತಾರೆ, ರಾಮ ಛತ್ರ ಕೃತ ಮಹಂ, ನಾನೇ ರಾಮ ಅಂತ ಹೇಳ್ತಾನೆ ಕೃಷ್ಣ. ಕೃಷ್ಣನೇ ರಾಮ, ರಾಮನೇ ಕೃಷ್ಣ. ಆದ್ದರಿಂದ ರಾಮರ ಸನ್ನಿಧಾನೆ ಭಗವದ್ಗೀತೆ ಅಂದ್ರೆ ಒಂದೇ, ಕೃಷ್ಣರ ಸನ್ನಿಧಾನ ಭಗವದ್ಗೀತೆ ಅಂದ್ರೆ ಒಂದೇ. ಇದಕ್ಕೆ ಸಹಕಾರ ಕೊಟ್ಟಂತ ಕಾರ್ಯಕರ್ತರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಕೇಳದೆ ಹೋದ್ರೆ ಕೇಳಿದ್ರೆ ಏನೋ ಸಾಧ್ಯನೇ ಇಲ್ಲ. ಒಳ್ಳೆ ರೀತಿಯಲ್ಲಿ ಆಸಕ್ತಿಯಿಂದ ಕೇಳಿದ್ದೀರಿ, ನಿಮಗೂ ಕೃತಜ್ಞತೆಗಳನ್ನು ಹೇಳ್ತಾ ಈ ಪ್ರವಚನ ಮಾಲಿಕೆಯನ್ನ ಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಭಾಗೇನ ಪ್ರಿಯತ